ಹರಿ ಒಬ್ಬರು ವಾಯುದೇವರು, ಒಬ್ಬರು ವೇದವ್ಯಾಸ ದೇವರು, ಒಬ್ಬರು ಶ್ರೀಮದ್ ಆಚಾರ್ಯರು. ಅವರಿಬ್ಬರ ಧ್ವನಿ ಕೇಳಿಸಿದ ಹಾಗೆ ಇನ್ನೊಬ್ಬರು ಧ್ವನಿ ಕೇಳಿಸೋದಿಲ್ಲ ಅಂತ ಹೇಳೋದಕ್ಕೆ ದೊಡ್ಡ ದೃಷ್ಟಾಂತ ಇದು ಅಂತ. ಅದಕ್ಕೇನೆ ವ್ಯೂಹ, ವ್ಯೂಹದೊಳಗೆ ನೀನೇ ಹೋಗಬೇಕು ಭೀಮಸೇನ, ಬೇರೆ ಯಾರಿಗೂ ಆಗೋದಿಲ್ಲ ಅಂತ ಕಳಿಸಿದಾಗೆ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಬ ಭಾಷೆ, ವಾಯುದೇವರೇ ನೀವೇ ಅವತಾರ ಮಾಡಬೇಕು ಅಂತ ಕಳಿಸಿಕೊಟ್ಟಿತ್ತು. ಇವತ್ತು ನೋಡಿ ಅತಿ ಹೆಚ್ಚು ಪ್ರಕಾಶನವಾಗತಕ್ಕಂಥ ಗ್ರಂಥ ಯಾವುದು ಗೊತ್ತೇನು, ವರ್ಷದೊಳಗೆ ಇತ್ತೀಚಿನ ದಿವಸ ಎಲ್ಲ ತೆಗೆದು ನೋಡಿದರೆ ಯಾವ ಬೇರೆ ಭಾಷೆಯ ಪುಸ್ತಕಗಳಲ್ಲ, ನಮ್ಮ ಭರತಖಂಡದೊಳಗೆ ಮಹಾಭಾರತ ಅನೇಕ ಸತ್ತು ರಿಪ್ರಿಂಟ್ ಆಗ್ತಾನೆ ಇರ್ತದೆ. ತಮಾಷೆ ಮೂಲದೊಳಗೆ, ಮತ್ತೆ ಮೂಲದೊಳಗೆ ಸಂಸ್ಕೃತ ಬರೋರು ಎಷ್ಟು ಜನ ಇದ್ದಾರೆ ಮಹಾ, ಆದರೂ ಅದು ಹೆಚ್ಚು ಪ್ರಿಂಟ್ ಆಗುತ್ತೆ, 5,000-10,000 ಕಾಪಿ ಪ್ರಿಂಟ್ ಮಾಡ್ತಾರೆ. ಉತ್ತರ ಭಾರತದಲ್ಲಿ ತುಂಬಾ ಜನ ಮನೆಯಲ್ಲಾರು ಇಟ್ಕೋಬೇಕು ಅಂತಕ್ಕಂಥ ಪರಿಕಲ್ಪನೆ ಇದೆ. ಭಾರತ ಭಾಗವತ ಉತ್ತರ ಭಾರತದಲ್ಲಿ ಸಾಮಾನ್ಯ ನಮಗೆ ಸಿಗ್ತದೆ, ದಕ್ಷಿಣ ಭಾರತದಲ್ಲಿ ಸಿಗೋದೇ ಇಲ್ಲ, ಊರು ಒಂದು ಕಾಪಿ ಕೂಡ ಸಿಗೋದಿಲ್ಲ. ಸಾಮಾನ್ಯವಾಗಿ ಪುಸ್ತಕ ಇಟ್ಟುಕೊಳ್ಳೋ ಪದ್ಧತಿ ನಮ್ಮಲ್ಲಿ ಭಾರಿ ಕಡಿಮೆ. ಈಗ ಹೆಚ್ಚು ಸಂಸ್ಕೃತ ಪ್ರಕಾಶನವಾಗೋದೆಲ್ಲ ಉತ್ತರ ಭಾರತದೊಳಗೆ, ಆ ಕಾಶಿ ಅಲ್ಲಿ ಚೌಕಾಂಬ ಮೋತಿಯಲ್ಲ ಬನಾರಸಿದಾಸ್ ಎಲ್ಲ ಇವೆಲ್ಲ ಆ ಡೆಲ್ಲಿ ಉತ್ತರ ಭಾರತ ಮೊದಲಾದ ಕಡೆಗೆ ಬೇಕಾಷ್ಟು ಬುಕ್ಸ್ ಪಬ್ಲಿಷ್ ಆಗುತ್ತೆ. ಸಂಸ್ಕೃತದಲ್ಲಿ ಪಬ್ಲಿಷ್ ಆಗೋದ ಕಾರಣ ಈ ಕಡೆ ದಕ್ಷಿಣ ಭಾರತದಲ್ಲಿ ಭಾರಿ ಕಡಿಮೆ. ಅಲ್ಲಿ ಜನಕ್ಕೇನಿದೆ ಅಂತ ಪುಸ್ತಕಾರ ಇಟ್ಕೋಬೇಕು ನಾವು. ಅದು ಮಹಾಭಾರತ ಭಾಗವತಗಳು ಅಂತ ಕೇಳಿದರೆ ಭಾಗವತ ಪ್ರತಿ ವರ್ಷ ಪ್ರಿಂಟ್ ಮಾಡ್ತಾರೆ 5,000-10,000 ಕಾಪಿನ, ನಾವು ನೆಕ್ಸ್ಟ್ ಡೇ ಮತ್ತೆ ರಿಪ್ರಿಂಟ್ ಆಗಿರುತ್ತೆ. ಅದು ಅಷ್ಟು ಜನಗಳಿಗೆ ಅದರ ಬಗ್ಗೆ ಓದುವ ಜನಗಳ ಸಂಖ್ಯೆ ಭಾರಿ ಕಡಿಮೆ, ಅದರ ಬಗ್ಗೆ ಸಂಶಯನೇ ಇಲ್ಲ. ನಮ್ಮಲ್ಲೂ ಕಡಿಮೆ ಅಲ್ಲೂ ಕಡಿಮೆನೆ, ಅದರಲ್ಲಿ ಪುಸ್ತಕ ಇಟ್ಕೊಳ್ತಕ್ಕಂಥ ಸಂಸ್ಕೃತಿ ಇದೆ. ಇನ್ನು ಅದಕ್ಕೆ ಹೇಳಿದೆ ಅಂದ್ರೆ ಕಲಿಯುಗದಲ್ಲೂ ಕೂಡ ಇಂಥ ನಾಸ್ತಿಕರು ತುಂಬಿರೋ ಕಾಲದಲ್ಲೂ ಕೂಡ ಮಹಾಭಾರತ ಭಾಗವತ ಹೆಚ್ಚು ಪ್ರಿಂಟ್ ಆಗ್ತೇವೆ ಅಂದ್ರೆ ವೇದವ್ಯಾಸರ ಒಂದು ಧ್ವನಿ ಇವತ್ತೂ ಹೇಗೆ ಕೇಳಿಸುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ ಅದು. ಆದ್ರೆ ಎಷ್ಟು ಅವಾರ್ಡ್ ಪುಸ್ತಕಗಳು ಎಷ್ಟು ಚೀಪಾ ಬರ್ತಾರೆ ಪಾಪ, ಮನೆ ಒಯ್ದು ಕೊಡ್ತಾರೆ, ಅಷ್ಟಾದ್ರೂ ಖರ್ಚಾಗದ ಅಷ್ಟಲ್ಲೇ ಇರುತ್ತೆ. ಅಲ್ಲಿಗೂ ತಗೊಂಡ್ರೆ ಓದೋದಿಲ್ಲ, ಮತ್ತೆ ಅದನ್ನ ಯಾವುದಕ್ಕೂ ಪ್ಯಾಕ್ ಮಾಡಿ ಉಪಯೋಗಿಸಿಬಿಡ್ತಾರೆ, ದಿರವ ಎಲ್ಲ ತಗೊಂಡಿರ್ತಾರೆ, ಅದು ಕಾಪಾಡಲಿಕ್ಕಾಗೋದಿಲ್ಲ. ಯಾಕೆ ಮಹಾಭಾರತದ ಸತ್ವ ಅದರ ಮೌಲ್ಯದಲ್ಲಿದೆ ಹೊರತು ಫ್ರೀ ಕೊಟ್ಟರು ಪುಸ್ತಕಗಳು ಹೋಗೋದು ಬೇಡ, ಅದು ಮುಖ್ಯ ಅಲ್ಲ. ಸತ್ವ ಇದ್ರೆ ಒಂದು ಪುಸ್ತಕ ಉಳ್ಕೊಂಡೇ ಉಳ್ಕೊಡುತ್ತೆ ಅಂತ ಹೇಳೋದಕ್ಕೆ ಇವತ್ತಿನ ಕಾಲದೊಳಗೆ ಮಹಾಭಾರತದಂತಹ ಸಂಸ್ಕೃತ ಅತ್ಯಂತ ಜಟಿಲ ಗ್ರಂಥ, ಬೇರೆ ಸಾಮಾನ್ಯ ಗ್ರಂಥ ಅಲ್ಲ. ಅದನ್ನ ಜನ ಇವತ್ತು ಕಾಪಾಡತಕ್ಕಂತಹ ಮನೆಯಲ್ಲಿ ಇಟ್ಕೊಳ್ತಕ್ಕಂತಹ ಪ್ರವೃತ್ತಿ ಇದೆ ಅಂತ ಹೇಳಿದರೆ ಆಗ ನಮಗೆ ಅದರ ಹಿರಿಮೆ ಏನು ಅಂತ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಇನ್ನೊಂದು ಧ್ವನಿ ಅಂತ ಹೇಳಿದ್ರೆ ಸರ್ವಮೂಲ ಗ್ರಂಥಗಳದು, ಆದರೆ ಜನ ಇಟ್ಕೊಳ್ಳೋ ಅಭ್ಯಾಸ ಇಲ್ಲ. ಆದರೆ ಅದನ್ನು ಓದಿದರೆ ಮಾತ್ರ ಅದರಲ್ಲಿರತಕ್ಕಂಥ ಸ್ಫುಟತೆ, ಅದರಲ್ಲಿರತಕ್ಕಂಥ ಅತ್ಯಂತ ಖಚಿತವಾದ ನಿರ್ಣಯಗಳನ್ನು ನಾವೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆಗ ಧರ್ಮರಾಜನಿಗೆ ಆನಂದವಾಯ್ತಂತ ಕೇಳಿಬಿಟ್ಟು, ಅಂದರೆ ಭೀಮನಾದದಿಂದ ಧರ್ಮರಾಜನಿಗೆ ಆನಂದವಾಯ್ತು. ಈ ಸರ್ವಮೂಲ ಗ್ರಂಥಗಳಿಂದ ಧರ್ಮಿಷ್ಠರಿಗೆ ಆನಂದವಾಗ್ತದೆ ಹೊರತು ಬೇರೆಯವರಲ್ಲಿ ಆಗ ಸಂಭವ ಇಲ್ಲ. ಇವತ್ತು ಬೆಳಕಿನ ಉಪಯೋಗ ಯಾರಿಗೆ? ಕಣ್ಣಿದ್ದವರಿಗೆ, ಕುರುಡರಿಗೆ. ಎಷ್ಟು ಹಗಲೇನು ರಾತ್ರಿ ಏನವರಿಗೆ? ಕುರುಡರಿಗೆ ಹಗಲಿದ್ರು ಅಷ್ಟೇ, ರಾತ್ರಿ ಇದ್ರು ಅಷ್ಟೇ. ಲೈಟ್ ಹೋಯ್ತು ಗೊತ್ತಾಗಲ್ಲ, ಲೈಟ್ ಬಂತು ಗೊತ್ತಾಗೋದಿಲ್ಲ, ಕಣ್ಣಿದ್ದವರಿಗೆ ಮಾತ್ರ ಗೊತ್ತಾಗೋದು. ಆ ಧರ್ಮಜ್ಞಾನ ಇದ್ದವರಿಗೆ ಮಾತ್ರ ಈ ಒಂದು ಶಾಸ್ತ್ರ ಗ್ರಂಥಗಳ ಮಹತ್ವ ತಿಳಿತದೆ ಹೊರತು ಬೇರೆಯವರಿಗೆ ತಿಳಿಯೋದಿಲ್ಲ ಅಂತ ಹೇಳೋದಕ್ಕೆ ಹೋದ ನಿದರ್ಶನ. ಧರ್ಮರಾಜ ಭಾರಿ ಆನಂದ ಪಟ್ಟ. ಮತ್ತೆ ಹೇಳಿದ್ದ, ಅರ್ಜುನನನ್ನು ಕಂಡಾಗ ನೀನು ಸಿಂಹನಾದವನ್ನು ಮಾಡಿ ತಿಳಿಸಬೇಕು, ಅನಂತರ ಜಯದ್ರಥ ಸತ್ತಾಗ ಮತ್ತೆ ತಿಳಿಸಬೇಕು. ಯಾಕೆ ಅರ್ಜುನ ನಿಜವಾಗ್ಲೂ ಸುರಕ್ಷಿತನಾಗೋದಾಗ, ಜಯದ್ರಥ ಸಾಯೋದು ಮುಖ್ಯ ಅಲ್ಲ, ಅರ್ಜುನ ಬದುಕೋದು ಭಾರಿ ಮುಖ್ಯ ಇತ್ತು ಧರ್ಮರಾಜನಿಗೆ. ಜಯದ್ರಥ ಸತ್ತ ತಕ್ಷಣ ತಿಳಿಸು ಅಂತ ಹೇಳಿದ ತಕ್ಷಣ ನಿನ್ನೆ ನೋಡಿದ್ದೇವೆ ಕೊನೆಗೆ ಜಯದ್ರಥನನ್ನು ಅರ್ಜುನ ಸಂಹಾರ ಮಾಡಿದ, ಕೃಷ್ಣ ಸಂಹಾರ ಮಾಡಿಸಿದೆ, ಅದು ಮುಖ್ಯ. ಅದು ಅರ್ಜುನನ ಕೈಯಲ್ಲಿ ಜಯದ್ರಥ ಹುಡುಕ್ಲಕ್ಕೂ ಆಗಿರಲಿಲ್ಲ, ಎಲ್ಲಿ ಲೊಕೇಟ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಕೃಷ್ಣ ಅವನಾಗಿ ಹೊರಗೆ ಬರಹ ಮಾಡ್ತಾನೆ. ಲೋಹಿತಾಯತಿ ಭಾಸ್ಕರೇ, ಸೂರ್ಯ ಕೆಂಪಾಗ್ತಿದ್ದ, ನೀನು ಮುಡುಗೋ ಸೂಚನೆ. ಆ ಕ್ಷಣದೊಳಗೆ ಕೃಷ್ಣ ಸಸರ್ಜ ತಬ ಊರ್ಜಿತಂ, ಅಜಿತೇ ತು ದ್ರೋಣತನಯೇ ಅಹತೇ ತು ಜಯದ್ರಥೆ ಅರ್ಜುನಸ್ಯ ಜಯಾಕಾಂಕ್ಷಿ ಸಸರ್ಜ ತಮ ಊರ್ಜಿತಂ. ಆ ಸನ್ನಿವೇಶದಲ್ಲಿ ಅಶ್ವತ್ಥ ಅವರು ದೊಡ್ಡ ಯುದ್ಧ ಮಾಡ್ತಾ ಇದ್ದಾರೆ, ಅವರು ಗೆಲ್ಲೋದೇ ಸಮಸ್ಯೆ, ಅವರು ಗೆಲ್ಲೋದಕ್ಕಿಂತ ಎಲ್ಲಿವರೆಗೂ ಗೆಲ್ಲೋದಿಲ್ಲ, ಅಲ್ಲಿರು ಮುಂದೋಗೋ ಚಾನ್ಸೇ ಇಲ್ಲ. ಇನ್ನು ಜಯದ್ರಥ ಅಂತೂ ಸಿಕ್ಕೇ ಇಲ್ಲ, ಸೂರ್ಯ ನೋಡಿದರೆ ಕೆಂಪಾಗ್ತಿದ್ದಾನೆ, ಇನ್ನೇನು ಗತಿ. ಆಗ ಕೃಷ್ಣ ಸರ್ವತಂತ್ರ ಸ್ವತಂತ್ರ, ಸೂರ್ಯನನ್ನ ಕಾಣದಂತೆ ಮಾಡ್ತಾನೆ ಅಂದ್ರೆ ಎಷ್ಟು ಸಾಮರ್ಥ್ಯ ಇರಬೇಕು. ನಮಗೆ ಭಗವದ್ಗೀತೆ ಅರ್ಥ ಆಗ್ತದ, ಅರ್ಜುನ ಸೂರ್ಯ ಬೆಳಕು ಕೊಡ್ತಾನೆ ಅಲ್ಲ, ಸೂರ್ಯೊಳಗಿದ್ದು ನಾನು ಬೆಳಕು ಕೊಡ್ತೇನೆ ಅಂತ ಹೇಳಿದ್ದ. ನತದ್ಭಾಸಯತೆ ಸೂರ್ಯ ಅಂತ ಅಲ್ಲಿ ಹೇಳಿಬಿಟ್ಟು ಹೆಚ್ಚ ಜಗತ್ತಿನೊಳಗೆ ಯಾವೆಲ್ಲ ಏನು ಸೂರ್ಯ ಚಂದ್ರ ಅಗ್ನಿಗಳಲ್ಲಿ ಬೆಳಕಿದೆ, ಆ ಬೆಳಕು ಎಲ್ಲಿದೆ? ಅದು ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಜ್ಞೌ ತತ್ತೇಜೋ ವಿದ್ಯಮಾಮಕಂ. ಸೂರ್ಯನೊಳಗೆ ಏನು ಬೆಳಕಿದೆ, ಚಂದ್ರನಲ್ಲಿ ಏನು ಬೆಳಕಿದೆ, ಅಗ್ನಿಯಲ್ಲಿ ಏನು ಬೆಳಕಿದೆ, ಆ ಬೆಳಕೆಲ್ಲ ನನ್ನಿಂದ ಬರದೆ ಹೊರತು ಅವರ ಸ್ವಂತ ಬೆಳಕಲ್ಲ ಪರಮಾತ್ಮ ಹೇಳಿದ್ದಾನೆ. ಅದು ರುಜಾತ್ ಮಾಡ್ತಾ ಇದ್ದಾನೆ, ಸೂರ್ಯ ಇದ್ರೂ ಕೂಡ ಕಾಣದಂತೆ ಮಾಡ್ತಾನೆ ಕೃಷ್ಣ. ನೋಡಿ, ಎಲ್ಲ ಬಲ್ಬ್ ಇರುತ್ತೆ, ಸ್ವಿಚ್ ಆಫ್ ಮಾಡಿದ್ರೆ ಹೋಯ್ತು ಎಲ್ಲ ಬಲ್ಬು ಹೋಯ್ತು. ಸೂರ್ಯಚಂದ್ರ ಬಲ್ಬ್ ಇದ್ದಾಗ ಅಷ್ಟೇ, ಒಳಗಿರ ಬೆಳಕು ಕೊಡೋ ಶಕ್ತಿ ಕರೆಂಟ್ ಅಂತ ಹೇಗೋ ಪರಮಾತ್ಮನದ ಅಷ್ಟೇನೆ. ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ದೀಪ ಅಂದ್ರೆ ಸೂರ್ಯ, ಒಳಗಿರ್ತಕ್ಕಂಥ ಬೆಳಕು ಕೊಡೋ ಶಕ್ತಿ ಅಂದ್ರೆ ಪರಮಾತ್ಮ. ಇದರ್ಥ ಮಾಡಿಕೊಂಡ್ರೆ ಆಗ ನಾವು ಸೂರ್ಯ ಮಂತ್ರ ಅಲ್ಲ ಗಾಯತ್ರಿ ಮಂತ್ರ, ಸೂರ್ಯಾಂತರ್ಗತನಾದಂತಹ ಭಗವಂತನ ಮಂತ್ರ ಅದು. ಅದೇ ರೀತಿಯಲ್ಲಿ ನಾವು ಅರ್ಘ್ಯ ಕೊಡೋದು ಸೂರ್ಯನಿಗೆ ಅರ್ಘ್ಯ ಕೊಟ್ಟರು ಕೂಡ ಧ್ಯಾನ ಮಾಡೋದು ಯಾರನ್ನ? ಗಾಯತ್ರ್ಯಾಚ ಅಂಜಲಿಂ ದತ್ವ ಧ್ಯಾತ್ವ ಸೂರ್ಯಗತಂ ಹರಿಂ. ಸೂರ್ಯಾಂತರ್ಯಾಮಿಯಾದ ನಾರಾಯಣನನ್ನು ಧ್ಯಾನ ಮಾಡಿಕೊಡದೆ ಹೊರತು ಬೇರೆ ಅಲ್ಲ. ನಮ್ಮಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ, ಬಲ್ಬ್ ಹೋಗಿದೆ ಕರೆಂಟ್ ಹೋಗಿದೆ, ಎಷ್ಟು ಡಿಫರೆನ್ಸ್ ಇದೆ ಈಗ? ಬಲ್ಬ್ ಹೋಗಿದೆ ಒಂದು ಫ್ಯಾಕ್ಟು, ಬೆಳಕಿಲ್ಲ. ಕರೆಂಟ್ ಹೋಗಿದೆ ಒಂದು ಫ್ಯಾಕ್ಟು. ಬಲ್ಬ್ ಹೋದ ಅಂಗಡಿಯಿಂದ ತಂದು ಹಾಕೊಂಡ್ರೆ ಆಯ್ತು, ಕರೆಂಟ್ ಆ ರೀತಿ ತರಲಿಕ್ಕೆ ಬರೋದಿಲ್ಲ. ಕರೆಂಟ್ ಅವ್ರು ಕೊಡಬೇಕು, ಕರೆಂಟ್ ಅವ್ರು ಕೊಡಬೇಕು, ಬಲ್ಬ್ ಹಾಕೊಳ್ಬಹುದು. ಸೂರ್ಯಮಂಡಲ ಕಣ್ಣಿಗೆ ಕಾಣಿಸ್ತದೆ, ಒಳಗಿರೋ ಕರೆಂಟ್ ಯಾರ ಮೇಲೆ ಕಣ್ಣಿಗೆ ಕಾಣೋದಿಲ್ಲೋ ನಾರಾಯಣ ಕಣ್ಣಿಗೆ ಕಾಣೋದಿಲ್ಲ. ಆಗ ತಾನ ಇವತ್ತು ನೋಡೋದಕ್ಕೆ ಅದು ಕಥೆ ವಸ್ತುಸ್ಥಿತಿ ಅಂತ ಕೇಳಿದ್ರೆ, ಸೂರ್ಯ ಬೆಳಗ ಶಕ್ತಿಯನ್ನು ಅಲ್ಲಿದ್ದಾನೆ ಕಾಣ್ತಾ ಇಲ್ಲ, ಇದು ಆಶ್ಚರ್ಯ. ಸೂರ್ಯ ಎಲ್ಲೋ ಒಯ್ದಿಟ್ಟಿಲ್ಲ ಕೃಷ್ಣ, ಅಲ್ಲೇ ಇದ್ದಾನೆ ಸೂರ್ಯ, ಆತನ ಬೆಳಕು ಕಾಣ್ತಾ ಇಲ್ಲ. ಇದು ಎಷ್ಟು ಮಹತ್ವ ಅದು. ಒಂದು ಭಗವದ್ಗೀತೆಯನ್ನು ಕಣ್ಣಾರೆ ಸಾಕ್ಷಾತ್ಕಾರ ಮಾಡಿಕೊಡ್ತಕ್ಕಂಥ ಒಂದು ಪ್ರಸಂಗ, ಪ್ರಾಕ್ಟಿಕಲ್ ಆಗಿ ತೋರಿಸಿದಂಥ ಪ್ರಸಂಗ ಅದು. ಅನೇಕರಿಗೆ ಅದು ಗೊತ್ತಿಲ್ಲ, ವಿಮರ್ಶಕರು ಏನ್ ಮಾಡ್ತಾರೋ ಗೊತ್ತೇ. ನಮ್ಮ ಆಧುನಿಕರೆಲ್ಲ ಕೂಡ ಮಹಾಭಾರತದ ಕಾಲವನ್ನು ಕಂಡುಹಿಡಿಬೇಕು. ಅದಕ್ಕೇನು ಮೆಥೆಡ್ ಅಂತ ಕೇಳಿದ್ರೆ, ಈ ದೃಷ್ಟಾಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೂರ್ಯ ಸ್ವಲ್ಪ ಹೊತ್ತು ಕಾಣದಾಗಿದ್ದ, ಆಮೇಲೆ ಕಂಡ. ಇದೇನು ಅಂದ್ರೆ, ಆವತ್ತಿನ ದಿವಸ ಸಂಪೂರ್ಣ ಸೂರ್ಯಗ್ರಹಣ ಆಗಿತ್ತು. ಅದು ದುರ್ಯೋಧನಾಡಿ ಗೊತ್ತಿದ್ದಿಲ್ಲ, ದಡ್ರು ಸೂರ್ಯಗ್ರಹಣ ಸೂರ್ಯ ಮುಳುಗ ಅಂತ ತಿಳ್ಕೊಂಡ್ಬಿಟ್ರು. ಕೃಷ್ಣ ಆಗ ಉಪಯೋಗ ಮಾಡಿಕೊಂಡ, ಅದನ್ನ ಆ ಸನ್ನಿವೇಶ ಉಪಯೋಗ ಮಾಡಿಕೊಂಡ, ಜಯದ್ರಥನ ಕೊಲ್ಲಿಸಿಬಿಟ್ಟ. ಆದ್ದರಿಂದ ಕಾಲಕಂಡೆಯಲ್ಲಿ ಶುರು ಮಾಡ್ತಾರೆ. ಇವರು ಎಷ್ಟು ದಡ್ಡರಿದ್ದಾರೆ ಅಂದ್ರೆ, ಆಗಿನ ಕಾಲದ ಜ್ಯೋತಿಷ್ಯ ಇವತ್ತಿನ ಜ್ಯೋತಿಷ್ಯಕ್ಕಿಂತ ಭಾರಿ ಮುಂದುವರೆದ ಜ್ಯೋತಿಷ್ಯ ಅದು. ಒಂದು ಇವತ್ತು ಕಡಿಮೆ ಆಗ್ತಾ ಇದೆ, ಬರ್ತಾ ಬರ್ತಾ ಆ ಜ್ಞಾನ ಕಡಿಮೆ ಆಗ್ತಾ ಇದೆ, ಅದು ತುಂಬಾ ಹೆಚ್ಚಿದ್ದು. ಅದರ ಜೊತೆಗೆ ಆಕ್ಚುಲಿ ಅವತ್ತಿನ ದಿವಸ ಸೂರ್ಯಗ್ರಹಣ ಆಗಬೇಕಾದ್ರೆ ಏನಾಗಿರಬೇಕು? ಅಮಾವಾಸ್ಯೆ ಆಗ್ತದೆ ಹೊರತು ಬೇರೆ ದಿವಸ ಸೂರ್ಯಗ್ರಹಣ ಆಗೋದಿಲ್ಲ. ಆತ ಅಮಾವಾಸ್ಯೆ ಅಲ್ಲ ಹೊತ್ತು. ಅವತ್ತು 15 ನಡೀತಿರೋ ಯುದ್ಧ 13 ದಿವಸ, 13 ಸತ್ತ, 14 ಸಾಯಂಕಾಲ ನಡೀತಾ ಇದೆ. ಅವತ್ತು ನಿಜವಾಗ್ಲೂ ಏನಾಗಿದೆ ಗೊತ್ತೇನು? ಅವತ್ತಿನ ದಿವಸ ದುರ್ಯೋಧನ ಸಾಯದ ಅಮಾವಾಸ್ಯೆ, ದುರ್ಯೋಧನ ಸಾಯದ ಅಮಾವಾಸ್ಯೆ. ಇದು ಜಯದ್ರಥ ಸಾಯೋ ದಿವಸ, ಇನ್ನು 14 ಮೇಲೆ 15, 16, 17, 18 4 ದಿವಸ ಮುಂದಿದೆ. ಆಕ್ಚುಲಿ ಅವತ್ತು ಅಷ್ಟಮಿ ಕಳೆದು ನಮಗೆ ಬಂದ ದಿವಸ ಅದು. ಒಂದು ಮುಂದೆ ಅಷ್ಟಿತಿ ಆಗುತ್ತಾ ಅಂತ ಕೇಳಿದ್ರೆ ಯಾಕೆ ಅಂತ ನೋಡೋಣ. ಆಮೇಲೆ ಫಾಸ್ಟ್ ಆಗಿ ಅಮಾವಾಸ್ಯೆ ಬರೋಕ್ಕೆ ಒಂದು ಕಾರಣ ಇದೆ, ಮುಂದೆ ಹೇಳುತ್ತಾರೆ. ಒಂದು ಅಮಾವಾಸ್ಯೆ ದೇವರಾಣಿ ಆಗಿರಲಿಲ್ಲ, ಶುರುವಾಗಿದ್ದ ಯುದ್ಧ ಏಕಾದಶಿ ಶುರುವಾಯಿತು, ಗೀತಾ ಜಯಂತಿ ಏಕಾದಶಿ, ಅವತ್ತೇ ಭೀಷ್ಮರ ಯುದ್ಧ ಪ್ರಾರಂಭ ಮಾಡಿತ್ತು. ಇದು ನಡೆದಿರೋದು ಇವತ್ತು ದಿವಸ 14 ದಿವಸ, ಅಂದ್ರೆ ಈ ಕಡೆಗೆ ಅಷ್ಟಮಿವರೆಗೂ ಬಂದಿದೆ. ಅಷ್ಟಮಿ ಕಳೆದು ನವಮಿ ಬರತಕ್ಕಂಥ ದಿವಸ ಅದು. ಅಂದ್ರೆ ಅವತ್ತು ಸೂರ್ಯಗ್ರಹಣ ಆಗ ಚಾನ್ಸಸ್ ಏನು ಮಾಡಿದ್ರೂ ಇಲ್ಲ. ದುರ್ಯೋಧನ ಸತ್ತಿದ್ದ ಅಮಾವಾಸ್ಯೆ ಅನ್ನೋದ್ರ ಬಗ್ಗೆ ಗಲಾಟೆಯೇ ಇಲ್ಲ. ಮಹಾಭಾರತ ಯುದ್ಧ ನಡೆದಿದ್ದ 18 ದಿವಸ, ಅದರಲ್ಲೂ ಗಲಾಟೆ ಇಲ್ಲ. ಅಂದಮೇಲೆ ಅವತ್ತು ಅಮಾವಾಸ್ಯೆ ಆಗೋ ಚಾನ್ಸಸ್ ಇಲ್ಲೇ ಇಲ್ಲ. ಅಂದಮೇಲೆ ಸೂರ್ಯಗ್ರಹಣ ಹೆಂಗಾಗ್ತದೆ ಈ ಮಧ್ಯೆ? ಸಾಧ್ಯನೇ ಇಲ್ಲ. ವಿವೇಕ ಇಲ್ಲದೆ ಮಾಡಿದ ಒಂದು ವಿಮರ್ಶೆ ಹೊರತು ಸರಿಯಾದ ವಿಮರ್ಶೆ ಅಲ್ಲ. ಮತ್ತೆ ಯಾಕೆ ಹೀಗಾಯ್ತು ಅಂತ ಕೇಳಿದ್ರೆ, ಅದನ್ನು ಕೇಳಿ ಅಷ್ಟೇ ಹೊರತು ಅವತ್ತು ಪೂರ್ಣಗ್ರಹಣ ಆಗಿತ್ತು ಆಯ್ತು ಅಂತ ತಿಳ್ಕೊಳ್ಳೋಕೆ ಹೋಗಬಾರದು. ಅದು ಯಾವುದದು? ಭಗವಂತನ ಸಾಮರ್ಥ್ಯ ಅದು. ಒಂದು ಕೃಷ್ಣನ ಅಸಾಧಾರಣವಾದ ಸಾಮರ್ಥ್ಯ ನಡೆದೋಯ್ತು. ಎಂದೋ ಒಮ್ಮೆ ನಡೆದ ಘಟನೆ, ಸುನಾಮಿ ಎಷ್ಟು ಬಂದಿತ್ತು? ತಿಂಗಳೊಮ್ಮೆ ತಿಂಗಳು ಯಾರು ಕಂಡಿದ್ರ? ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇತ್ತೀಚಿನ ದಿವಸ ಅನರ್ಹ ಅದು. ಒಂದು ಸಮುದ್ರದ ಭಾರತ 15 ದಿವಸ ಬರೋದು ನಡೀತಾನೆ ಇರುತ್ತೆ, ಪ್ರತಿ ಹುಣ್ಣಿಮೆ ಬರುತ್ತೆ. ಅಂಥದ್ದೆಲ್ಲ ಬಂದಿದ್ದು ಮೊನ್ನೆ, ವಿಚಿತ್ರ ಅದು. ಅಂದ್ರೆ ಹಗಲೆಲ್ಲ ನಡಿಬೇಕಾಗಿ ಒಂದ್ಸರಿ ನಡೆದ ಘಟನೆ ಅದು. ಒಂದು ಇಡೀ ವಿಶ್ವದ ಇತಿಹಾಸದೊಳಗೆ ಇದ್ದ ಸೂರ್ಯ ಕಾಣದೇ ಹೋದಂತ ಘಟ್ಟ ನಡೆದಿತ್ತು ಅಂದ್ರೆ ಅವತ್ತೊಂದೇ ಒಂದು ದಿವಸ. ಅದನ್ನು ಮಾಡಿದ್ದಾರು ಕೃಷ್ಣ. ಆದ್ದರಿಂದ ಕೃಷ್ಣ ಸರ್ವೋತ್ತಮ ಅಂತ ಹೇಳೋದಕ್ಕೆ ಈ ಭಾಗ ಅತ್ಯಂತ ಮುಖ್ಯವಾಗಿರತಕ್ಕಂತಹ ತಾತ್ವಿಕ ಭಾಗ ಅದು. ಅಲ್ಲಿ ಇನ್ನೂ ವಿಚಾರ ಮಾಡೋದಿದೆ. ಕೃಷ್ಣ ಚಕ್ರ ಇಟ್ಟ ಕತ್ತು ಸೃಷ್ಟಿ ಮಾಡಿದ್ನು ಅಂತ ಪ್ರಶ್ನೆ. ಕುಮಾರವ್ಯಾಸ ಭಾರತ ಮೊದಲಾದ ಓದಿದವರಿಗೆ ಚಕ್ರ ಇಟ್ಟ ಅಂತಾನೆ ಜನ ಕೇಳಿರೋದು. ಚಕ್ರ ಇಟ್ಟ, ಕೃಷ್ಣ ಚಕ್ರ ಏನು ಬಿಟ್ಟಿಲ್ಲ, ತಮಸ್ಸನ್ನು ತಾನೇ ಸೃಷ್ಟಿ ಮಾಡದ, ತಮಸ್ಸನ್ನು ತಾನೇ ಸೃಷ್ಟಿ ಮಾಡದ. ಭಗವಂತನಿಗೆ ಆ ಸಾಮರ್ಥ್ಯ ಇದೆ, ಏನು ಬೇಕಾದ್ರೂ ಸೃಷ್ಟಿ ಮಾಡಬಲ್ಲ, ಏನು ಬೇಕಾದ್ರೂ ನಾಶ ಮಾಡಬಲ್ಲ. ಆದ್ರಿಂದ ತಮಸ್ಸನ್ನು ಸೃಷ್ಟಿ ಮಾಡದ. ತಮಸ್ಸು ಅಂದ್ರೆ ಏನು ಈ ಮಧ್ಯೆ ಅದನ್ನು ಯೋಚನೆ ಮಾಡಬೇಕು. ತಮಸ್ಸನ್ನು ಸೃಷ್ಟಿ ಮಾಡೋ ಶಕ್ತಿ ಕೃಷ್ಣನಿಗೆ ಉಂಟು ಅಂದ್ರೆ ತಮಸ್ಸಿನ ಅಭಿಮಾನ ದೇವತೆ ಯಾರು? ಅದಕ್ಕೆ ಹೇಳ್ತಾರೆ ತಮೋಭಿಮಾನಿನಿ ದುರ್ಗಾದೇವಿ. ತಮೋಭಿಮಾನಿನಿ ದುರ್ಗಾದೇವಿ. ಆದ್ದರಿಂದ ದುರ್ಗಾದೇವಿ ಯಾರು? ನಾರಾಯಣನ ಪತ್ನಿ ಮಹಾಲಕ್ಷ್ಮಿ. ಮೂರು ರೂಪಗಳಲ್ಲಿ ಒಂದು, ಶ್ರೀ ಭೂ ದುರ್ಗಾ ಅಂತ ಮೂರು ರೂಪಗಳು. ಶ್ರೀ ತತ್ವ ಮಹಾ ಶ್ರೀರೂಪದಿಂದ ಸತ್ವಗುಣಕ್ಕೆ ಅಭಿಮಾನ್ಯ ದೇವತೆ, ಭೂರೂಪದಿಂದ ರಜೋಗುಣಕ್ಕೆ ಅಭಿಮಾನ್ಯ ದೇವತೆ, ಈ ದುರ್ಗಾರೂಪದಿಂದ ತಮೋಗುಣಕ್ಕೆ ಅಭಿಮಾನಿ ದೇವತೆ. ಮೂರು ಜನ ಕೂಡ ಪ್ರಕೃತಿಯ ಮೂರು ರೂಪಗಳು. ಪ್ರಕೃತಿ ಭಗವಂತನ ಅಧೀನ, ಭಗವಂತನ ಅಧೀನದಲ್ಲಿರೋದ್ರಿಂದ ದುರ್ಗಾದೇವಿಯನ್ನು ಸೃಷ್ಟಿ ಮಾಡಿದ್ದಾನೆ. ಅದೇ ದುರ್ಗಾದೇವಿಗೆ ಏನ್ ಮಾಡಿದ್ದಾನೆ ಪರಮಾತ್ಮ, ದೇವಕಿಯ ಗರ್ಭವನ್ನ ರೋಹಿಣಿ ಗರ್ಭ ಶಿಫ್ಟ್ ಮಾಡು ಅಂತ ಹೇಳಿದ್ದಾನೆ. ದೇವಕಿಯ ಗರ್ಭವನ್ನ ಬಲರಾಮ ಇದ್ದ ಅಲ್ಲಿ ಏಳನೇ ಗರ್ಭ, ರೋಹಿಣಿ ಗರ್ಭ ಶಿಫ್ಟ್ ಮಾಡಿಸಿದ್ದಾನೆ. ಅದೇ ದುರ್ಗಾದೇವಿ ಅಂತ ಕತ್ಲೆ ಮಾಡಿಸ್ತಾ ಇದ್ದಾನೆ. ಆರ್ಡರ್ ಕೊಟ್ಟ ಕೆಲಸ ಆಗಬೇಕಲ್ಲ ಆ ರೀತಿಯಾಗಿ. ಇವತ್ತು ಮಹಾಲಕ್ಷ್ಮಿ ಯಾರ ಮಾತನ್ನ ಕೇಳೋದಿಲ್ಲ, ನಾರಾಯಣ ಮಾತು ಒಂದೇ ಕೇಳೋದು. ಮಮ ಯೋನಿ ಅರಪ್ಸು ಅಂತಃ ಸಮುದ್ರೆ ಅಂಬರಣಿ ಸೂಕ್ತದೊಳಗೆ ಪ್ರತಿನಿತ್ಯ ನಾವು ಹೇಳುತ್ತೇವೆ, ನನಗೆ ಕಾರಣ ಪುರುಷ ಒಬ್ಬನೇ ಒಬ್ಬನು, ಅವನು ನಾರಾಯಣ. ಬ್ರಹ್ಮರುದ್ರಾದಿ ದೇವತೆಗಳನ್ನ ನಾನು ಸೃಷ್ಟಿ ಮಾಡ್ತೇನೆ, ಆದರೆ ನನ್ನ ಸ್ವಾಮಿ ಅಂದ್ರೆ ನಾರಾಯಣ ಮಾತ್ರ ಅಂತ ಮಹಾಲಕ್ಷ್ಮಿ ದುರ್ಗಾದೇವಿಯಾಗಿ ತಮೋ ಗುಣಕ್ಕೆ ಅಭಿಮಾನಿನಿ ದೇವತೆಯಾಗಿರೋದ್ರಿಂದ ಆಕೆಯನ್ನ ಪರಮಾತ್ಮ ಆದೇಶ ನೀಡಿಬಿಟ್ಟು ತಮಸ್ಸನ್ನು ಸೃಷ್ಟಿ ಮಾಡಿದ್ದಾನೆ. ಇನ್ನೇನೂ ಬೇಕಿಲ್ಲ, ಇನ್ನು ಚಕ್ರ ಅಂತ ಬಂದಿಲ್ಲ, ಮಹಾಭಾರತದಲ್ಲೂ ಬರೋದಿಲ್ಲ, ನಿರ್ಣಯದಲ್ಲೂ ಆಚಾರ ಹೇಳಿಲ್ಲ, ಇವರು ಕಲ್ಪನೆ ಮಾಡಿರೋದಷ್ಟೇ. ಆಮೇಲೆ ಏನಾಗಿದೆ, ಇತ್ತೀಚಿನ ಕೆಲವು ಮಹಾಭಾರತ ಪ್ರತಿಯಲ್ಲಿ ಇದಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡಿದ್ದಾರೆ ಕೆಲವರು, ಚಕ್ರ ಬಿಟ್ಟ ಕೃಷ್ಣ ಅಂತ ಸೇರಿಸಿಬಿಟ್ಟಿದ್ದಾರೆ. ಅದನ್ನು ಪೂನಾ ಭಂಡಾರಕರ ಸಂಸ್ಥೆ ಹಾಕಬೇಕಾದ್ರೆ ಇದು ಸರಿಯಾದದ್ದಲ್ಲ, ಕತ್ತಲು ಸೃಷ್ಟಿ ಮಾಡದನ್ನ ಪಾಠನೆ ಅವರು ಇಟ್ಕೊಂಡಿರೋದು. ಮಧ್ವಾಚಾರ್ಯ ವಿಮರ್ಶೆ ಎಷ್ಟು ಸರಿಯಾಗಿದೆ ಅಂದ್ರೆ, ಈ ಪೂನಾ ಸಂಸ್ಥೆ ಸುಮಾರು 40 ವರ್ಷಗಳ ಕಾಲ ಸಾವಿರಾರು ವಿದ್ವಾಂಸರು ಸೇರಿ 2000 ಮಹಾಭಾರತ ಪ್ರತಿಗಳನ್ನು ಓದಿ ಅದರ ಒಳ್ಳೆ ನಿಜವಾದ ಪ್ರತಿ ಯಾವುದು ಅಂತ ಕಂಡುಹಿಡಬೇಕು ಅಂತ ಪ್ರಯತ್ನ ಪಟ್ಟು ಅವರು ತೀರ್ಮಾನ ಮಾಡಿಕೊಂಡ್ರು. ಇಷ್ಟಾದ್ರೂ ಕೋಟ್ಯಂತರ ರೂಪಾಯಿ 40 ವರ್ಷಗಳ ಕಾಲ ನಡೆದಿತ್ತು, ಇಷ್ಟಾದ್ರೂ ಪೂರ್ಣ ಆಗಲಿಲ್ಲ. ಮಧ್ವಾಚಾರ್ಯ ಒಬ್ಬರೇನೆ ಈ ನಿರ್ಣಯ ಮಾಡಿದ್ದಾರೆ, ಅವ್ರ ನಿರ್ಣಯಕ್ಕೆಲ್ಲ ಟ್ಯಾಲಿ ಆಗ್ತಾ ಹೋಗುತ್ತೆ ಇವ್ರು ಮಾಡಿರೋದೆಲ್ಲ. ಅವತ್ತು ಮಾಡಿದ್ದು ಮತ್ತೆ ಇವತ್ತೇನು ಬೇಕಾದ ಒಂದು ಸೌಕರ್ಯ ಇದೆ, ಟೇಬಲ್ಲು ಚೇರು ಫ್ಯಾನು ಏನು ಬೇಕಾದಷ್ಟಿದೆ, ಅವತ್ತೇನು ಇಲ್ಲದ ಕಾಲ. ಆಚಾರ್ಯ ಹೇಳ್ತಾರೆ, ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾಚೈವ ಪೃಥಕ್ ವಿಧಾನ್. ದೇಶ ತುಂಬಾ ಸಂಚಾರ ಮಾಡಿ ಎಲ್ಲ ಹಸ್ತಪ್ರತಿಗಳ ಶಿಷ್ಯರಿಗೆ ತೋರಿಸಿ ಯಾವ್ದು ಅಧಿಕೃತ ಅಂತ ರುಜುವಾತು ಮಾಡಿದ್ದೇನೆ ಅಂತ ಆಚಾರ್ಯ ಹೇಳ್ತಾರೆ. ಇವತ್ತು ಮ್ಯಾನುಸ್ಕ್ರಿಪ್ಟ್ ಸ್ಟಡಿ ಸಾಕಷ್ಟು ಜೋರ ನಡೀತಾ ಇಲ್ಲ, ಮ್ಯಾನುಸ್ಕ್ರಿಪ್ಟ್ಗಳೇ ಉಳಿತಾ ಇಲ್ಲ, ಅಲ್ಲಿ ತುಟ್ ಸುಟ್ ಹಾಕ್ತಾ ಇದ್ದಾರೆ. ಅಂತ ಹೊತ್ತಿನೊಳಗೆ ಆಚಾರ್ಯರು ಮಾಡಿದ ಕಾರ್ಯ ಅರ್ಥ ಮಾಡಿಕೊಂಡ್ರೆ ಅವರಂತ ಸಂಶೋಧಕರೇ ಇಲ್ಲ ಅಂತ ಹೇಳಿ ನಾವು ಗುರುತಿಸಲಕ್ಕೂ ಸಾಧ್ಯ ಆಗುತ್ತೆ. ನಿಜವಾಗ ನಡೆದಿದ್ದು ಅಷ್ಟೇನೆ. ಇನ್ನು ಚಕ್ರ ಅಂತಿದ್ರೆ ನಮಗೇನು ತೊಂದರೆಯೇನೇ ಇಲ್ಲ, ಚಕ್ರದಿಂದ ಮಾಡಿದ ಅಂತ ಹೇಳಿದ್ರೆ ಚಕ್ರಕ್ಕೆ ಅಭಿಮಾನಿ ದೇವತೆ ಯಾರು, ದುರ್ಗಾದೇವಿನೇ. ಮತ್ತೆ ಚಕ್ರ ಕಪ್ಪಿರ್ತದೆ, ಅದು ಉಕ್ಕಿನಿಂದ ಮಾಡಿರೋದು ಚಕ್ರ, ಕಪ್ಪಲ್ಲಿರ್ತದೆ ದುರ್ಗಾದೇವಿ ಅಭಿಮಾನಿ ದೇವತೆ ಅದಕ್ಕೆ. ಆದ್ದರಿಂದನೇ ಆಚಾರ್ಯ ನಿರ್ಣಯದಲ್ಲಿ ಹೇಳಿಬಿಟ್ಟಿದ್ದಾರೆ, ಪೂರ್ವಂ ಹರೇಶ್ಚಕ್ರ ಮಭೂದ್ಧಿ ದುರ್ಗಾ ಅಂತಾನೆ ಕರೆದಿರೋ. ಚಕ್ರಾಭಿಮಾನಿ ದುರ್ಗಾ, ಆದ್ದರಿಂದ ದುರ್ಗಾ ತಮೋ ತತ್ವಕ್ಕೆ ಅಭಿಮಾನಿ ದೇವತೆ, ಆದ್ದರಿಂದ ತಮೋ ಗುಣಕ್ಕೆ ದುರ್ಗಾದೇವಿನ ದೇವರ ಮಾಡಿ ತಮಸ್ಸನ್ನು ಸೃಷ್ಟಿ ಮಾಡಿದ್ರಿಂದ ಏನು ಅರ್ಥ ಮಾಡಿಕೊಂಡ್ರು ಕೂಡ ಒಟ್ಟಾಗಿ ನಡೆದಿದ್ದೇನು, ಕೃಷ್ಣನಿಂದ ಆದಂತಹ ವಿಶಿಷ್ಟವಾದ ಮಹಿಮೆಯ ಹೊರತು ಬೇರೆ ರೀತಿಯಾದ ಮಹಿಮೆಯಲ್ಲ. ಅದೆಲ್ಲ ಉಳಿದವರಿಗೆ ಏನು ಗೊತ್ತಿದೆ, ಏನು ಗೊತ್ತಿಲ್ಲ. ಆದ್ರಿಂದ ಅದು ಗಾಢಾಂಧಕಾರ ಅಂತಾನೆ ತಿಳ್ಕೊಂಡ್ರು, ಸೂರ್ಯ ಮುಳುಗಿದ ಅಂತಾನೆ ತಿಳ್ಕೊಂಡ್ರು, ಭಾರಿ ಖುಷಿಪಟ್ಟರು. ಪರಿಸ್ಥಿತಿ ಏನು, ಜಯದ್ರಥ ಸತ್ತೋದ ಅಂದರೆ ಕೃಷ್ಣನ ಮಹಿಮೆ ಅಂತ ತಿಳ್ಕೊಳ್ಳದೆ ಸೂರ್ಯನ ಮುಳುಗಿದ ಅಂತ ತಪ್ಪು ತಿಳ್ಕೊಂಡಿದ್ದಕ್ಕೆ ಜಯದ್ರಥ ಸತ್ತೋದ ಅಂದ್ರೆ, ದೇವರ ಮಹಿಮೆಯನ್ನ ಇನ್ನೊಂದಕ್ಕೆ ಆರೋಪ ಮಾಡಿದರೆ ಮನುಷ್ಯ ಬದುಕೋದಿಲ್ಲ ಅಂತ ಅರ್ಥ. ಇವತ್ತು ಮಳೆ ಅದೇ ಬರುತ್ತದೆ, ಮನುಷ್ಯ ಉದ್ಧಾರ ಆಗೋದಿಲ್ಲ, ಮಳೆ ದೇವರು ಕೊಡ್ತಾನೆ ಹೊರತು ಅದೇ ಮಳೆ ಬರೋದಾಗಿತ್ತು ಅಂದ್ಕೊಂಡೇ ಬರಬೇಕಾಗಿತ್ತು, ಹಾಗೆಲ್ಲ ಬರೋದಿಲ್ಲ. ಮಳೆ ಇವತ್ತು ಅದೇ ಕರೆಂಟ್ ಬರ್ತದ, ಅದೇ ಕರೆಂಟ್ ಬರೋ ಲೈಟ್ ಬಿಲ್ ಕೊಡಬೇಕಾಗಿದ್ರೆ ಅದಕ್ಕೂ ಅದೇ ಕರೆಂಟ್ ಬರೋದಾಗಿದ್ರೆ ವೈರಿಂಗ್ ಮಾಡೋದು ಕರೆಂಟ್ ಬಂತು ಅಂತ ಹೇಳಿದ್ರೆ ಯೋಚನೆ ಇರಲಿಲ್ಲ. ಹಾಗೆಲ್ಲ ಇಲ್ಲ, ಕರೆಂಟ್ ಕೊಡಬೇಕು ಅವರು, ಕರೆಂಟ್ ಕೊಡಬೇಕು. ಹೇಗೋ ದೇವರು ಬೆಳಕು ಕೊಡಬೇಕು, ಕತ್ತಲೆ ಎಲ್ಲವನ್ನು ದೇವರು ಕೊಡಬೇಕೆ ಹೊರತು ಇವರು ಕೊಡ್ಲಕ್ಕೆ ಬರೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಮಗೆ ಸೈನ್ಸ್ ಅಂತ ಹೇಳಿ ಓದೋದು ತಪ್ಪಲ್ಲ, ಸೈನ್ಸ್ ಫೈನಲ್ ಅಲ್ಲ, ಸೈನ್ಸ್ ಮೇಲೆ ಇನ್ನೊಂದಿದೆ. ಅದು ಸೈನ್ಸ್ ಕೊನೆ ಹೇಳುತ್ತೆ ಗೊತ್ತಿಲ್ಲ ಅಂತ ಹೇಳುತ್ತೆ ಅಷ್ಟು, ಕೊನೆ ಒಂದು ಸ್ಟೇಜ್ ಅಲ್ಲಿ ಗೊತ್ತಿಲ್ಲ. ಸೈಂಟಿಸ್ಟ್ ಗೊತ್ತಿಲ್ಲ ಅಂತಾನೆ, ಈ ಸೈನ್ಸ್ ಸ್ಟೂಡೆಂಟ್ಸ್ ಅಂತ ಅವ್ರು ಗೊತ್ತಿಲ್ಲ ಅಂಬೋದಿಲ್ಲ, ಇದು ಬಹಳ ಆಶ್ಚರ್ಯ. ಸೈನ್ಸಿಸ್ಟ್ ನಿಜ, ಸೈಂಟಿಸ್ಟ್ ಬೇರೆ, ಸೈನ್ಸ್ ಓದೋನು ಬೇರೆ. ಸೈನ್ಸ್ ಸಾಮಾನ್ಯ ಓದೋನು ಎಲ್ಲ ಓದಿನ ತಿಳ್ಕೊಂಡ್ಬಿಟ್ಟಿರ್ತಾನೆ, ನಿಜವಾದ ಸೈಂಟಿಸ್ಟ್ ಮಾತ್ರ ಒಂದ್ ಕಡೆ ಹೇಳ್ತಾರೆ, ಬಾಳಿ ಚೆನ್ನಾಗಿ ಹೇಳ್ತಾರೆ ಒಬ್ಬ ಸೈಂಟಿಸ್ಟ್. ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ಸೈನ್ಸ್ ಹ್ಯಾಸ್ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್ ಅಂತ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವನು ಬರೀತಾನೆ, ಸೈನ್ಸ್ ಹ್ಯಾಸ್ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್, ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಸೈನ್ಸ್ ಹ್ಯಾಸ್ ಎಕ್ಸ್ಪ್ಲೈನ್ಡ್ ನಥಿಂಗ್ ಅಂತ ಹೇಳ್ತಾನೆ, ಬಾರಿ ಇಂಪಾರ್ಟೆಂಟ್. ಎಲ್ಲಿಂದ ವ್ಯತ್ಯಾಸ, ಸೈನ್ಸ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ, ಸೈನ್ಸ್ ಹ್ಯಾಸ್ ಎಕ್ಸ್ಪ್ಲೈನ್ಡ್ ನಥಿಂಗ್ ಅಂತ ಹೇಳ್ತಾನೆ. ಸೈನ್ಸ್ ಏನನ್ನೂ ಎಕ್ಸ್ಪ್ಲೈನ್ ಮಾಡಿಲ್ಲ, ಅದು ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ. ಸೈನ್ಸಿನ ಸ್ಕೋಪೇ ಅಲ್ಲ ಅದು. ಅಡಿಗೆಯವಳು ಪದ ಅಡಿಗೆಯವನ ಕೆಲಸ ಅಂಗಡಿಗಳು ಪದಾರ್ಥ ತರೋದಲ್ಲ, ಇರೋ ಪದ ಅಡಿಗೆ ಮಾಡಿಡೋದು ಅಷ್ಟೇ, ಯಜಮಾನ ಕೆಲಸ ತಂದುಕೊಡೋದು. ಸೈನ್ಸಿನ ಕೆಲಸ ಇರೋದನ್ನ ಅರೇಂಜ್ ಮಾಡೋದೇ ಹೊರತು ಬೇರೆ ಅಲ್ಲ, ಫಿಲಾಸಫಿ ಕೆಲಸ ಅದನ್ನು ತಂದುಕೊಡೋದು. ಆದ್ದರಿಂದ ಸೈನ್ಸಿನ ದೃಷ್ಟಿಕೋನವೇ ಬೇರೆ, ತತ್ವಜ್ಞಾನ ದೃಷ್ಟಿಕೋನವೇ ಬೇರೆ, ಎಲ್ಲವೂ ದೇವರಿಂದ ಆಗುತ್ತೆ ಎಂಬುದು ಮೂಲತಃ ಅರ್ಥ. ಓಂ ಜನ್ಮಾದ್ಯಶ ಯತಃ ಓಂ, ಇದು ಒಟ್ಟು ತಾತ್ಪರ್ಯ. ಅದೆಲ್ಲದರ ಪರಿಜ್ಞಾನ ಇಲ್ಲದಕ್ಕೆ ಜಯದ್ರಥನು ಸತ್ತ, ಆ ಜಯ ದುರ್ಯೋಧನಾದಿಗಳು ಗೋಳಾಡ್ತಾ ಇದ್ದಾರೆ, ಅರ್ಜುನ ಅದನ್ನ ಮಾಡಿದ. ಇನ್ನೊಂದು ಪ್ರಸಾದ ಹೇಗಲ್ಲ ತಲೆ ಹಾಗಲ್ಲ ಅಂತರಿಸಿದ ಹಿಡಿಲಕ್ಕಾಗಲಿ ಹಿಡ ಆ ತಲೆಯನ್ನು ಒಯ್ದುಬಿಟ್ಟು ಎಲ್ಲೋ ಇದ್ದವನ ಕೈಯಲ್ಲಿ ಬಿಡಿಸಲಕ್ಕಾದ್ರು ಸಾಧ್ಯನ ಅಂತ ಕೇಳಿದ್ರೆ ಯಾವುದರಿಂದನು ಸಾಧ್ಯ ಅಂತ ನಾವು ಹೇಳಲಿಲ್ಲ. ಪಾಶುಪತಾಸ್ತ್ರ ತೇಜಸ, ಪಾಶುಪತಾಸ್ತ್ರ ಹೊಸ ನವೀನ ರೀತಿಯಾದ ಅಸ್ತ್ರ, ಅದನ್ನು ತಪಸ್ಸು ಅರ್ಜುನ ಪಡೆದಿದ್ದಾನೆ. ಅದರ ಪ್ರಭಾವದಿಂದ ಆಯ್ತೇ ಹೊರತು ಯಾವುದರಿಂದನೂ ಆಗಲಿಲ್ಲ. ಇವತ್ತು ಲ್ಯಾಂಡ್ ಫೋನ್ಗೂ ಈ ಸೆಲ್ ಫೋನ್ಗೆ ಎಷ್ಟು ವ್ಯತ್ಯಾಸ ಇದೆ. ಸೆಲ್ ಫೋನಲ್ಲಿ ಎಷ್ಟು ವೆರೈಟಿ ಸೆಲ್ ಫೋನ್ಗಳಿವೆ ಮಧ್ಯೆ. ಈಗ ಯಾರು ಆಣ್ಣರೇ ಇಟ್ಕೊಂಡ್ರೆ ಎಲ್ಲ ಮಾಡಕ್ಕೆ ಬರೋದಿಲ್ಲ. ಇವತ್ತು ನಮ್ಮ ಕಾಣ್ತಾಗ ಇನ್ಸ್ಟ್ರೂಮೆಂಟ್ ಎಷ್ಟು ವೈವಿಧ್ಯ ಅರ್ಥ ಮಾಡಿಕೊಂಡ್ರೆ ಅಸ್ತ್ರಗಳಲ್ಲಿ ತುಂಬಾ ವೈವಿಧ್ಯ ಇದೆ. ದೊಡ್ಡ ದೊಡ್ಡ ಇನ್ಸ್ಟ್ರೂಮೆಂಟ್ ಬೇಕು ಅಂತಿದ್ರೆ ಸಾಕಷ್ಟು ದುಡ್ಡು ಖರ್ಚು ಮಾಡಬೇಕಾಗ್ತದೆ. ಅಂತಂತ ಅಸ್ತ್ರಗಳು ಬೇಕಿದ್ದಾಗ ಹೆಚ್ಚೆಚ್ಚು ತಪಸ್ಶಕ್ತಿ ಸಾಧನೆ ಎಲ್ಲ ಬೇಕು. ಅರ್ಜುನ ಅಷ್ಟೆಲ್ಲ ಮಾಡಿದ್ದ ಅಂತ ಅವನಿಗೆ ಬಂದಿತ್ತು. ಕೃಷ್ಣ ಅವನ ಕೈಲಿ ಅದನ್ನು ಹೇಳಿ ಮಾಡಿಸ್ತಾ ಇದ್ದಾನೆ. ತಾನೇನು ಮಾಡೋದಿಲ್ಲ, ಎಲ್ಲ ಹೇಳಿ ಮಾಡಿಸ್ತಾನೆ ಕೃಷ್ಣ. ಅದು ದೇವ್ರ ಮೆದರಿ ಏನು ಮಾಡೋದಿಲ್ಲ, ಎಲ್ಲ ನಮ್ಮ ಕೈಯಲ್ಲಿ ಮಾಡಿಸ್ತಾನೆ. ತಾನು ಡೈರೆಕ್ಟ್ ಮಾಡ್ತಾನೆ ಹೊರತು ತಾನು ಯಾವ ಕಣ್ಣಿಗೆ ಕಾಣಿಸು. ಸಿನಿಮಾದಲ್ಲಿ ಡೈರೆಕ್ಟರ್ ಕಣ್ಣಿಗೆ ಕಾಣದೇ ಇಲ್ಲ, ಆಕ್ಟ್ರೆಸ್ ಕಣ್ಣಿಗೆ ಕಾಣೋದು, ಎಲ್ಲ ಕಡೆ ಡೈರೆಕ್ಟರ್ ಕಾಣುತ್ತೆ. ಕೆಲವು ಡೈರೆಕ್ಟರ್ ತಾವು ಪಾಠ ಮಾಡಿಬಿಡ್ತಾರೆ ಬಿಡದಲ್ಲಿ, ಕೆಲವರು ಯಾವುದೋ ಸೇರ್ಕೊಂಡ್ಬಿಡ್ತಾರೆ ಒಂದೊಂದು ಕಡೆಗೆ. ಆದರೆ ಪರಮಾತ್ಮ ಟೋಟಲಿ ಕಾಣದಂತೆ ಎಲ್ಲವನ್ನೂ ತಾನು ಮಾಡ್ತಾನೆ. ಒಂದು ಸೀನಲ್ಲೂ ಕಾಣೋದಿಲ್ಲ ತಾನು, ಎಲ್ಲವನ್ನೂ ತಾನು ಮಾಡಿ ಒಂದು ಸೀನ ಒಂದು ಮಾತು ಆಡೋದಿಲ್ಲ, ಒಂದು ತಾನು ಕಾಣೋದೇ ಇಲ್ಲ. ಅಂದರೆ ಟೋಟಲಿ ತನ್ನ ಮಹಿಮೆಯ ತೋರಗೊಣ ಜಗಕ್ಕೆ ತನ್ನ ಮಹಿಮೆ ಅಂತ ತೋರಿಸಿಕೊಡೋದಿಲ್ಲ, ಕೆಲಸ ಮಾಡೋದನ್ನು ಬಿಡೋದಿಲ್ಲ ಎಂಬುದು ದೇವರ ವೈಶಿಷ್ಟ್ಯ. ಅಷ್ಟು ಮಾಡಿದ್ದಾನೆ. ಜಯದ್ರಥ ಸತ್ತ, ಅವನ ಅಪ್ಪನೂ ಸತ್ತ, ಇದು ಆಶ್ಚರ್ಯ. ಜಯದ್ರಥ ಸತ್ತ, ಅವನ ಅಪ್ಪನೂ ಸತ್ತ. ಜಯದ್ರಥ ಸತ್ತ ಪಾಪಿ ಅಂತ ಅವನ ಅಪ್ಪನಾಗಿದ್ದಕ್ಕೆ ಅವರ ಅಪ್ಪನೂ ಹೋಗಿಬಿಟ್ಟ. ಅದು ವಂಶೋದ್ಧಾರಕ ಮಗ ಅಲ್ಲ, ವಂಶ ನಾಶ ಮಾಡತಕ್ಕಂತ ಮಗ ಅದವು. ಆದ್ದರಿಂದಲೇ ಒಳ್ಳೆ ಮಕ್ಕಳಿಂದ ವಂಶ ಉದ್ಧಾರವಾದರೆ ಕೆಟ್ಟ ಮಕ್ಕಳಿಂದ ವಂಶ ನಾಶವಾಗ್ತದೆ ಅಂತ ಹೇಳೋದಕ್ಕೂ ಕೂಡ ಇದು ಸಾಕ್ಷಿ. ಎಲ್ಲೋ ಇದ್ದಾರೆ, ವೃದ್ಧಕ್ಷತ್ರ ಅಂತ ಅವನ ಹೆಸರು. ಎಲ್ಲೋ ಇದ್ದಾನೆ. ನಡೀತಿರೋದು ಯುದ್ಧರಂಗ ಇಲ್ಲಿ, ಇಲ್ಲಿಂದ ಸರಿಯಾಗಿ ಅವನ ಕೈಯೊಳಗೆ ಬೀಳಬೇಕು ಅಂತ ಕೇಳಿದ್ರೆ ಎಷ್ಟು ಆಶ್ಚರ್ಯ. ಸೈನ್ಸ್ ಆಗಿ ಕೆಲಸ ಮಾಡ್ತೀವಿ, ಮಿಸೈಲ್ ಓಡಿಸ್ತಾರಲ್ಲ, ಇಲ್ಲಿಂದ ಪ್ರೋಗ್ರಾಮ್ ಹಾಕಿಬಿಟ್ಟು ಕರೆಕ್ಟ್ ಆಗಿ ಹೋಗ್ಬಿಡುತ್ತೆ. ಇವ್ ಸೈಂಟಿಸ್ ಯಂತ್ರದ ಶಕ್ತಿ ಎಷ್ಟು ಇರಬೇಕಾದ್ರೆ ಅವರಿಗೆ ಶಕ್ತಿ ಇರಬೇಕು. ಕೆಲವೊಂದು ವಾಪಸ್ ಬರುತ್ತೆ, ಮತ್ತೆ ಕೆಲವು ಅಲ್ಲಿ ಹಾಕಿಬಿಟ್ಟು ವಾಪಸ್ ಬಂದ್ಬಿಡುತ್ತೆ. ಇದ್ದಲ್ಲಿಗೇನೆ ಇಷ್ಟು ಶಕ್ತಿ ಇರಬೇಕಾದ್ರೆ ಶಸ್ತ್ರಾಸ್ತ್ರಗಳ ಶಕ್ತಿ ಎಷ್ಟಿರಬಹುದು? ಇದನ್ನ ಕಣ್ಕಂಡವರು ದುರುಪಯೋಗ ಮಾಡಬಹುದು, ಶಸ್ತ್ರಗಳನ್ನ ಮಾಡಕ್ ಬರೋದಿಲ್ಲ. ಯಾರು ಯೋಗ್ಯರಾಗಿ ಅರ್ಹರಾಗಿರ್ತಾರವರಿಗೆ ಮಾತ್ರ ಶಸ್ತ್ರಜ್ಞಾನ, ಹೊರತು ಉಳಿದವರಿಗೆ ಸಿಗೋದೇ ಇಲ್ಲ. ಅದು ಒಂದು ಇದು ನಮ್ಮ ಪ್ರಾಚೀನ ಅಸ್ತ್ರಗಳಿಗೂ ನಮ್ಮ ಆಧುನಿಕ ಅಸ್ತ್ರಗಳಿರತಕ್ಕಂಥ ವ್ಯತ್ಯಾಸ ಇದೇನೆ. ಇವತ್ತೊಬ್ಬ ಗುಂಡ AK-47 ತಗೊಂಡು ಹೊರಟುಬಿಡ್ತಾನೆ ಬೇಕಾದ್ರೆ. ಆದ್ರೆ ಅದಕ್ಕೆ ಅವ್ರು ಏನ್ ಮಾಡಿದ್ರು, ದ್ರೋಣಾಚಾರ್ಯರು ಕರ್ಣ ನೀನು ಹೇಳ್ಕೊಳ್ಳೋದಿಲ್ಲ ಬ್ರಹ್ಮಾಸ್ತ್ರ ಅಂತ ಹೇಳಿಬಿಟ್ರು. ಕಂಡುಕೊಂಡವರು ಹೇಳಿಕೊಟ್ರೆ ಅವ್ರು ಲೋಕವನ್ನು ನಾಶ ಮಾಡುತ್ತಾರೆ. ಇದೆಲ್ಲ ವ್ಯವಸ್ಥೆ ಇದ್ದಿದ್ರಿಂದ ಶಸ್ತ್ರಾಸ್ತ್ರದ ಪ್ರಪಂಚ ತೀರ ವಿನೂತನವಾದಂತ. ದುರ್ಯೋಧನಾದಿಗಳು ಗೋಳಿಟ್ರು, ಧರ್ಮರಾಜ ಭಾರಿ ಸಂತೋಷಪಟ್ಟ. ಅಷ್ಟೊತ್ತಿ ಭೀಮಸೇನ ಇಡೀ ಸೈನ್ಯವನ್ನು ಪುಡಿ ಪುಡಿ ಮಾಡಿ ಹಾಕಿದ. ಆ ವ್ಯೂಹ ಪುಡಿ ಪುಡಿಯಾಗಿ ಹೋಯಿತು. ಭೀಮ ಆತನ ಶಂಖಘೋಷಕ್ಕೆ ಸಿಂಹನಾದಕ್ಕೆ ಧರ್ಮರಾಜ ಸಂತೋಷಪಟ್ಟ. ಆತನು ಬಂದು ಬಿಡ್ತಾನೆ, ಎಲ್ಲ ಶಿಬಿರಗಳು ಸೇರಿಕೊಂಡು. ಇಷ್ಟೊತ್ತು ಮೂರೇ ಜನ ಇದ್ರಲ್ಲ, ಇಡೀ ಪಾಂಡವ ಸೇನೆ ಅವಳು ನುಗ್ಗಿಬಿಡ್ತಿ ಈಗಾಗಲೇ. ವ್ಯೂಹ ಬ್ರೇಕ್ ಆಗಿದ್ದರಿಂದ ದುರ್ಯೋಧನ ಭಾರಿ ದುಃಖಿತನಾದ. ನಿರ್ವಾಹ ಇಲ್ಲ, ಯುದ್ಧ ಮಾಡಕ್ಕೆ ಶುರು ಮಾಡದ. ಆ ಕ್ಷಣಕ್ಕೆ ಕರ್ಣನನ್ನು ಕರೀತಾನೆ. ಕರ್ಣ ಎಷ್ಟು ಫಜಿತಿಯಾಗಿ ಇವತ್ತಿನ ದಿವಸ ನಮ್ಮ ನಿನ್ನೆಂದಿಸಿದ್ದ ಸಂತೋಷ ಎಲ್ಲ ಹೊರಟೋಗಿಬಿಡ್ತು. ಇವತ್ತು ಜಯದ್ರಥ ಸತ್ತೋದ, ಪಾಂಡವರಿಗೆ ಜಯ ಬಂತು, ಅಸಾಧಾರಣವಾದ ಜಯ ಬಂತು. ಭೀಮನಿಂದ ನೀನು ಸೋತು ಹೋಗ್ಬಿಟ್ಟಿದೀಯ, ನಮಗೆ ಬರೀ ಸೋಲು ಸೋಲು ಕಾಡ್ತಾ ಇದೆ. ಕರ್ಣ ಏನಾದರೂ ಮಾಡಿ ಜಹಿ ಭೀಮ ಮಮುಂ ಯುಧಿ, ಆ ಭೀಮನೊಬ್ಬನ ಕೊಂದಾಕಿಬಿಡು, ಉಳಿದವನು ನಾನು ನೋಡ್ಕೋತೇನೆ ಅಂತ ಹೇಳಿದ್ರೆ. ಭೀಮನೊಬ್ಬನ ಕೊಂದಾಕಿಬಿಡು, ನಾನು ಉಳಿದವನು ನೋಡ್ಕೊಂಡ್ಬಿಡ್ತೇನೆ ಅಂತ ದುರ್ಯೋಧನ ಹೇಳಿದಾಗ ಕರ್ಣ ಹೇಳ್ತಾನೆ, ದುರ್ಯೋಧನ ಭೀಮನ್ ನಾನು ಕೊಲ್ಲಬೇಕಾ? ದೈವ ಜೀವಾಮ್ಯಹಂ ರಾಜನ್ ಅಂತ ಹೇಳ್ತಾನೆ, ನಾನು ಭೀಮನಿಂದ ಬದುಕಿರೋದೇ ಪುಣ್ಯ, ನಾನೇನು ಕೊಲ್ತೇನೆ ಅಂತ ಹೇಳಿದಾನೆ. ಪಾಪ ದೈವಾತ್ ಜೀವಾಮಿ ಅಹಂ ರಾಜನ್, ನಾನು ಬದುಕಿರೋದೇ ಭಾರಿ ಅದೃಷ್ಟ. ನಿಜಾಲು ದೈವನೇ ಕೃತನ ಸಂಕಲ್ಪ ಅಂತ ಬಿಟ್ಟಿರೋದಷ್ಟು ಭೀಮಸೇನ. ಇಲ್ಲರೆ ಕರ್ಣ ಯಾವ ಮೂಲೆಗೂ ಲೆಕ್ಕ ಇರಲಿಲ್ಲ, ಅದು ಕರ್ಣನಿಗೆ ಅರ್ಥವಾಗದೇನೆ ಅಂತೂ ಬದುಕಿದ್ದೇನೆ ಅಷ್ಟೇನೆ, ಅದು ಸಾಧ್ಯ ಇಲ್ಲ ನನ್ನ ಕೈಲಿ. ಮಾಡ್ತೇನೆ ಅಂತ ಹೊರಟನಂತೆ ದುರ್ಯೋಧನ. ಆಗ ಹೋಗಿ ದ್ರೋಣರನ್ನ ಬೈತಾನೆ, ಮತ್ತೆ ಬಾಯಿ ಬಂದ ಬೈತಾನೆ. ದೊಡ್ಡವರು ಬೈಯೋದ್ರಲ್ಲಿ ಅವನ ಪತನ ಇರೋದು. ಗುರುವನ್ನು ಎಂದು ಸೋಚಿಸಬೇಕು ಹೊರತು ಬೈಬಾರದು. ದ್ರೋಣರು ವಿದ್ಯಾಗುರುಗಳು, ಪಾಪ ಅಸ್ತ್ರವಿದ್ಯೆ ಹೇಳಿಕೊಟ್ಟವರು, ಎಷ್ಟು ವೃದ್ಧರು. ಇವರಿಗೋಸ್ಕರ ಕೊಟ್ಟ ಮಾತಿಗೋಸ್ಕರ ಯುದ್ಧ ಮಾಡ್ತಾ ತಮ್ಮ ಕೈಯಿಂದ ಅದನ್ನು ಮಾಡ್ತಾ ಇದ್ರೆ ಬಾಯಿ ಬಂದ ಬೈತಾನೆ. ಬೈದು ಹೇಳ್ತಾನೆ, ಏನ್ ಮಾಡಿದ್ರಿ ನೀವೀಗ? ಹಾಳು ಮಾಡಿಬಿಟ್ಟಿದ್ದೀರಿ, ಪಾಂಡವರ ಪಕ್ಷಪಾತ ತೋರಿಸಿದ್ರಿ, ಅರ್ಜುನ ಒಳಗೆ ಬಿಟ್ಬಿಟ್ಟಿದ್ದೀರಿ ನೀವೀಗ, ಏನೇನೋ ಬೈತಾನೆ. ಆದ್ರಿಂದ ನೀವು ನಾ ಮಾಡಿಕೊಟ್ಟು ಮಾತು ಉಳಿಸಿಕೊಳ್ಳಲಿಲ್ಲ ಅಂತ ಹೇಳಿದರೆ. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ದುರ್ಯೋಧನ ನೋಡು ಇನ್ನೊಂದು ಪ್ರತಿಜ್ಞೆ ಮಾಡ್ತೇನೆ ಕೇಳು ಅಂತ ಹೇಳ್ತಾರೆ. ಅಂತೂ ಪ್ರತಿಜ್ಞೆ ಮಾಡೋದ್ರಲ್ಲೇ ಇದ್ದಾರೆ ಹೊರತು ಪಾಪ ಒಂದು ಪ್ರತಿಜ್ಞೆ ಪೂರ್ಣ ಮಾಡ್ತಾ ಇಲ್ಲ ಅವರು. ಆಗ್ಲೇ ಸಾಧ್ಯ ಇಲ್ಲ ಅಂತ ಗೊತ್ತೋ ಇಲ್ಲಿ ಮಾಡೋದಷ್ಟೇ. ಕೃಷ್ಣ ಭೀಮಾರ್ಜುನರ ಎದುರು ಏನ್ ಪ್ರತಿಜ್ಞೆ ಮಾಡೋದು ಈ ಮಧ್ಯೆ? ಅಂತೂ ತಮ್ಮ ಕೆಲಸ ತಾ ಮಾಡಿಬಿಡ್ತಾರೆ. ನೋಡು ದುರ್ಯೋಧನ, ಇನ್ನ ಮೇಲೆ ನಾನಿವತ್ತು ಕಟ್ಟಿದ್ದೇನೆ ಕವಚ, ಅದನ್ನು ಬಿಚ್ಚೋದಿಲ್ಲ, ಅಂದ್ರೆ ನಾನು ಯುದ್ಧವನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿಬಿಡ್ತಾರೆ. ಡೇ ನೈಟ್ ವರ್ಕ್ ಮಾಡೋದೇ ಇನ್ನ ಯುದ್ಧ ಬಿಸೋ, ನಾ ಸಾಯೋವರೆಗೂ ಕವಚ ಬಿಚ್ಚೋದಿಲ್ಲ ಅಂತ ಹೇಳ್ಬಿಟ್ರು. ಅಂತವ್ರು ಗೆಲ್ತೇನೆ ಅಂತ ಆಶ್ವಾಸನೆ ಕೊಡೋದಿಲ್ಲ, ನಾ ಸತ್ತೋಗ್ತೇನೆ ಗ್ಯಾರಂಟಿ ಅಂತ ಆಶ್ವಾಸನೆ ಕೊಟ್ರು ಅಷ್ಟೇ. ನನ್ನ ಸಾಯೋವರೆಗೂ ಕವಚವನ್ನು ಬಿಚ್ಚೋದಿಲ್ಲ, ಯುದ್ಧ ನಿಲ್ಲಿಸೋದಿಲ್ಲ, ಆದ್ರಿಂದ ಯುದ್ಧ ಮುಂದುವರಲಿ ಅಂತ ಹೇಳಿಬಿಡ್ತಾರೆ. ಫಸ್ಟ್ ಟೈಮ್ ಅವತ್ತು ರಾತ್ರಿ ಯುದ್ಧ ಶುರುವಾಯಿತು. ಅಷ್ಟು ದಿವಸದವರೆಗೆ 13 ದಿವಸಗಳವರೆಗೆ ರಾತ್ರಿ ಯುದ್ಧ ನಡೆದಿರಲಿಲ್ಲ. ಅವತ್ತು ಫಸ್ಟ್ ಟೈಮ್ ರಾತ್ರಿ ಯುದ್ಧ ನಡೆದಾಯ್ತು. ಇವತ್ತು ಇಷ್ಟು ದಿವಸ ಕ್ರಿಕೆಟ್ ಆಟ ರಾತ್ರಿ ಎಳಿತಿದ್ದಿಲ್ಲ, ಇತಿ ಆಮೇಲೆ ಶುರುವಾಯ್ತಲ್ಲ. ಫ್ಲೈಟ್ ಲೈಟ್ ಆಟ, ಫಸ್ಟ್ ಫ್ಲೈಟ್ ಲೈಟ್ ಅಲ್ಲಿ ಮ್ಯಾಚ್ ಆಡಲೇ ಕಷ್ಟಪಡ್ತಾರೆ, ಫ್ಲೈಟ್ ಲೈಟ್ ಅಲ್ಲಿ ವಾರ್ ನಡೆಸಿದ್ರು. ಇದು ಆಶ್ಚರ್ಯ, ಅಂತಿಂತ ವಾರ್ ಅಲ್ಲ, ಜಗತ್ತಿನ ಐತಿಹಾಸಿಕವಾದ ಯುದ್ಧ ಅದವತ್ತು. ಅಂತ ಯುದ್ಧ ನಭೂತೋ ನ ಭವಿಷ್ಯತಿ, ಅಂತ ಯುದ್ಧ ರಾತ್ರಿಯಲ್ಲಿ ಮುಂದುವರಿತಾ ಇದೆ. ದ್ರೋಣಾಚಾರ್ಯ ಹೇಳ್ತಾರೆ, ನೋಡು ದುರ್ಯೋಧನ, ಮತ್ತೆ ನನ್ನ ಮಗನ ಕಾಣ್ತಾನೆ ಇಲ್ಲೋ ಗೊತ್ತಿಲ್ಲ. ಅವ್ರಿಗೆ ಗೊತ್ತು, ದುರ್ಯೋಧನ ದಮ್ಕೊಂಡ್ರೆ ಮಕ್ಕಳು ಬೇರೆ ಕಳ್ಕೊಳ್ಳೋದು ಅಂತ ಗ್ಯಾರಂಟಿ. ಅವ್ರಿಗೆ ನನ್ನ ಮಕ್ಕಳು ನೋಡ್ತೇನೋ ಗೊತ್ತಿಲ್ಲ ಅಶ್ವತ್ಥಾಮರನ್ನ, ನಾನು ನನ್ನ ಸಂದೇಶ ಮಗನಿಗೆ ಹೇಳು ಅಂತ ಹೇಳಿಬಿಟ್ರೆ, ನನ್ನ ಸಂದೇಶ ನನ್ನ ಮಗನಿಗೆ ಹೇಳಿಬಿಡು. ಏನು ಅಂದ್ರೆ, ಪಾಂಚಾಲ ನೈವ ಶೇಷಯೇಹಿ, ಈ ದ್ರುಪದರ ಸಂತಾನವನ್ನ ಯಾರನ್ನೂ ಉಳಿಸಬಾರದು. ಗಂಡು ಸಂತತಿಯಲ್ಲ, ದೌಹಿತ್ರಾನ್ ಸದೌಹಿತ್ರಾನ್, ಹೆಣ್ಮಕ್ಕಳ ಸಂತತಿ ಕೂಡ ಉಳಿಸಬಾರದು. ಆ ರೀತಿ ನಾಶ ಮಾಡು. ಅವತ್ತು ಅವಮಾನ ಮಾಡಿ ನೆನ್ಪಿಟ್ಕೊಂಡು ಹೇಳ್ಬಿಟ್ಟಿಲ್ಲ ಅವರು. ಈ ಯಾರು ಬ್ರಾಹ್ಮಣ, ನನಗೂ ನಿಮಗೂ ಗೊತ್ತೇ ಇಲ್ಲ ಅಂತ ನಾ ದುರ್ಬಲ ಹೇಳಿದ್ನಲ್ಲ, ಅಷ್ಟು ಸಿಟ್ಟು ತುಂಬಿಕೊಂಡ್ಬಿಟ್ಟಿದ್ದಾರೆ. ತನ್ನ ಹತ್ರ ಓದಿ ತನ್ನ ಜೊತೆಗಿದ್ದು ತನ್ನ ಹತ್ರ ಉಪಕಾರ ತಗೊಂಡ್ಬಿಟ್ಟು ತಾನೇ ಮಾತು ಕೊಟ್ಟು ಅರ್ಧ ರಾಜ್ಯ ಕೊಡ್ತೇನೆ ಅಂತ ಹೇಳಿ, ನಾನು ರಾಜ್ಯ ಕೇಳಕ್ಕೇನೂ ಬಂದಿಲ್ಲ, ಒಂದು ಗೋ ಕೊಡಯ್ಯ ಅಂತ ಕೇಳೋಣ ಅಂತ ಬಂದ್ರೆ ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ಟನಲ್ಲ ದ್ರುಪದ ರಾಜ, ಆ ಸೇಡನ್ನು ತಿರ್ಸ್ಕೊತೇನೆ ಅಂತ ಹೇಳಿದ್ರು. ಅದು ಪಣ ತೊಡ್ತಾ ಇದ್ದಾರೆ. ಅವನ ವಂಶ ನಿರ್ವಂಶವಾಗಬೇಕು. ಈ ಶಕ್ತಿ ಯಾವ ವಿಜ್ಞಾನಕ್ಕೂ ಇಲ್ಲ, ತತ್ವಜ್ಞಾನದಕ್ಕಿಂತ ಸಾಮರ್ಥ್ಯ ಯಾವ ವಿಜ್ಞಾನಕ್ಕೂ ಇಲ್ಲ. ಎಷ್ಟೋ ಮನೆತನ ಕೇಳಿರ್ಬೇಕು ನೀವೀಗ, ಸಾವಿರಾರು ವರ್ಷವಾಗಿರುತ್ತೆ, ಏನೋ ತಪ್ಪಾಡಿರ್ತಾರೆ, ಅವ್ರು ವಂಶ ಪೂರ್ತಿ ಕಾಡ್ತಾ ಇರುತ್ತೆ. ಅದು ಒಂದು ಅದು ಯಾರೋ ಮಾಡಿರೋ ತಪ್ಪು ವಂಶದಲ್ಲಿ ಕಾಡ್ತಾ ಇರುತ್ತೆ. ಇನ್ನು ಅರ್ಥ ಮಾಡಿಕೊಂಡ್ರೆ, ಇವತ್ತು ನೋಡಿದ್ರೆ ಮಾಡಬಾರ್ದು ಕೂಡ ತಿಂದಾಕ್ಬಿಟ್ಟಿರ್ತಾನೆ, ಅದು ವಂಶಗಟ್ಟಲೆ ಕಾಡುತ್ತೆ. ಡಯಾಬಿಟಿಸ್ ಬರುತ್ತಲ್ಲ, ವಂಶ ಪಾರಂಪರೆ ಹೋಗ್ತಾ ಇರುತ್ತೆ ಮುಂದಕ್ಕೆ. ಯಾರೋ ಹಿಂದೆ ಪರೀಕ್ಷೆ ಬಂದ್ರು, ಯಾವುದೋ ಹುಟ್ಟು ಚಿಕ್ಕ ಹುಡುಗಿ ಹುಟ್ಟಿದ್ದಾಳೆ, ಆಗಲೇ ಡಯಾಬಿಟಿಸ್ ಅವರು ಸಿಕ್ಕಾಬಟ್ಟೆ. ಯಾಕೆಂತ ಹುಡುಕಿದ್ರೆ ಅವನು ಮುತ್ತಾತ ಚೈನ್ ಸ್ಮೋಕರ್ರಂತೆ, ಇಲ್ಲಿದ್ದು ಬಂದಿದ್ದು ಯಾಕೆ ಮುತ್ತಾತ ಚೈನ್ ಸ್ಮೋಕರ್, ಅದು ಗಂಡನ ಈ ಕಡೆಗೆ ತಂದೆ ಕಡೆಗೆ ಅಲ್ಲಿ ಕಡೆ ಬಂದು ಸೇರ್ಕೊಂಡಿದೆ ಅಂತ ಕೇಳಿದ್ರೆ, ಈ ಇಷ್ಟೇ ರೋಗಗಳೇ ಈ ರೀತಿ ವಂಶಗಟ್ಟಲೆ ಹೋಗಬೇಕಾದ್ರೆ ಇನ್ನ ಪಾಪಗಳು ಬಿಡ್ತಾವ ಅಂತ ಕೇಳುತ್ತಾರೆ. ರೋಗಗಳು ಆಫ್ಟರ್ ಆಲ್ ಏನವು? ಪಾಪದ ಫಲ ಅವು. ರೋಗಗಳಂದ್ರೆ ಪಾಪದ ಫಲ. ಪಾಪದ ಫಲವಾದ ರೋಗಗಳೇ ಹೀಗೆ ವಂಶವನ್ನು ಕಾಡಬೇಕಾದ್ರೆ ಪಾಪ ಎಷ್ಟು ಕಾಡುತ್ತೆ ಲೆಕ್ಕ ಹಾಕಿ. ಆದ್ದರಿಂದ ದ್ರೋಣಾಚಾರ ಹಠ ತೊಟ್ಟಿದ್ದಾರೆ, ನಾನು ಬಿಡೋದಿಲ್ಲ ಅವನ ವಂಶವನ್ನ, ಅವನ ಹೆಣ್ಣು ಸಂತತಿ ಕೂಡ ನಾಶವಾಗಬೇಕು, ಆ ರೀತಿ ಮಾಡು ಅಂತ ನನ್ನ ಮಗನಿಗೆ ಸಂದೇಶ ಕೊಡು ಅಂತೇಳಿ ಯುದ್ಧ ಮುಂದುವರಿಸಿಬಿಟ್ರೆ. ದುರ್ಯೋಧನ ಇಂತ ಮಾತೆ ಭಾರಿ ಖುಷಿ ಕೊಡು, ಇನ್ನೊಬ್ಬರಲ್ಲಿ ಹಾಳು ಮಾಡಬೇಕಂದ್ರೆ ಭಾರಿ ಆನಂದ ಅವನು, ಇದ್ದುದ್ರಲ್ಲಿ ಭಾರಿ ರಿಲೀಫ್ ಅವನಿಗೆ. ಈಗ ಆಚಾರ ಒಂದು ಸ್ಟಾಟಿಸ್ಟಿಕ್ಸ್ ಕೊಡ್ತಾರೆ, ಇಷ್ಟು ದಿವಸದಲ್ಲಿ ಎಷ್ಟೆಷ್ಟು ಸೈನ್ಯ ಸತ್ತಿತ್ತು. ಮಧ್ಯ ಮಧ್ಯ ಸ್ಕೋರ್ ಹೇಳಬೇಕಲ್ಲ, ಮಧ್ಯ ಮಧ್ಯ ಸ್ಕೋರ್ ಹೇಳಿದ್ರೆ ಅನೇಕ ಸ್ಕೋರ್ ಗಮನ ಇರುತ್ತದೆ. ಆಚಾರ ಸ್ಕೋರ್ ಹೇಳ್ತಾರೆ, ಈಗ ಪಾಂಡವರ ಕಡೆ ಏನಾಗಿದೆ, ಇಷ್ಟು ದಿವಸದೊಳಗೆ ಸತ್ತಿದ್ದು ಬರೀ 2x7 ಸೈನ್ಯ ಮಾತ್ರ, 7x7 2 ಸತ್ತಿದೆ, ಇವರೊಳಗೆ 5 ಸತ್ತಿದೆ. ಇವರು ಫಾರ್ 5 ಅವ್ರು ಫಾರ್ 2 ಇದ್ದಾಗ ಲೆಕ್ಕ ಅಷ್ಟೇ, ಸಿಂಪಲ್ ಆಗಿ ತಗೊಂಡ್ಬಿಟ್ರೆ ಇವರಿಗೆ ಹೋಗಿರೋದಿಷ್ಟು ಅವ್ರು ಹೋಗಿರೋದು ಅಷ್ಟೇ, ಆ ಸಂಖ್ಯೆ ಕಡಿಮೆ ಇದೆ, ಅಷ್ಟರಲ್ಲೇ ಗೆಲ್ತಾ ಇದ್ದಾರೆ. ಅದು ಹೆಚ್ಚು ಸೈನ್ಯ ಕಳ್ಕೊಂಡಿಲ್ಲ, ಅದು ಭೀಷ್ಮರ ಅಂತ ಯುದ್ಧ ಮಾಡಿದ್ದಾರೆ, ದ್ರೋಣರಿಂದ ಯುದ್ಧ ಮಾಡಿದ್ದಾರೆ, ಇಷ್ಟಾದ್ರೂ ಕೂಡ ಸತ್ತಿದ್ದು 2x7 ಅಷ್ಟೇ. ಇದರಲ್ಲಿ ಸತ್ತಿರೋದು 5x7, ಅದರಲ್ಲಿ 3x7ಕ್ಕೊಂದು ಬರೀ ಭೀಮಸೇನ ಒಂದೇ, ಇದು ಆಶ್ಚರ್ಯ. 3x7 ಸೈನ್ಯವನ್ನು ಕೊಂದು ಬರೀ ಭೀಮಸೇನ, ಉಳಿದರೆ 2ನ್ನ ಅರ್ಜುನಾದಿ ಎಲ್ಲರೂ ಸೇರಿಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಮಹಾಭಾರತದಲ್ಲಿ ಬರುತ್ತೆ, ಯಾರು ಹುಡುಕೋದಿಲ್ಲ, ಬೇಕಿಲ್ಲ ಅವರಿಗೆ, ಭೀಮನವನ್ನು ಹೊರಗೆ ಬರುತ್ತಾರೆ ಸಂಕಟ. ಭೀಮಸೇನ ಭಾರಿ ದೊಡ್ಡವನು ಅಂತ ಗೊತ್ತಾಗಿಬಿಡುತ್ತಲ್ಲ, ಅದಕ್ಕೆ ಇದ್ರೂ ಅದನ್ನು ಸ್ಕಿಪ್ ಮಾಡ್ಕೊಂಡು ಹೋಗ್ತಾರೆ, ಇದು ಆಶ್ಚರ್ಯ. ಅಂದ್ರೆ ಭೀಮಸೇನ ಎಲ್ಲ ಅಸ್ತ್ರಜ್ಞರು ಮೊದಲಾದವರೆಲ್ಲ ತುಂಬಿರತಕ್ಕಂಥ ಸೈನ್ಯದೊಳಗೂ ಕೂಡ ತಾತ ಮಾಡಿದಷ್ಟು ತೋರಿಸಷ್ಟು ಪರಾಕ್ರಮ ಯಾರೂ ತೋರಿಸಿಲ್ಲ. ಆಗ ನಮಗೆ ಸ್ಪಷ್ಟವಾಗಿ ಭೀಮನ ಹಿರಿವೆಯರು ಅಂತ ತಿಳಿಯುತ್ತೆ. ಯುದ್ಧ ಮುಂದುವರಿತಾ ಇದೆ. ಆ ಕ್ಷಣದೊಳಗೆ ಮೊದಲ ಹಂತದಲ್ಲಿ ದುರ್ಯೋಧನ ಹೇಳಿದ ಅಂತ ಹೇಳಿ ಕರ್ಣ ಭೀಮಸೇನ ಯುದ್ಧಕ್ಕೆ ಹೋಗ್ತಾನೆ. ಆಗ ಭೀಮಸೇನ ಯುದ್ಧ ಕರ್ಣನ ಜೊತೆ ಮಾಡೋದಿಲ್ಲ, ಕರ್ಣನ ಸುತ್ತಮುತ್ತ ಬೇಕಾಷ್ಟು ಜನ ಇರ್ತಾರೆ. ಕರ್ಣ ಅಂತ ಒಬ್ಬನಿರ್ತಾನೆ, ದುಷ್ಕರ್ಣ ಅಂತ ಒಬ್ಬನಿರ್ತಾನೆ, ಈ ಕರ್ಣ ಬೇರೆ, ದುರ್ಯೋಧನ ತಮ್ಮ ಒಬ್ಬ ಕರ್ಣ ಅಂತಿದ್ದಾನೆ, ಇದು ಆಶ್ಚರ್ಯ. 100 ಕೌರವರಲ್ಲಿ ಕರ್ಣ ಅಂತ ಒಬ್ಬಿದ್ದಾನೆ, ದುಷ್ಕರ್ಣ ಅಂತ ಒಬ್ಬಿದ್ದಾನೆ, ವಿಕರ್ಣ ನಿನ್ನೆ ಹೋದಲ್ಲ ಅವನು ಬೇರೆ, ದುಷ್ಕರ್ಣ ವಿಕರ್ಣ ಕರ್ಣ ಬೇಕಾಷ್ಟು ಜನ ಇದ್ದಾನೆ. ಈ ಕರ್ಣ ರಾಮಾಯಣದ ಕುಂಭಕರ್ಣ, ಆಮೇಲೆ ಹರಿವಂಶದ ಘಂಟಾಕರ್ಣ, ಎಷ್ಟೋ ಜನಗಳಿದ್ದಾರೆ ಇಲ್ಲಿ. ಈ ಕರ್ಣ ಅಂತ ಒಬ್ಬ ಬರ್ತಾರೆ, ದುಷ್ಕರ್ಣ ಅಂತ ಒಬ್ಬ ಬರ್ತಾನೆ. ಅವರಿಬ್ಬರನ್ನು ಕೂಡ ಭೀಮಸೇನ ನೋಡ್ತಾನೆ, ಕರ್ಣ ಎದುರಿಗೆ ನಿಂತಿದ್ದಾನೆ. ಕರ್ಣ, ನನ್ನ ಶಕ್ತಿ ನೋಡು ತೋರಿಸ್ತೇನೆ, ಈಗ ನಾನು ನಿಜವಾಗ್ಲೂ ಹೊಡೆದಕ್ಕೆ ಹೋದ್ರೆ ಹೇಗೆ ಹೊಡಿತೇನೆ ಗೊತ್ತಾ ಅಂತ ಹೇಳಿಬಿಟ್ಟು ತನ್ನ ಕಾಲಿನಿಂದ ಒಂದು ರಥವನ್ನು ತುಳಿದನಂತೆ. ಆ ಕರ್ಣಾಮ ರಥ ತುಳಿತಾನೆ ದುರ್ಯೋಧನ ತಮ್ಮನ ರಥವನ್ನ, ದುಷ್ಕರ್ಣ ಇನ್ನೊಂದು ಕಾಲಿನಿಂದ ಅವನ ರಥ ತುಳಿತಾನೆ. ಎಷ್ಟು ಜೋರ ಭೀಮಸೇನ ತುಳಿದ ಅಂದ್ರೆ ಬರೀ ಏನು ಬರೀ ರಾಶಿ ಅಷ್ಟೇ, ಮಾಂಸದ ಬುದ್ಧಿ ಇನ್ನೇನೂ ಇಲ್ಲ. ರಥ ಸಾರಥಿ ಕುದುರೆ ಎಲ್ಲ ಪೀಸ್ ಪೀಸ್ ಕ್ರಶ್ ಆಗಿಬಿಟ್ಟಿದ್ದಾನೆ. ಬಾಂಬ್ ಹಾಕ್ತಾ ಸಿಡಿಯೋಬೇಕು ಆ ರೀತಿ, ಬರೀ ಕಾಲಿನ ತುಳಿದಿದ್ದಷ್ಟೇ. ಒಂದು ಕಾಲಲ್ಲಿ ಒಬ್ಬನ್ನ ಇನ್ನೊಂದು ಕಾಲಲ್ಲಿ ಒಬ್ಬನ್ನ ಪೀಸ್ ಪೀಸ್ ದುರ್ಯೋಧನ ತಮ್ಮದು ಹೋದ್ರ ಆ ಕಡೆಗೆ. ನೋಡು ಕರ್ಣ, ನಿನ್ನ ತುಳಿದಕ್ಕೆ ಬರೀ ಕಾಲು ಸಾಕು ನನಗೆ, ನಾನು ಉದ್ದೇಶಪೂರ್ವಕ ಬಿಟ್ಟಿದ್ದೇನೆ ಹೊರತು ನಿನ್ನ ಬೇರೆ ಕಾರಣದಿಂದ ಬಿಟ್ಟಿಲ್ಲ. ನೋಡು ಅಂತ ಹೇಳಿದ ಕಾರಣ ಮತ್ತೆ ನಡುಗೆ ಹೋಗಿಬಿಡ್ತಾನೆ. ಭೀಮನ ಸಾಮರ್ಥ್ಯವನ್ನು ನೋಡಿದಾಗ, ಪಾದದಿಂದ ತುಳಿದು ಹಾಕಿದಾಗ ಎಂಥ ಸಾಮರ್ಥ್ಯ. ರಥ ಮೊದಲಾದವುಗಳನ್ನು ತುಳಿಬೇಕು ಅಂತ ಅವೆಲ್ಲ ಈಗಿನ ಕಾಲ ಪ್ರಿಪರೇಷನ್ ಹೋಗಿಬಿಡುತ್ತೆ. ಇಂಡಿಯನ್ ಮೇಲೆ ಕಾಲ್ ಮಾಡೋದು ಬೇರೆ, ಈ ಫಾರಿನ್ ಮೇಲೆ ಕಾಲ್ ಮಾಡೋದು ಬೇರೆ. ನಮಗೆ ಬಿದ್ದರೆ ಪಟ್ಟಂತ ಹೋಗಿಬಿಡುತ್ತೆ. ಅವರವರು ಕೆಟ್ಟರು ಪಾಲಿಶ್ ಅಂತ ಫೈನ್ ಮಾಡಿರ್ತಾರೆ ಫಿನಿಶಿಂಗ್. ಪ್ರಾಚೀನ ಕಾಲದ ಇದೊಂದು ತಂತ್ರಜ್ಞಾನ ಅಂದ್ರೆ ಬಹಳ ಅಪೂರ್ವವಾದದ್ದು. ಅಂತ ರಥಗಳೆಲ್ಲ ಆಳು ಪ್ರೂಫ್ ಹೆಚ್ಚು ಕಡಿಮೆವು. ಅವನ್ನ ಆ ರೀತಿ ಪುಡಿ ಪುಡಿ ಮಾಡಿ ಹಾಕಬೇಕಾದ್ರೆ ಎಷ್ಟು ಸಾಮರ್ಥ್ಯ ಇರಬೇಕು ಭೀಮಸೇನದ ಸಾಮರ್ಥ್ಯ. ಗಾಬರಿಯಾಗಿ ಹೋಯ್ತಂತೆ ಅವನಿಗೆ, ಕರ್ಣನಿಗೆ. ಆ ಇನ್ನೊಬ್ಬಿರ್ತಾನೆ ಕಾಳಿಂಗ ಅಂತ ಒಬ್ಬನಿರ್ತಾನೆ, ಒರಿಸ್ಸಾ ದೇಶದವರು, ಅದಕ್ಕೆ ಕಾಳಿಂಗ ಕಳಿಂಗ ದೇಶ ಕಾಳಿಂಗ. ಅವರಪ್ಪ ಶಕ್ರದೇವ ಅಂತ ಒಬ್ಬ, ಕೇತುಮಾನ್ ಅಂತ ಇನ್ನೊಬ್ಬ. ಅವರೆಲ್ಲರನ್ನೂ ಭೀಮಸೇನೆ ಹಿಂದೆ ಕೊಂದಿರ್ತಾನೆ. ಈ ಇವರೊಬ್ಬ ನೋಡ್ಕೊಂಡಿರ್ತಾನೆ ಈ ಕಾಳಿಂಗ. ನಾನು ನೆನಪಿರಬೇಕು, ನಾವು ಆದಿ ಪರ್ವಕ್ಕೆ ವಾಪಸ್ ಹೋದ್ರೆ ಅವನು ಯಾರು ಅಂತ ಗೊತ್ತಾಗ್ತದೆ. ಕಳಿಂಗ ದೇಶದಲ್ಲಿ ಸುವಜ್ರ ಅಂತ ಒಬ್ಬ ರಾಜ ಇದ್ದ, ಅವನಿಗೊಬ್ಬ ಮಗಳಿದ್ಲು, ಅವಳ ಸ್ವಯಂವರ ನಡೆದಿತ್ತು. ಆಗ ದುರ್ಯೋಧನಾದಿಗಳೆಲ್ಲ ಹೋದ್ರಲ್ಲಿಗೆ, ಆಗ ಕನ್ಯೆಯನ್ನ ಬಲಾತ್ಕಾರ ದುರ್ಯೋಧನ ಎಳ್ಕೊಳ್ಳಕ್ಕೆ ಅಂತ ಹೋದ. ಜರಾಸಂಧಾದಿಗಳು ಹಿಡಿದಾಕಿ ಬಿಡ್ತಾರೆ. 100 ಜನ ಕೌರವರು ಸೆರೆಮನೆ ಪ್ರಸಂಗ ಬಂತು. ಆಗ ಭೀಮಸೇನ ಹೋಗಿ ಆ ಸುಭದ್ರನ್ನ ಕೊಂದು ಜರಾಸಂಧಾದಿಗಳನ್ನ ಓಡಿಸಿಬಿಟ್ಟು ಆ ದುರ್ಯೋಧನಾದಿಗಳ ನನಾಮತ್ ಹಾಗೆ ತಂದು ಹಸ್ತಿರಾಪುರದಲ್ಲಿ ಒಗದಿರ್ತಾನೆ ಭೀಷ್ಮದ್ರೋಳಾದಿಗಳ ಮುಂದೆ. ಆ ಕಥೆ ನೆನಪಿರಬೇಕು ನಮಗಾಗ. ಆಗ ಮೃತಕ ಪ್ರತೀಕ ಹೆಣ ಇದ್ದಾಗಿದ್ದರಂತ ಅವರೆಲ್ಲ ಅವಮಾನ ಆಗೋಗ್ಬಿಟ್ಟಿದೆ. ಆ ಸಂಕಟ ಪಡ್ತಾ ಇರ್ತಾರೆ. ಈ ಸುಭದ್ರನ್ನು ಕೊಂದಿರ್ತಾನಲ್ಲ ಭೀಮಸೇನ, ಅವನ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲ ಕೂಡ, ಓ ನಮ್ಮಪ್ಪನ ನಮ್ಮ ತಾತನ ಕೊಂದ ನಮ್ಮಪ್ಪನ ಕೊಂದ ಅಂತ ಸೇರ್ತಿಸ್ಕೊಳ್ಳ ಕಾಯ್ತಾ ಇದ್ರೆಲ್ಲ ಕೂಡ. ಎಲ್ಲರೂ ಭೂಮಿಯಲ್ಲಿ ಯುದ್ಧಕ್ಕೆ ಹೋಗಿದ್ರು. ಭೀಮಸೇನ ಅವರನ್ನೆಲ್ಲ ಅಕ್ಷೋಹಿಣಿ ಸೈನ್ಯ ಇತ್ತಂತವ್ರು. ಇಡೀ ಒಂದು ಅಕ್ಷೋಹಿಣಿ ಸೈನ್ಯ ಆ ಕಳಿಂಗ ದೇಶದವರನ್ನ ಕೊಂದಿದ್ದು ಭೀಮಸೇನ ಒಂದೇ. ಆ ಯುದ್ಧ ಒಂದು ಅಧ್ಯಾಯ ಪೂರ್ತಿ ವರ್ಣನೆ ಮಾಡ್ತಾರೆ ಮಹಾಭಾರತದಲ್ಲಿ. ಭೀಮಸೇನ ಯುದ್ಧ ನೋಡಿ ಜನ ಅನ್ಕೊಂಡ್ರಂತೆ, ಈತ ಇಂಥ ವ್ಯಕ್ತಿಯಲ್ಲ, ಮೃತ್ಯು ದೇವತೆ ರೂಪ ತಗೊಂಡು ಬಂದಾಗ ಕಾಣಿಸ್ತಾ ಇದೆ ಅನ್ಕೊಂಡ್ರಂತೆ. ಮೃತ್ಯು ದೇವತೆ ರೂಪ ತಗೊಂಡು ಬಂದಾಗ ಕಾಣಿಸ್ತಾ ಇದೆ, ಏನು ಪಟ 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 ಕೊಂದಾಗ್ತಾ ಇದ್ದಾನ ಅಂತ ಆಶ್ಚರ್ಯಪಟ್ಟರಂತೆ. ಇದೇನು ಆಶ್ಚರ್ಯ ಪಡಬೇಕಾದ ಕಾರಣ ಇಲ್ಲ. ಹನುಮಂತನಾಗಿದ್ದಾಗ 80 ಕೋಟಿ ಸೇನಾಧಿಪತಿಗಳಿದ್ದ ರಾವಣನ ಸೈನ್ಯ ಹನುಮಂತನನ್ನು ಆಕ್ರಮಿಸಿದ್ರೆ ಹನುಮಂತ ಕೊಂದಿದ್ದು ಹೇಗೆ? ಚಕಾರ ತಾನ್ ಸಮಸ್ತ ಚಹ ತಲಪ್ರಹಾರ ಚೂರುಣಿತಾನ್, ಅಂಗೈಯಿಂದ ಹೊಡೆದು 80 ಕೋಟಿ ಸೈನಿಕರಲ್ಲ, 80 ಕೋಟಿ ಸೇನಾಧಿಪತಿಗಳಿದ್ದ ಸೈನ್ಯ. ಅಂಗೈಯಿಂದ ಮುಷ್ಟಿ ಕೂಡ ಜಾಸ್ತಿ ಆಗುತ್ತದೆ ಬಿಟ್ರಂತೆ. ಮುಷ್ಟಿ ಹೊಡೆದ ಸ್ವಲ್ಪ ಪೂರ್ತಿ ಇದಾದ್ರೆ ಕಷ್ಟ ಅಂತ ಈ ಹೊಡೆದ ಸತ್ತು ಹೋಗ್ತಿದ್ರಂತೆ. ಅಂತ ಹನುಮಂತನೇ ಭೀಮಸೇನಾದಾಗ ಇದೇನು ಆಶ್ಚರ್ಯ, ಇಷ್ಟೆಲ್ಲ ಮಾಡಿದ್ದ. ಈಗ ಒಬ್ಬ ಕಾಳಿಂಗ ಅಂತ ಒಬ್ಬ ಉಳ್ಕೊಂಡಿದ್ದ, ಅವನನ್ನು ನೋಡಿದ ಭೀಮಸೇನ. ಕರ್ಣ ನೋಡಿಲ್ಲ ಅಂತ ಹೇಳಿದ, ತನ್ನ ಮುಷ್ಟಿಯಿಂದ ಅವನ ಮೇಲೆ ಹೊಡೆದ್ರಂತೆ, ರಥದ ಮೇಲೆ ಹೊಡಿತಾನೆ. ಪೂರ್ತಿ ಹಿಟ್ಟು ಕೆಳಗಾಗಿ ರಾಶಿ ಬಿತ್ತಂತೆ. ನೋಡಿದ್ಯಾ, ನಾನು ಹೊಡಿಲಿಕ್ಕೆ ಮುಷ್ಟಿ ಸಾಕು, ಅಂಗೈ ಸಾಕು, ಕಾಲು ಸಾಕು, ಏನೂ ಸಾಕು. ಇಷ್ಟಾದ್ರೂ ನೀನು ಬಿಟ್ಟಿದ್ದೇನೆ ಅಂದ್ರೆ ಅದಕ್ಕೊಂದು ಬೇರೆ ಕಾರಣನೇ ಹೊರತು ಅಸಾಮರ್ಥ್ಯ ಅಲ್ಲ. ಕರ್ಣನಿಗೆ ಭಾರಿ ದುಃಖ ಆಯ್ತು. ಏನ್ ಮಾಡಾಗಿಲ್ಲ, ದುರ್ಯೋಧನ ಅಪ್ಪಣೆ ಇದೆ, ಜೀವ ಆರ್ಡರ್ ಇದ್ದ ತಪ್ಪು ಇರಬೇಕಲ್ಲೇನೆ, ಬೈಕೋತನ ಕೆಲಸ ಮಾಡಬೇಕಲ್ಲ, ನಿರ್ವಾಹ ಇಲ್ಲ. ಮತ್ತೆ ಯುದ್ಧಕ್ಕೆ ಅಂತ ಬರ್ತಾನೆ. ಕರ್ಣ ತೋರಿಸ್ತಾನೆ ಭೀಮಸೇನ, ಇಷ್ಟೆಲ್ಲ ನನಗೆ ಇಂಡಿಕೇಶನ್ ಕೊಡ್ತೀಯಲ್ಲ, ಸೂಚನೆ ಮಾಡ್ತೀಯಲ್ಲ, ನನ್ನ ಸೂಚನೆ ನೋಡು ಅಂತ ಹೇಳಿ ಒಂದು ಶಕ್ತಿಯಾಯುಧ ತಗೊಂಡು ಭೀಮಸೇನ ಒಗೆದು ಬಿಟ್ಟಂತೆ. ಶಕ್ತಿಯಾಯುಧವನ್ನು ತಗೊಂಡು ಭೀಮನಿಗೆ ಪ್ರಯೋಗ ಮಾಡ್ತಾ ಇದ್ದಾರೆ. ಅದು ಇಂದ್ರ ಕೊಟ್ಟ ಶಕ್ತಿಯಾಯುಧ ಅಲ್ಲ, ಇನ್ನೊಂದದು. ಅದು ಉದ್ದೇಶ ಏನು ಅಂದ್ರೆ, ಭೀಮಸೇನ ಇಷ್ಟೇ ಪರಾಕ್ರಮಿ ಆಗಿರಬಹುದು ನೀನು, ನಾನು ಶಕ್ತಿಯಾಯುಧನ ತಿಳಿಯಲ್ಲ, ಅದನ್ನು ಬಿಟ್ಟಿಲ್ಲ ಅಂತ ನೀನು ಉಳ್ಕೊಂಡಿದ್ದೀಯ ಅಷ್ಟೇನೆ, ಅದನ್ನು ಬಿಟ್ಟರೆ ಏನಾಗ್ತಿತ್ತು ಗೊತ್ತಾ ಅಂತ ಒಗದನಂತೆ, ತೋರಿಸಿದನಂತೆ. ಭೀಮಸೇನ ನೋಡಿದನಂತ ಅದನ್ನ ತಕ್ಷಣ ಕ್ಯಾಚ್ ಹಿಡಿದು ಬಿಟ್ಟನಂತದ. ಈ ಬಾಲು ಬಿಟ್ಟು ಕೊಡ್ತಾರೆ ಕೈಯ ಸಿಕ್ಕಿದ್ದನ್ನು ಪಾಪ ಇವರೆಲ್ಲ ಕೂಡ, ಅದನ್ನು ಕ್ಯಾಚ್ ಹಿಡಿದನಂತೆ. ದುರು ನೋಡ್ತಾನೆ ಇದ್ದಾನೆ, ಹಿಡಿದು ಅದನ್ನ ತೋಡ್ ಸಿರಿ ಬತ್ತ ಕರ್ಣನಿಗೆ ಎಸಿತಾನೆ ವಾಪಸ್. ಕರ್ಣನಿಗೆ ಎಸ್ತಾ ಕರ್ಣನ ಕೈ ಸಿಡ್ಕೊಂಡು ಆ ಕಡೆ ಹೋಗಿಬಿಡುತ್ತಂತದ್ದು. ನೋಡು ಕರ್ಣ, ಅಲ್ಲಿ ಯುದ್ಧದಲ್ಲಿ ಮಾತಿಲ್ಲ, ಇದರಿಂದನೇ ಸೂಚನೆ ಕೊಡಬೇಕಲ್ಲ. ಆ ಸಿಗ್ನಲ್ ಲೈಟ್ ಕೊಡ್ತಾರಲ್ಲ, ಹೋಗು ಬರೀ, ಮಾತಿಲ್ಲ ಅದರಲ್ಲಿ ಏನು ಕೂಡ. ಗ್ರೀನ್ ಸಿಗ್ನಲ್ ಇದೆಲ್ಲ ಬಂದಾಗೆಲ್ಲ, ರೆಡ್ ಬ್ರೌನ್ ಬಂದಾಗೆಲ್ಲ ಏನು ಅರ್ಥ ಆಗ್ತದೆ ಆ ತರ ಆ ಯುದ್ಧದಲ್ಲೇ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅರ್ಥ ಇರು ಗೊತ್ತಾ, ನೀನೇನಾದರೂ ಕೂಡ ಆ ನಿಜವಾದ ಶಕ್ತಿ ಆಗಿರೋವನ್ನು ಬಿಟ್ಟರೆ ಅದನ್ನು ಹೀಗೆ ಹೇಳಿದ್ರು ನಿನ್ನ ಮೇಲೆ ಒಗಿತೇನೆ ಹೊರತು ನನಗೇನು ಆಗೋದಿಲ್ಲ. ಅಂದ್ರೆ ಶಕ್ತಿ ಆಯುಧ ಬಿಟ್ಟಿಲ್ಲ, ನೀನು ಉಳ್ಕೊಂಡಿದ್ದೆ ನನಗೆ ಹೇಳ್ತಾ ಇದ್ದೀಯ ಅಷ್ಟೇ, ನಾನು ಹೇಳ್ತಾ ಇದ್ದೇನೆ. ಶಕ್ತಿ ಆಯ್ದ ನೀನು ಬಿಟ್ಟಿಲ್ಲ ಅಂದ್ರೆ ನೀನು ಉಳ್ಕೊಂಡಿದ್ದೆ ಅಂತ ಅರ್ಥ, ನಾನು ಉಳ್ಕೊಂಡಿದ್ದೇನೆ ನೀನು ಉಳ್ಕೊಂಡಿದ್ದೆ ಅಂತ ಅರ್ಥ. ಏನಾಗ್ತಿತ್ತು ನೋಡು ಅಂತ ಎಸ್ದಾಗ ಕಣ್ಣನಿಗೆ ಭಾರಿ ಸಂಕಟ ಆಯ್ತು. ಮತ್ತೆ ಹಾಗೆ ಮಾಡ್ತೇನೆ ಬಾ ಅಂತೇಳಿ ಮತ್ತೆ ಕೆಲವು ಬಾಣಗಳನ್ನು ಪ್ರಯೋಗ ಮಾಡ್ತಾನೆ. ಆಗ ಭೀಮಸೇನ ತನ್ನ ಗದೆಯನ್ನು ಎಸ್ತಂತೆ ಕರ್ಣನ ಮೇಲೆ ಗದೆಯನ್ನು ಎಸಿತಾನೆ. ಆ ಗದೆ ಬರ್ತಾ ಇದೆ. ಕರ್ಣ ನೋಡಿದನಂತೆ, ಅಸ್ತ್ರವನ್ನು ಪ್ರಯೋಗ ಮಾಡಿ ಅದರ ಮೇಲೆ. ಸ್ಥೂಣಾಕರಣಾಸ್ತ್ರ ಮಸೃಜತ್, ಸ್ಥೂಣಾಕರಣಾಸ್ತ್ರ ಅಂತ ಒಂದು ಅಸ್ತ್ರ, ಅದನ್ನು ಬಿಟ್ಟಾಗ ಗದೆ ವಾಪಸ್ ಹೋಗುತ್ತಂತೆ ಭೀಮಸೇನ ಹತ್ರ. ಗದೆ ವಾಪಸ್ ಹೋಗ್ತದೆ. ಭೀಮಸೇನ ಏನು ಮಾಡಿ, ಅಸ್ತ್ರವನ್ನು ಹಿಡ್ಕೊಂಡು ಕೆಳಗೆ ಹೋಗದು ಬಿಟ್ಟು ಗದೆ ಹಿಡ್ಕೊಂಡು ಬಂದಂತೆ. ಗದೆ ವಾಪಸ್ ಗದೆ ತಗೊಂಡು ಬಿಟ್ಟು ವಿಶ್ವಕ್ಕ ಸ್ವಲ್ಪ ಇರು, ಅರ್ಜೆಂಟ್ ಹೋಗಿ ಬರ್ತೇನೆ ಅಂತ ಮುಂದಕ್ಕೆ ಬಂದು ಕರ್ಣ ರಥವನ್ನು ಹೊಡೆದನಂತೆ. ಕರ್ಣ ಜಂಪ್ ಮಾಡ್ತಾನ ಕಡೆಗೆ, ರಥ ಹಿಟ್ಟಿಟ್ಟು ಬಿಹಾಗ ಬಿತ್ತಂತೆ. ನೋಡಿದ್ಯಾ ಕರ್ಣ, ನನಗೆ ಯಾವ ಸಹಾಯನೂ ಬೇಕಿಲ್ಲ, ಶಸ್ತ್ರಾಸ್ತ್ರನೇ ಬೇಕಿಲ್ಲ, ಕೈ ಏನು ಸಿಕ್ಕರೆ ಅದ್ರಲ್ಲಿ ಹೊಡೆದಾಕಿ ಬಿಡ್ತೇನೆ ಅಂತ ಹೇಳಿದಾಗ ಕರ್ಣನಿಗೆ ಭಾರಿ ದುಃಖ ಆಗೋಯ್ತು. ಇದು ಸ್ವಲ್ಪ ಇದ್ರೆ ಇನ್ನೂ ಸ್ವಲ್ಪ ಏನಾದರೂ ಭೀಮಸೇನ ರೇಗಿದ್ರೆ ನನ್ನ ಕತೆ ಮುಗಿಯುತ್ತೆ ಅಂತ ಹೇಳ್ಕೊಂಡು ಮೆಲ್ಲಗೆ ಆ ಕಡೆ ಹೊರಟು ಬಿಟ್ಟ, ಇದಕ್ಕೆ ಬದಲಾಯಿಸಿಬಿಟ್ಟಂತ ಕಡೆ. ಆಗ ಅಲ್ಲಿ ನಕುಲ ಸಿಗ್ತಾನೆ ಕರ್ಣನ ಕೈಲಿ. ನಕುಲ ಸಿಗ್ತಾನೆ, ನಕುಲ ಭಾರಿ ಕಡಿಮೆ, ಕರ್ಣ ಭಾರಿ ಪವರ್ಫುಲ್. ನಕಲನ ಮುಂದೆ ನಕಲ ರಥವನ್ನು ಹೊಡೆದು ಪುಡಿ ಮಾಡಿಬಿಟ್ಟು ಸಾರ ಎಲ್ಲ ಭೀಮನ ಮೇಲೆ ಸಿಟ್ಟೆಲ್ಲ ಅಲ್ಲಿ ತಿರ್ಸ್ಕೋತಾನೆ. ಆಫೀಸಲ್ಲಿ ಬೇಸ್ಕೊಂಡು ಮನೆಯಲ್ಲಿ ತಿರ್ಸ್ಕೋತಾರಲ್ಲ ಆಟಾಯ್ತು. ಭೀಮನೇ ಪಡಿಸ್ಕೊಂಡಿದ್ದ ಪಾಪ ಸಿಕ್ಕ ನಕಲ ಅಂತೇಳಿ ಸಿಕ್ಕಾಬಿಟ್ಟು ಹೊರದಾಕಿಬಿಡ್ತಾನೆ ನಕಲನನ್ನ. ಅವನ ಕೊರಳಿಗೆ ಧನಸ್ಸನ್ನು ಸುತ್ತಿ ಬಿಡ್ತಾನೆ. ಸುತ್ತಿಬಿಟ್ಟು ಎಳದಾಡ್ತಾನೆ ಆ ಕಡೆ ಈ ಕಡೆಗೆ. ಕೊಲ್ಲೋದಿಲ್ಲ ಯಾಕೆ ಅಂತ ಕೇಳಿದ್ರೆ, ಕುಂತಿ ಮಾತು ಕೊಟ್ಟಿದ್ದಾನೆ ಅರ್ಜುನನ ಹೊರತು ಬೇರೆಯವರನ್ನು ಕೊಲ್ಲೋದಿಲ್ಲ ಅಂತೇಳಿ. ಅದಕ್ಕೋಸ್ಕರ ಧರ್ಮರಾಜ ಸಿಕ್ಕಾಗ, ನಕುಲ ಸಿಕ್ಕಾಗ, ಸಹದೇವ ಸಿಕ್ಕಾಗ ಕರ್ಣ ಕೊಲ್ಲಲಿಲ್ಲ ಅಂದ್ರೆ ಅದು ಕುಂತಿ ಕೊಟ್ಟ ಮಾತಿನ ಮತ. ಇನ್ನು ಅರ್ಜುನ ಜೊತೆ ಯೋಚನೆ ಇಲ್ಲ. ಭೀಮನ ಬಗ್ಗೆ ಅಂದ್ರೆ ಕೊಲ್ಲಿ ಪ್ರಶ್ನೆ ತಾಡು ಬದುಕಿದ್ರೆ ಸಾಕಾಗಿದೆ. ಆದ್ರಿಂದ ಭೀಮನ ಬಗ್ಗೆ ಹೊಡೆಯುವ ಪ್ರಶ್ನೆನೇ ಇಲ್ಲ. ಉಳಿದವರು ಏನ್ ಮಾಡಿಬಿಟ್ಟಿದ್ದಾರೆ, ಭೀಮಸೇನ ಯಾತ ಕರ್ಣ ಕೊಲ್ಲಿಲ್ಲ, ಮಾತು ಕೊಟ್ಟಿದ್ರೆ ಅದು ಕೊಲ್ಲಿಲ್ಲ. ಇದನ್ನು ಬರೀ ಅಷ್ಟೊಂದೇ ಅರ್ಥ ಆಗ್ತಿತ್ತು. ಇಷ್ಟೆಲ್ಲ ಪ್ರಸಂಗ ನೋಡಿದ ಮೇಲೆ ಮಾತು ಬರೋದಿಲ್ಲ. ನಿನ್ನೆ ಇವತ್ತು ನೋಡಿದ ಮೇಲೆ ಕರ್ಣ ಅದಕ್ಕೋಸ್ಕರ ಅಲ್ಲ, ಅವನು ಬದುಕಿದ್ದೇ ಭಾರಿ ಪುಣ್ಯ ಅಂತ ಏನೋ ಮಾಡ್ಲಿಕ್ಕೆ ಹೋಗಿಲ್ಲ ಹೊರತು ಇಲ್ಲಿವರು ಸಾಧ್ಯವೇ ಇರಲಿಲ್ಲ. ಅಂತೂ ನಾಶವಾಯಿತು. ಕರ್ಣ ಹೋದ, ನಕಲನ್ನು ಅವಮಾನ ಮಾಡದ, ನಕಲ ಪಾಪ ಸಿಕ್ಕ ಮುಖ ಮಗ ಹೊರಟೋಗ್ಬಿಟ್ಟ ಆ ಕಡೆ. ಈ ಕಡೆ ಏನಾಗ್ತಾ ಇದೆ, ನಿಧಾನವಾಗಿ ಕತ್ತಲು ಜಾಸ್ತಿ ಆಗ್ತಾ ಇದೆ. ಆದ್ರೆ ಸೂರ್ಯ ಆಮೇಲೆ ಮುಳುಗಿ ಮತ್ತೆ ಮುಳುಗೋದ, ಕಂಡ ಸೂರ್ಯ ಮತ್ತೆ ಮುಳುಗೋಗ್ಬಿಟ್ಟ. ಗಾಢಾಂಧಕಾರ, ಈಗ ಎಲ್ಲ ಪ್ರದೀಪ ಹಸ್ತಾಹ, ದೀವೆಟಿಗೆ ಬೆಳಗುದ್ದ ಬರ್ತದೆ. ಪಂಜ ಹಿಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಇನ್ನೀಗ ಪಂಜಿನ ಬೆಳಕಿನಲ್ಲಿ ಯುದ್ಧ. ಇವತ್ತು ಫ್ಲಡ್ ಲೈಟ್ ಏನೋ ಹಾಕಿರ್ತಾರಲ್ಲ, ಅಂತವೇನು ವ್ಯವಸ್ಥೆ ಇಲ್ಲ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರಂತೆ, ಎಲ್ಲ ಪಂಜುಗಳ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವೇದವ್ಯಾಸರು ವರ್ಣನೆ ಮಾಡ್ತಾರೆ, ಪಂಜುಗಳ ವ್ಯವಸ್ಥೆಗಳು ಎಲ್ಲ ವ್ಯವಸ್ಥೆ ಇತ್ತಂತ ಅದರೊಳಗೆ. ಏನು ವ್ಯವಸ್ಥೆ ಗೊತ್ತೇನು, ಒಂದು ಆನೆ ಇದ್ರೆ ಎಷ್ಟು ಪಂಜು ಹಿಡಿಬೇಕು, ರಥ ಇದ್ರೆ ಎಷ್ಟು ಪಂಜು ಹಿಡಿಬೇಕು, ಅವು ಪದಾತಿಗೆ ಎಷ್ಟಿರಬೇಕು, ಕುದುರೆಗೆ ಎಷ್ಟಿರಬೇಕು, ಲೆಕ್ಕ ಅದು ಒಂದು ಲೆಕ್ಕಕ್ಕೆ ತಕ್ಕಂತೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರಂತೆ. ಅಂದ್ರೆ ಅವತ್ತು ಇದ್ದಕ್ಕಿದ್ದಾಗ ಯುದ್ಧ ಶುರುವಾಗ್ತಾ ಇದೆ, ಬಟ್ ಎಂದಾದ್ರೂ ಯುದ್ಧ ಶುರುವಾಗಿರಲಿ ಅಂತೇಳಿ ಅರೇಂಜ್ಮೆಂಟ್ ರೆಡಿಯಾಗಿತ್ತಾಗಲೇನೆ. ಎಲ್ಲ ತಯಾರಾಯ್ತು. ರಾತ್ರಿ ಜಾಸ್ತಿ ಆಗ್ತಾ ಇದೆ, ಯುದ್ಧ ಭಯಂಕರವಾಗ್ತಾ ಇದೆ. ಆ ಹೊತ್ತಿನಲ್ಲಿ ಅಶ್ವತ್ಥಾಮಾಚಾರ ಮುಂದೆ ಬರ್ತಾ ಇದ್ದಾರೆ. ಭಯಂಕರವಾದ ಯುದ್ಧವನ್ನು ಮಾಡ್ತಾ ಪಾಂಡವ ಸೈನ್ಯ ನಾಶ ಮಾಡೋದನ್ನು ನೋಡ್ಬಿಟ್ಟು ಕೃಷ್ಣ ಏನ್ ಮಾಡ್ತಾನಾಗ, ಘಟೋತ್ಕಚ ನೀನ್ ಹೋಗುವ ಮೇಲೆ ಅಂತ ಹೇಳಿರ್ತಾನೆ. ನೀನ್ ಹೋಗು ಘಟೋತ್ಕಚ ರಾಕ್ಷಸ ತಾನೆ, ನಿಶಾಚಾರ ರಾತ್ರಿಯಲ್ಲಿ ಭಾರಿ ಎಕ್ಸ್ಪರ್ಟ್ ಅವನು. ರಾತ್ರಿ ಯಾರ್ಯಾರು ಎಲ್ಲೆಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಕೊಳ್ತಾನೆ ಕೃಷ್ಣ, ಅದು ಇಂಪಾರ್ಟೆಂಟ್. ಅದು ಇವ್ರು ಬ್ಯಾಟ್ಸ್ಮನ್ ಯಾರ್ಯಾರು ಕಳಿಸಿ ಔಟ್ ಮಾಡ್ಕೊಂಡ್ಬಿಡ್ತಾರೆ ಪಾಪ. ಬೌಲರ್ ಯಾರ್ಯಾರು ಬೌಲ್ ಮಾಡಿಸಿಬಿಟ್ಟು ಉಪಯೋಗ ಇಲ್ಲ, ಸಂಬಂಧಪಟ್ಟವನೇ ಆಗಬೇಕು, ಸಮರ್ಥನೆ ಆಗಬೇಕು. ಕೃಷ್ಣನ ಸರ್ವತಂತ್ರ ಸ್ವಾತಂತ್ರ್ಯ ನೋಡಬೇಕಾಗ್ತದೆ. ಘಟೋತ್ಕಚ ನೀನು ಹೋಗು ಅಂತ ಕಳಿಸಿದ ತಕ್ಷಣ ಘಟೋತ್ಕಚರಿಗೂ ಅಶ್ವತ್ಥಾಮರಿಗೂ ದೊಡ್ಡ ಯುದ್ಧ ನಡೀತು. ಅಶ್ವತ್ಥಾಮರು ಶಸ್ತ್ರಾಸ್ತ್ರ ಕೋವಿದರಾಗಿ ಗ್ರೇಟ್ ಆದರೆ ಘಟೋತ್ಕಚ ರಾಕ್ಷಸರಾಗಿ ಗ್ರೇಟ್ ಆಗಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಬಂದಿದೆ ಆತನೊಳಗೆ ರುದ್ರದೇವರ ಆವೇಶ ಬೇರೆ ಇದೆ. ಘಟೋತ್ಕಚ ಭೀಮನ ಮಗ, ಹುಟ್ಟಿದಾಗಲೇ ನಾನು ಹೇಳಿದ ಜ್ಞಾಪಕ ಇರಬೇಕು. ಹುಟ್ಟಿದ್ಯಾರು ಅಂದ್ರೆ ನಿರ್ವೃತ್ತಿ ತನುಹು, ನಿರ್ವೃತ್ತಿ ಅಂತ ನೈಋತ್ಯ ದಿಕ್ಕಿನ ಅಧಿಪತಿಯೇ ನಿರ್ವೃತ್ತಿ. ಆತ ಅಧಿಪತಿ ಆಗಿರೋದಕ್ಕೆ ದಿಕ್ಕಿಗೆ ನೈಋತ್ಯ ದಿಕ್ಕು ಅಂತ ಹೆಸರು. ನೈಋತ್ಯ ದಿಕ್ಕಿನ ಅಭಿಮಾನಿಯ ದೇವತೆ ಆದ ನಿರ್ವೃತ್ತಿ ಹುಟ್ಟಿ ಬಂದ ಘಟೋತ್ಕಚನಾಗಿ ಆತನ ಒಳಗೆ ಆವೇಶಯುಕ್ತ ಗಿರಿಶಶ್ಚ ಘಟೋತ್ಕಚಾಖ್ಯ. ರುದ್ರದೇವರ ಆವೇಶ ಇದೆ, ರುದ್ರದೇವರ ಆವೇಶ ಇರೋ ಘಟೋತ್ಕಚ ಅಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ರುದ್ರದೇವರಾದ ಅಶ್ವತ್ಥ ಅವರಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಇಬ್ಬರು ಒಬ್ಬರೊಬ್ಬರು ಎದುರಿಸ್ತಾ ಇದ್ದಾರೆ. ಹಿಂದೆ ನಡೆದಿತ್ತಲ್ಲ, ವಾಯುದೇವರ ಆವೇಶ ಇದ್ದ ಶಲ್ಯ ಯುದ್ಧ ಮಾಡ್ತಾ ಇದ್ದಾನೆ. ಭೀಮಸೇನ ವಾಯುದೇವರಾಗಿ ಭೀಮಸೇನ ಯುದ್ಧ ಮಾಡ್ತಾ ಇದ್ದಾರೆ. ಅಲ್ಲಿ ಹೇಗೆ ಶಲ್ಯ ಸೋತನೋ ಇಲ್ಲಿ ಘಟೋತ್ಕಚ ಸೋಲಬೇಕಾಗಿದೆ ಅನಿವಾರ್ಯ ಇದೆ. ಶಬ್ದ ಹೊಡಿತಾರೆ ಘಟೋತ್ಕಚರನ್ನ. ಘಟೋತ್ಕರು ಒಂದು ಮಾತು ಹೇಳ್ತಾರೆ, ಘಟೋತ್ಕಚ ಯಾಕೆ ಅಂದ್ರೆ ಯುದ್ಧಕ್ಕೆ ಬರ್ತೀಯ, ಮಗನೇ ಅಂದ್ರಂತೆ. ಮಗನೇ ಅಂತ ಬೈತಾರಲ್ಲ, ಮಗನೇ ಘಟೋತ್ಕಚ ಅಂದ್ರಂತೆ. ಘಟೋ ಭಾರಿ ಸಿಟ್ಟು ಬಂದದ್ದು ಘಟೋತ್ಕಚನಿಗೆ, ನನ್ನ ಮಗನೇ ಅಂತ ಕರಿಬೇಡಿ ನೀವು ಅಂತ ಹೇಳ್ತಾನೆ. ಮಗನೇ ಅಂತ ಕರಿಬೇಡಿ ಹಾಗೆಲ್ಲ, ಯದ್ಯಪಿ ನೀವು ತಂದೆ ಇದ್ದ ಹಾಗೆ ಒಪ್ತೀನಿ ಅಂತ ಹೇಳ್ತಾನೆ. ಯಾಕೆ ನಮ್ಮಪ್ಪ ಭೀಮಸೇನ, ಭೀಮಸೇನ ನೀವಿಬ್ರು ಭಾರಿ ಆತ್ಮೀಯರಾದ್ರಿಂದ ತಂದೆ ಇದ್ದ ಹಾಗೆ, ಆದ್ರೆ ಯುದ್ಧದಲ್ಲಿ ಮಾತ್ರ ಮಗನೇ ಏನೇ ಅನ್ಬೇಡಿ ಅಂತ ಹೇಳ್ತಾನೆ. ಇದು ಯುದ್ಧ ರಂಗ ಅಷ್ಟೇನೆ, ಹಾಗೆಲ್ಲ ಅನ್ಬೇಡಿ, ಭಾರಿ ಸಿಟ್ಟು ಬರುತ್ತೆ ನನಗೆ ಅಂತ ಹೇಳಿದ್ರಂತೆ. ಅವತ್ತಿದ್ದ ಹಿರಿಯ ಮಗ ಬಂದಿರಬೇಕು, ಸಿಟ್ಟು ಬಂದ ಮಗನೇ ಅಂತ ಶುರು ಮಾಡ್ತಾರಲ್ಲ, ಫಸ್ಟ್ ಮಗನೇ ಅಂದಿದ್ದು ಅಶ್ವತ್ಥಾಮರ ಇರಬೇಕು ಪಾಪ. ನಿಜವಾಗ್ಲೂ ಮಗನೇ ಯಾತಕ್ಕೆ ಕೆದ್ದತ್ತಾನೆ, ಆವೇಶ ಇದೆಯಲ್ಲ, ಆತ್ಮಾವೇ ಪುತ್ರ ನಾಮಾಸಿ. ಯಾರೆಲ್ಲ ಆವೇಶ ಇರ್ತದೋ ಅವರನ್ನ ಮಗ ಅಂತ ಕರಿಬಹುದು ಅಂತ ಶಾಸ್ತ್ರದ ನ್ಯಾಯ ಆದವನು. ಅದಕ್ಕೆ ಮಗ ಇದ್ರೆ, ಮಗ ಬಂದ್ರೆ ತಂದೆ ಬಂದಾಗ ಲೆಕ್ಕ, ರೆಪ್ರೆಸೆಂಟೇಟಿವ್ ಇದ್ದಾಗ ಮನೆಗೆ. ಆ ದೃಷ್ಟಿಯಲ್ಲಿ ಕರೆದರು, ಸಿಟ್ಟು ಬಂದು ಹೊಡೆಯಲಿಕ್ಕೆ ಶುರು ಮಾಡಿದ. ಈ ಯುದ್ಧರಂಗದಲ್ಲಿ ಆಗಲ್ಲ ಅನ್ಬೇಡಿಯನ್ನು ಸಡದ ಜೋರಾಗೆ ಹೊಡಿತಾನೆ. ಅಶ್ವತ್ಥಾಮರು ಸ್ವಲ್ಪ ಮೂರ್ಛೆ ಬಂದಾಗಾಯ್ತಂತೆ, ಎಷ್ಟಾದರೂ ಪ್ರೀತಿ ಇದೆ ಅಂದಮೇಲೆ ಒಳ್ಳೆಯವನು ಅಂತ ಹೇಳಿಬಿಟ್ಟು ಸ್ವಲ್ಪ ಲೈಟಾಗಿ ಯುದ್ಧ ಮಾಡಿ ಜೋರಾಗೆ ಹೊಡೆದ ಅವನು ಪಾಪ, ಭಾರಿ ಎಟ್ಟು ಹಾಗೆ ಹೊರಗಿದ್ರಂತೆ ಧ್ವಜಸ್ತಂಭಕ್ಕೆ. ಸಿಟ್ಟು ಬಂದಂತೆ, ಏನೋ ಮೆಲ್ಲಗೆ ಯುದ್ಧ ಮಾಡಲಿಕ್ಕೆ ಅಂತ ಹೋದ್ರೆ ಜೋರಾಗೆ ತೋರಿಸ್ತಾರಲ್ಲ ಅಂತ ಹೇಳಿ ಭಯಂಕರ ಯುದ್ಧವನ್ನೇ ಮಾಡ್ತಾನೆ. ಆಗ ಆಕಾಶಕ್ಕೆ ಹಾರಿನಂತೆ ಘಟೋತ್ಕಚೆ, ಅವ್ರು ತಪ್ಪಿಸಿಕೊಳ್ಳಕ್ಕೆ ಆಕಾಶಕ್ಕೆ ಹಾರ್ತಾರೆ, ಒಳ್ಳೆ ಯುದ್ಧನೇ ಮಾಡ್ತಾನೆ. ಅವನು ನೋಡ್ತಿರ್ಲಿಕ್ಕೇನೆ ಅವನ ಸೈನ್ಯವನ್ನೆಲ್ಲ ಕೊಂದು ಹಾಕ್ತಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಒಂದು ಅಕ್ಷೋಹಿಣಿ ಸೇನೆ ಇತ್ತು ಘಟೋತ್ಕಚನ ಹತ್ರ, ಆ ಸೇನೆಯನ್ನೆಲ್ಲ ಹೊಡೆದಾಕ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸರಿಯಾಗಿ ಘಟೋತ್ಕಚನ ಮಗ ಯುದ್ಧಕ್ಕೆ ಬರ್ತಾರೆ, ಅಂಜನವರ್ಮ ಅಂತ ಹೆಸರು, ಅಂಜನವರ್ಮ ಅಂತ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಬಹಳ ಇಂಟ್ರೆಸ್ಟಿಂಗ್ ರೆಫರೆನ್ಸ್ ಅದು. ಒಂದು ಇಡೀ ಮಹಾಭಾರತ ಯುದ್ಧದೊಳಗೆ ಆರು ಒಂದು ತಲೆಮಾರಿನ ಜನ ಯುದ್ಧದಲ್ಲಿ ಪಾಲ್ಗೊಂಡಿದ್ರು, ಆರು ತಲೆಮಾರಿನ ಜನ, ಅದರಲ್ಲಿ ಲೋಯೆಸ್ಟ್ ಲಾಸ್ಟ್ ಅಂದ್ರೆ ಅಂಜನವರ್ಮ. ಯಾಕೆ ಸ್ವಲ್ಪ ಯೋಚನೆ ಮಾಡಿ, ಅಂಜನವರ್ಮನ ಅಪ್ಪ ಯಾರು? ಘಟೋತ್ಕಚ. ಸೊ ನೆಕ್ಸ್ಟ್ ಜನರೇಷನ್ ಆದ ಅವನೀಗ. ಘಟೋತ್ಕಚನ ಅಪ್ಪ ಯಾರು? ಭೀಮಸೇನ. ನೆಕ್ಸ್ಟ್ ಜನರೇಷನ್ ಆಯ್ತು. ಭೀಮಸೇನಿಗೆ ಅಪ್ಪ ಇಲ್ಲ, ಅಲ್ಲಿ ಅಪ್ಪ ಇಲ್ಲ. ಅಪ್ಪನ ವಯಸ್ಸಿನವರು ಇದ್ದಾರೆ, ಈ ಸೋಮದತ್ತ ಮೊದಲಾದವರು ಇದ್ದಾರಲ್ಲ, ಅಪ್ಪನ ವಯಸ್ಸಿನವರು. ಅವರಿಂತ ಮೇಲೆ ಇದ್ದಾರೆ ಈ ಬಾಲ್ಯಕ ರಾಜ ಇದ್ದ, ಭೀಷ್ಮಾದಿಗಳಿದ್ದಾರೆ. ತಾತ ತಾತನ ಕೊಪ್ಪ ಅಂದ್ರೆ ಭೀಷ್ಮಾದಿ, ಭೀಷ್ಮರು ಪಿತಾಮಹರು. ಅವರಿಗೆ ದೊಡ್ಡಪ್ಪ ಇದ್ದಾನೆ ಬಾಲ್ಯಕ ರಾಜ, ಸಿಕ್ಸ್ತ್ ಜನರೇಷನ್ ಆತ. ಬಾಲ್ಯಕ ರಾಜ ಫಸ್ಟ್ ಜನರೇಷನ್, ಭೀಷ್ಮಾದಿಗಳು ಸೆಕೆಂಡ್ ಜನರೇಷನ್, ಸೋಮದತ್ತ ಥರ್ಡ್ ಜನರೇಷನ್, ಭೀಮಸೇನಾದಿ ಪಾಂಡವರು ಕೌರವರೆಲ್ಲ ಫೋರ್ತ್ ಜನರೇಷನ್, ಘಟೋತ್ಕಚ ಅಭಿಮನ್ಯು ಮೊದಲಾದವರೆಲ್ಲ ಕೂಡ ಫಿಫ್ತ್ ಜನರೇಷನ್, ಅಂಜನವರ್ಮ ಸಿಕ್ಸ್ತ್ ಜನರೇಷನ್. ಒಂದು ಮನೆಯಲ್ಲೇ ಬದುಕಲಿಕ್ಕೆ ಮೂರು ಜನ ಬದುಕಿರೋದಿಲ್ಲ, ಪಾಪ ತಾತ ಮಗ ಮೊಮ್ಮಗ ಮೂರು ಜನ ಇರೋದೇ ಕಷ್ಟ ಈ ಕಾಲದೊಳಗೆ. ಅವರೆಲ್ಲ ಬದುಕಿದ್ರೆಲ್ಲ ಯುದ್ಧ ಮಾಡ್ತಿದ್ದಾರೆ, ಅದು ಬಹಳ ಇಂಟ್ರೆಸ್ಟಿಂಗ್. ಅದು ಒಂದು ಮನೆಯಲ್ಲಿ ಬದುಕಿದ್ರೆ ಯುದ್ಧ ಮಾಡ್ತಾರೆ, ಆ ರೀತಿ ಆಗಿದೆ ಇವತ್ತಿನ ಕಾಲದೊಳಗೆ. ಮನೆಯಲ್ಲೇ ಯುದ್ಧ ಮಾಡ್ತಿರ್ತಾರೆ, ಅಪ್ಪ ಮಗನ ಯುದ್ಧ ಮಾಡೋ ಕಾಲ ಇದು. ರಣರಂಗದೊಳಗೆ ಭಯಂಕರ ಶಸ್ತ್ರಾಸ್ತ್ರಗಳು ಯುದ್ಧ ಮಾಡ್ತಿದ್ದಾರೆ. ಅಲ್ಲೂ ಸೀನಿಯರ್ ಆದರೆ ಇನ್ನೂ ಭಾರಿ ಪವರ್ಫುಲ್, ಅದು ಕೂಡ ಭೀಷ್ಮದ್ರೋಣರು ಭಾರಿ ಪವರ್ಫುಲ್. ಮುಂದೆ ಬಾಲ್ಯಕ ರಾಜ ಬೇರೆ ಬರ್ತಾನೆ ಇಷ್ಟರಲ್ಲೇ. ಈಗ ಇದ ಅರ್ಥ ಮಾಡಿಕೊಂಡ್ರೆ ಆಗಿನ ಕಾಲ ಹೇಗಿತ್ತು ಯೋಚನೆ ಮಾಡಬೇಕು. ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿ ವಯಸ್ಸಿನ ಪರಿಣಾಮ ಅಷ್ಟಾಗ್ತಿರಲಿಲ್ಲ, ವಯಸ್ಸಿನ ಪರಿಣಾಮ ಆಗ್ತಿರಲಿಲ್ಲ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಯಾತಕ್ಕೆ ಅಂದ್ರೆ ಒಳ್ಳೆ ಆಹಾರ ಇತ್ತು ಅವರಿಗೆ, ಒಳ್ಳೆ ಜೀವನ ಕ್ರಮ ಇತ್ತು, ಧರ್ಮಾನುಷ್ಠಾನ ಇತ್ತು, ಆದ್ರಿಂದ ಒಳ್ಳೆ ಶಕ್ತಿಶಾಲಿಗಳಾಗಿರ್ತಿದ್ರು. ಈಗ ಆಹಾರ ತಿಂದ ಹೋದ್ರೆ ಸಾಯ್ತಾರೆ, ತಿಂದ್ರೆ ಇನ್ನೂ ಬೇಗ ಸಾಯ್ತಾರೆ, ಆಗಾಗ್ಬಿಟ್ಟಿದೆ. ಆಹಾರ ತಿನ್ನೋದೊಂದು ಕಷ್ಟ, ತಿಂದೇ ಇರೋದೊಂದು ಕಷ್ಟ. ಇವತ್ತು ಎಷ್ಟೋ ಜನ ಲೆಕ್ಕ ಹಾಕ್ತಿರ್ತಾರೆ, ಜನರೇಷನ್ ಈ ರೀತಿ ಬೆಳೀತಾ ಹೋದ್ರೆ ಪಾಪ್ಯುಲೇಷನ್ನು ಈಗಲೇ ಎಷ್ಟು ಕೋಟಿ ಇದೆ, ಇನ್ನೊಂದು 10 ವರ್ಷಕ್ಕೆ ಎಷ್ಟು ಕೋಟಿ ಆಗುತ್ತೆ, 20 ವರ್ಷಕ್ಕೆ ಎಷ್ಟು ಕೋಟಿ ಆಗುತ್ತೆ, 30 ವರ್ಷಕ್ಕೆ ಎಷ್ಟು ಕೋಟಿ ಆಗುತ್ತೆ ಲೆಕ್ಕ ಹಾಕಿದ್ರೆ ಅವರು ಸೈನ್ಸಿಸ್ಟ್ ಹೇಳ್ತಾರೆ, ಯಾವ ರೀತಿ ಲೆಕ್ಕ ಹಾಕ್ಲಿಕ್ಕೆ ಹೋಗಬೇಡಿ, ಈ ರೀತಿ ಆಹಾರ ತಿಂತಿದ್ರೆ ಸ್ವಲ್ಪ ಉಳಿತಾರ ಯೋಚನೆ ಮಾಡಿ ಕರಿ ಅಂತ ಹೇಳ್ತಾರೆ. ಡಬಲ್ ಟ್ರಿಪಲ್ ಆಗೋದಿಲ್ಲ, ಉಳಿತಾರ ಸಾಕಾಗಿದೆ 4 ಜನ ಅಂತ ಕಾಲ ಬರ್ತದೆ ಅಂತ ಹೇಳ್ತಾರೆ. ಈ ಕೆಟ್ಟ ಆಹಾರಗಳು ದಿನೇ ದಿನೇ 100 ರೋಗ ಬರಲಿಕ್ಕೆ ಕಾರಣಗಳು ಅಂದ್ರೆ ಆಹಾರಗಳೇ. ಹೆಚ್ಚು ಕಡಿಮೆ ಕ್ರಿಮಿಗಳು ಉಪಯೋಗಿಸ್ತಾರಲ್ಲ, ಈ ಹೊಟ್ಟೆ ಪೆಸ್ಟಿಸೈಡ್ಸ್ ಉಪಯೋಗಿಸ್ತಾರಲ್ಲ, ಅದು ಕ್ರಿಮಿಗಳನ್ನ ಕೊಲ್ಲೋಕ್ಕಿಂತ ಜಾಸ್ತಿ ಮನುಷ್ಯನೇ ಕೊಲ್ಲೋದು ಅಂತ ಹೇಳ್ತಾರೆ. ಇವತ್ತು ಹಣ್ಣು ತಿನ್ನೋದು ಕಷ್ಟ ಮನುಷ್ಯ ಹಾಗಾಗಿದೆ ಅಂತ ಹೇಳ್ತಾರೆ. ಹಣ್ಣುಗಳಿಗೆಲ್ಲ ಹಾಕಿಬಿಡ್ತಾರಂತೆ, ಮೊನ್ನೆ ಓದಿರೋ ಪೇಪರ್ ನೋಡಿದ್ರೆ ನೀವು, ದ್ರಾಕ್ಷಿ ಹಾಗೆ ಗೊಂಚಲ್ ಇರುತ್ತಲ್ಲ ಅದರಲ್ಲಿ ಕೆಮಿಕಲ್ಸ್ ಮುಳುಸ್ತಾರಂತೆ, ಅಲ್ಲೇನೆ ಬಣ್ಣ ಚೇಂಜ್ ಆಗುತ್ತೆ, ಹಣ್ಣಾಗಿರೋದಿಲ್ಲ, ಒಳ್ಳೆ ಹಣ್ಣು ಒಳ್ಳೆ ಎಲ್ಲೋ ಕಲರ್ ಬಂದ್ಬಿಡುತ್ತೆ. ಇವ್ರು ಕೊಂಡೋಗಿ ತಿಂತಾರೆ, ಈ ಬರೋ ದ್ರಾಕ್ಷಿ ನೋಡಿ ಈ ಸಲ ಎಲ್ಲ ವರ್ಸ್ಟ್ ಕ್ವಾಲಿಟಿ. ಕಾರಣ ಏನು ಅಂತ ಕೇಳಿದ್ರೆ ಕೆಮಿಕಲ್ ಇದನ್ನು ಮಾಡ್ತಾರೆ. ಮಾವಿನಹಣ್ಣು ಹಣ್ಣಾಗಿರೋದಿಲ್ಲ, ಮೇಲಿಂದ ಹಾಕಿಬಿಡ್ತಾರೆ, ಎಲ್ಲ ಹಣ್ಣು ಕಂಡ ಕಾಣಿಸುತ್ತೆ, ಒಳಗೆ ನೋಡಿದ್ರೆ ಕಾಯಿ ಇರುತ್ತೆ. ಆ ಹಣ್ಣಿನ ರೇಟ್ ಮಾಡ್ತಾರೆ, ಅದೇ ಲಾಭ ಅವರಿಗೆ. ಹಣ್ಣಿನ ರೇಟ್ ಮಾಡ್ತಾರೆ, 1000 ಜನ ಕೊಲ್ತಾರೆ, ಅದು ಬಹಳ ಮುಖ್ಯ. ಇದನ್ನ ಅರ್ಥ ಮಾಡಿಕೊಂಡು ಈ ರೀತಿ ಮನುಷ್ಯ ಮಾಡ್ತಿದ್ರೆ ಏನಾಗುತ್ತೆ, ಎಲ್ಲ ಮಿಕ್ಸೆಡ್ ಇಲ್ಲ, ಹೈಬ್ರಿಡ್ಗಳು ಪ್ಯೂರ್ ಇಲ್ಲವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಯಾರು ಈ ಗೋವಿನ ಗೊಬ್ಬರ ಹಾಕಿ ಬೆಳೆಸ್ತಾರೆ ಅದರಲ್ಲಿ ಹಾಳಾದ ಚಾನ್ಸಸ್ಸೇ ಇಲ್ಲ. ಬರೀ ಗೋವಿನ ಗೊಬ್ಬರ ಹಾಕಿ ಬೆಳೆಸಿದ್ರೆ ಹಾಳಾದ ಚಾನ್ಸಸ್ಸೇ ಇಲ್ಲ, ಇಲ್ಲದ ಹೋದ್ರೆ ಹಾಗಾಗ್ತಿತ್ತು. ಇದು ಯಾತಕ್ಕೆ ಹೇಳಿದ್ರೆ, 6 ತಲೆಮಾರಿನ ಜನ ಒಂದು ಯುದ್ಧರಂಗದಲ್ಲಿ ಪಾಲ್ಗೊಂಡಿದ್ದಾರೆ ಅಂದ್ರೆ ಮಹಾಭಾರತದ ಕಾಲ ಎಷ್ಟು ವಿಚಿತ್ರವಾದ ಕಾಲ ಆಗಿತ್ತು. ಅಂಥಲ್ಲಿ ಅಂಜನ ಬರುವ ಭಾರಿ ಚಿಕ್ಕವನು, ಅವನ ಜೊತೆ ಯುದ್ಧ ಮಾಡ್ತಾರೆ ಅಶ್ವತ್ಥಾಮರು, ಅವನು ಕೊಂದೆ ಹಾಕಿಬಿಡ್ತಾರೆ. ಭಟೋತ್ಕಚನ ಭಾರಿ ಸಿಟ್ಟು ಬರುತ್ತಾಗ ತನ್ನ ಮಗನ ಸಾವನ್ನು ಕಣ್ಣಾರೆ ಕಂಡ್ರಲ್ಲ, ಆ ಸಿಟ್ಟಿಗೋಸ್ಕರವಾಗಿ ಇನ್ನೂ ಯುದ್ಧ ಜೋರಾಗಿ ಮಾಡುತ್ತಾ ಅಶ್ವತ್ಥಾಮರ ಎದೆಗೆ ಒಂದು ಜೋರ ಬಾಣ ಹೊಡಿತಾನೆ. ಮತ್ತೆ ಮೂರ್ಛೆ ಬಂದಿರುತ್ತೆ ಪಾಪ ಅವರಿಗೆ, ಹಾಗೆ ಮತ್ತೆ ಹೊರಡುತ್ತಾರೆ. ತುಂಬಾ ಹಾಗೆ ಆ ಯುದ್ಧದಲ್ಲೇನೋ ಮನೇಲಿ ನಿದ್ದೆ ಮಾಡದೆ ಮಾಡಲಿಕ್ಕಿಲ್ಲ, ಅಲ್ಲೆಲ್ಲ ಕೂಡ ಯುದ್ಧದಲ್ಲೇ ಬೇಗ ಹೇಳಬೇಕು ಪಾಪ. ಎಷ್ಟು ಫಾಸ್ಟ್ ಆದ್ರೆ ಅಷ್ಟು ಬೇಗ, ಇವತ್ತಿನ ಜನಗಳು ಕೈಕಾಲು ತುಂಡಾದ್ರೆ ಮತ್ತೆ ಯುದ್ಧ ಮಾಡಕ್ಕೆ ಹೋಗ್ಬೇಕು ಅವರು, ಇಲ್ಲವರು ಪೀಸ್ ಪೀಸ್ ಆಗಿ ಹೋಗ್ಬಿಡ್ತಾರೆ. ಕಾಲು ಹೋಗ್ಲಿ ಕೈ ಹೋಗ್ಲಿ ಮುಂದೆ ನುಗ್ತಾನೆ ಇರಬೇಕು ಅವರಿಗೆ. ಅಲ್ಲಿ ಯಾರು ಅಯ್ಯೋ ಅಪ್ಪ ಅಂತ ಕೂಡ ಕೇಳೋರು ಯಾರು ಇರೋದಿಲ್ಲ, ಬ್ಯಾಂಡೇಜ್ ಹಾಕೋರು ಯಾರು ಇರೋದಿಲ್ಲ, ಮುಂದೆ ಹೋಗ್ತಿರ್ಬೇಕು. ಅವತ್ತಿನ ಕಾಲದಲ್ಲಿ ಕೇಳಬೇಕಾ, ಅಶ್ವತ್ಥಾಮರ ತಕ್ಷಣ ಎದ್ದು ಮತ್ತೊಂದು ಅಸ್ತ್ರ ಪ್ರಯೋಗ ಮಾಡಿದ್ರಂತೆ, ಘಟೋತ್ಕಚ ಮೂರ್ಛಿತನಾಗಿ ಹಾಗೆ ಅವನು ಹೊರಡ್ತಾನೆ. ಇವ್ರು ನೋಡಿದ್ರಂತೆ ಸಾಕಿವನು ಸಹವಾಸ ಅಂತ ಬೇರೆ ಕಡೆ ಹೊರಟ್ಬಿಟ್ರಂತ, ಬೇರೆ ಕಡೆ ಹೊರಡ್ತಾ ಇದ್ದಾರೆ. ಆ ಕ್ಷಣಕ್ಕೆ ಕರ್ಣ ಯುದ್ಧಕ್ಕೆ ಲಕ್ಷ್ಮ ಘಟೋತ್ಕಚನ ಕರ್ಣ ಬರಬೇಕು ಅಂತ ಬಂದನಂತೆ. ಆಗ ಅರ್ಜುನ ನೋಡ್ತಾನೆ, ತಾನು ಬರಬೇಕು ಅಂತ ಕಾರಣದಸರಿ ಅರ್ಜುನ ಬಂದನಂತೆ. ಕೃಷ್ಣ ಹೇಳ್ತಾನೆ, ಅರ್ಜುನ ನೀನು ಹೋಗಬೇಡ ಅವನ ಮೇಲೆ ಅಂತ ಹೇಳ್ತಾನೆ. ಆ ಹೋಗಬೇಡ, ಶಕ್ತಿ ಆದ ತಗೊಂಡು ಬಂದಿದ್ದಾನೆ ಅವನೀಗ, ಬಾರಿ ಅಪಾಯ ಇದೆ, ನೀನು ಹೋಗಬೇಡ, ನಿನ್ನ ಭೀಮನ ಮಗನೇ ಯುದ್ಧ ಮಾಡಲಿ ಅಂತ ಹೇಳಿದಾಗ ಕಠೋತ್ಕಚ ಕರ್ಣ ಇಬ್ಬರಿಗೂ ಯುದ್ಧ ಶುರುವಾಗ್ತಾ ಇದೆ. ಭಯಂಕರವಾದ ಯುದ್ಧ ಅದು. ದುರ್ಯೋಧನಾದಿಗಳು ಸೇರಿದ್ದಾರೆ. ಕಠೋತ್ಕಚ ರಾತ್ರಿ ಜಾಸ್ತಿ ಆಗ್ತಾ ಆಗ್ತಾ ಆದಂತೆ ಶಕ್ತಿ ಜಾಸ್ತಿ ಆಗ್ತಾ ಇದೆ ಅವರು. ರಾತ್ರಿ ಕಾಲದಲ್ಲಿ ರಾಕ್ಷಸ ಶಕ್ತಿ ಭಾರಿ ಜಾಸ್ತಿ, ಹಗಲಲ್ಲಿ ಮನುಷ್ಯ ಶಕ್ತಿ ಭಾರಿ ಜಾಸ್ತಿ. ಈಗ ಹಗಲಲ್ಲೇ ಇರೋದಿಲ್ಲ ಪಾಪ, ರಾತ್ರಿ ಏನಿರುತ್ತೆ ಇರೋದಿಲ್ಲ ಪಾಪ ಅವ್ರಿಗೆ. ಹಗಲೇ ಡಲ್ಲ ಕೂತಿರೋ ಕಾಲ ಇದೆ, ನಿಸ್ಸತ್ತರ ಕೂತಿರ್ತಾರೆ. ಮಠ ಮಠ ಬೆಳಗ್ಗೆ ಏಳ್ತಿರ್ಲಿಕ್ಕೆ ಡಲ್ಲಾಗಿರ್ತಾರೆ, ಹಗಲು ಬಿಟ್ಟು ಬಿಡಿ, ಏಳ್ತಿರ್ಬೇಕಾದ ಡಲ್ಲಾಗಿರ್ತಾರೆ. ರಾಕ್ಷಸರಂತೂ ಭಾರಿ 12 ಗಂಟೆ ಹತ್ರ ಬರ್ತಾ ಇದೆ, ಭಯಂಕರವಾದ ವಾತಾವರಣ. ಫುಲ್ ಸೆಡ್ ಯುದ್ಧ ಮಾಡ್ತಾ ಇದ್ದಾನೆ ಘಟೋತ್ಕಚ. ಆ ಸಮಯಕ್ಕೆ ದುರ್ಯೋಧನಾದಿಗಳು ಅವರು ಯೋಚನೆ ಮಾಡ್ತಾರೆ, ಅವನು ಈ ಕಡೆ ಪ್ಲಾನ್ ಮಾಡ್ತಾನೆ. ಅವನ ಕಡೆ ರಾಕ್ಷಸರಿದ್ದರಲ್ಲ, ಅವನೇ ಹೈ ಕ್ಲಾಸ್ ರಾಕ್ಷಸ ಈ ಮಧ್ಯೆ ಕೇಳಬೇಕಾ, ಜೊತೆ ರೂಪ ರಾಕ್ಷಸಂದಲ್ಲ, ಅವನಷ್ಟ ರಾಕ್ಷಸನೇ ಇಲ್ಲ, ರಜರು ರಾಕ್ಷಸರಿರ್ತಾರೆ. ಅಲಾಯುಧ ಅಂತ ಒಬ್ಬ, ಅಲಂಬಲ ಅಂತ ಒಬ್ಬ, ಭಾರಿ ಸೀನಿಯರ್ ರಾಕ್ಷಸರವರೆಲ್ಲ ಕೂಡ ಅವನ್ನೆಲ್ಲ ಕಳಿಸಿ ಯುದ್ಧ ಕಳಿಸ್ತಾನೆ ಹೋಗ್ರಿ ಅಂತ ಹೇಳಿಬಿಟ್ಟು ಆ ಯುದ್ಧರಂಗದೊಳಗೆ ಕಣಜ ಯುದ್ಧ ಮಾಡ್ತಾ ಮಾಡ್ತಾನೆ. ಇವರು ಬಂದಾಗ ಘಟೋತ್ಕಚ ಯುದ್ಧ ಮಾಡ್ತಾನೆ, ಭಾರಿ ಚೆನ್ನಾಗಿ ಯುದ್ಧವನ್ನು ಮಾಡುತ್ತಾ ಈ ರಾಕ್ಷಸರನ್ನ, ಘಟೋತ್ಕಚ ಹೆಸರಿಗೆ ರಾಕ್ಷಸ, ಅವನು ದೇವತೆ, ಅವನು ದಿಕ್ಪಾಲಕ, ಅವನು ಇಲ್ಲಿ ರಾಕ್ಷಸರ ಹುಟ್ಟಿದ್ದಾನೆ ಅಷ್ಟೇ. ಪ್ರಹ್ಲಾದ ಹೇಗೆ ದೈತ್ಯನಾಗಿ ಹುಟ್ಟಿದ್ನಲ್ಲ ಹಾಗೆ, ಪ್ರಹ್ಲಾದ ಹಿರಣ್ಯಕೇಶು ಮಗನಾದರೂ ದೈತ್ಯನಲ್ಲ, ದೈತ್ಯ ರೂಪ ಅಷ್ಟೇ. ಘಟೋತ್ಕಚ ರಾಕ್ಷಸನಲ್ಲ, ರಾಕ್ಷಸ ರೂಪ ಅಷ್ಟೇ. ವಿಭೀಷಣ ರಾಕ್ಷಸ ರೂಪ, ಆದರೆ ಅವರು ದೇವತೆ, ಅವರು ವಿಭೀಷಣ. ಆ ರೀತಿ ಇವರಿದ್ದಾರೆ. ಇಳಂಬನ ಮೊದಲಾದರು ನಿಯೋಗ ರಾಕ್ಷಸರವರು, ಸ್ವರೂಪದಲ್ಲೂ ರಾಕ್ಷಸರು, ಹುಟ್ಟಿನಲ್ಲೂ ರಾಕ್ಷಸರೇನೆ. ಅದಕ್ಕೆ ಇವನು ದೈವಿ ಶಕ್ತಿ ಇತ್ತಲ್ಲ, ಅವರನ್ನು ಸೋಲಿಸ್ತಾನೆ. ದುರ್ಯೋಧನಾದರು ನೋಡ್ತಾ ಇದ್ದಾರೆ. ಆ ಕ್ಷಣಕ್ಕೆ ಅಲಾಯುಧಾಂಬನ್ನು ಹಿಡಿದು ಬಿಟ್ಟು ಘಟೋತ್ಕಚ ಅವನ ತಲೆಯನ್ನು ಕಟ್ ಮಾಡಿದಂತ ಹಾಗೇನೆ, ಹಣ್ಣು ಕಿತ್ತ ಕಿತ್ತಿದನಂತೆ. ಕಿತ್ತಿ ಆ ಕಿತ್ತಿದ್ ನೋಡದೆ ಸಂಕಾಯ್ತೀವ್ರಿ ಪಾಪ, ತಲೆ ಕೈಲಿ ತಗೊಂಡಂತೆ, ತಗೊಂಡು ಗುರಿ ಇಟ್ಟು ದುರ್ಯೋಧನ ಎದೆ ಹೊಡಿತಾನೆ. ಜೋರ ಬಂದು ತಾಕತ್ತೆ, ಅಯ್ಯೋ ಒದರ್ತಾನೆ ದುರ್ಯೋಧನ. ಅವನ ಡಬಲ್ ದುಃಖ, ಅವನು ಸತ್ತಿದ್ದೊಂದು ದುಃಖ, ತಾನು ಹೊಡೆಸಿಕೊಂಡಿದ್ದು ದುಃಖ ಪಾಪ. ತಲೆಯಿಂದ ತಲೆ ಕನ್ಫರ್ಮ್ ಆಗಬೇಕು, ಡೆಡ್ ಬಾಡಿ ನೋಡಿದ್ರೆ ಕನ್ಫರ್ಮ್ ಆಗುತ್ತೆ, ತಲೆ ನೋಡಿದ್ರೆ 100% ಕನ್ಫರ್ಮ್ ಆಗಬೇಕು ಸತ್ತೋದ ಅಂತ ಹೇಳಿ ಒದ್ದಾಡ್ತಾನೆ ದುರ್ಯೋಧನ. ಇದೊಬ್ಬನಿಗೆ ಅಲಂಬಲ ಇದ್ದ ಅವನು ಕಳಿಸಿಕೊಟ್ಟನಂತೆ, ಅವನು ಬರ್ತಾನೆ. ದುರ್ಯೋಧನ ನೋಡ್ತಿರ್ಲಿಕ್ಕೆ ಘಟೋತ್ಕಚ ಹಾಗೆ ಮಾಡ್ತಾನೆ, ಮತ್ತೆ ಅವನ ತಲೆಯನ್ನು ತುಂಡು ಮಾಡಿಬಿಟ್ಟು ಕೈಲಿ ಹಿಡ್ಕೊಂಡು ಮತ್ತೆ ಹೋಗದನಂತೆ. ಅವನೇನೆ ಮತ್ತೆ ಬೀಳುತ್ತೆ ಪೆಟ್ಟು, ಹೊರಗೂ ಬೀಳುತ್ತೆ ಒಳಗೂ ಬೀಳುತ್ತೆ. ಹೊರಗು ಬಿದ್ದಿದ್ದು ಫಿಸಿಕಲ್ಲು, ಒಳ ಬೀಳುದು ಒಂಥರ ಮೆಂಟಲ್. ಭಾರಿ ದುಃಖ ಆಯ್ತಂತೆ. ಕರ್ಣನಿಗೂ ಸಾಕಷ್ಟು ಪೆಟ್ಟು ಹಿಡಿತಾ ಇದ್ದಾನೆ ಘಟೋತ್ಕಚ. ದುರ್ಯೋಧನ ನೋಡ್ದ, ಅವನು ಇದ್ ಬಂದು ತಮ್ಮಂದು ಸ್ವಲ್ಪ ಉಳ್ಕೊಂಡಿದ್ರಲ್ಲ, ಎಲ್ಲರ ಜೊತೆ ಸಭೆ ಸೇರಿದ, ಏನ್ ಮಾಡ್ಬೇಕೀಗ, ಇವನಿಂದ ಹೇಗೆ ಉಳಿಯೋದ ನಾವು, ಗೆಲುವಿನ ಯೋಚನೆ ಕೂಡ ಮಾಡಕ್ ಬರೋದಿಲ್ಲ, ಸಲ ಯುದ್ಧ ಮಾಡ್ತಿದ್ದಾನಲ್ಲ ಅಂತ ಯೋಚನೆ ಮಾಡಿ, ಕರ್ಣ ಇನ್ನ ತಡ್ಕೊಳ್ಳಕ್ಕಾಗೋದಿಲ್ಲ, ನಿನ್ನ ಶಕ್ತಿಯಾಯುಧ ಪ್ರಯೋಗ ಮಾಡಿಬಿಡು ಅಂತ ಹೇಳಿಬಿಡ್ತಾರೆ. ಅಮೋಘ ಶಕ್ತಿಯಾಯುಧ ಇಟ್ಕೊಂಡಿದ್ನಲ್ಲ, ಘಟೋತ್ಕಚ ಮೇಲೆ ಬಿಟ್ಟುಬಿಡು, ಇಲ್ಲಿ ಹೋದ್ರೆ ಆಗೋದಿಲ್ಲ ಅಂತ ಹೇಳಿದ್ರೆ ಘಟೋತ್ಕಚ ಅಂತಾನೆ, ಅಯ್ಯೋ ದುರ್ಯೋಧನ, ಇದು ಅರ್ಜುನಿಗೋಸ್ಕರ ಕಾದಿಟ್ಟಿದ್ದೇನೆ, ಇವನ್ಮೇಲೆ ಬಿಟ್ಟುಬಿಟ್ರೆ ಗತಿಯನ್ನ, ಒಂದ್ಸತ್ ಮಾತ್ರ ಬಿಡಕ್ ಮತ್ತೆ ಮತ್ತೆ ಬಿಡಕ್ ಬರೋದಿಲ್ಲ ಅದನ್ನ, ಅರ್ಜುನಿಗೋಸ್ಕರ ಕಾದಿಟ್ಟಿದ್ದೇನೆ, ಇವನ್ಮೇಲೆ ಬಿಟ್ರೆ ಏನು ಗತಿ ಅಂದ್ರೆ, ದುರ್ಯೋಧನ ಹೇಳ್ತಾನೆ, ಇವನಿಂದ ಬದುಕಿದ್ರೆ ಅರ್ಜುನ ಪ್ರಶ್ನೆ ಬರೋದು, ಇವನೇ ನಮ್ಮ ಕಥೆ ಬುಗಸ ಕಾಣಿಸ್ತಾ ಇದೆ ಈಗಾಗಲೇ, ಅದನ್ನು ಮೊದಲು ಬಿಟ್ಟುಬಿಡು ಮಾರಾಯ, ಅರ್ಜುನ ಏನಾರ ಮಾಡ್ಕೊಂಡು ಇವನಿಂದ ಬದುಕಿದ್ರೆ ಸಾಕಾಗಿದೆ ಅಂತ ಹೇಳಿದಾಗ ಕಣ್ಣನು ಅನ್ಕೊಂಡಂತೆ, ಆ ಕಣ್ಣನಿಗೂ ಸಾಕಷ್ಟು ಹೊಡೆದಿರ್ತಾನೆ, ಇವ್ರು ಹೇಳೋದು ನಿಜ ಅಂತ ಕಾಣಿಸ್ತಾ ಇದೆ, ಹೊಡೆದು ಬಿಡದೆ ವಾಸಿ ಅನ್ಕೊಂಡು ಶಕ್ತಿ ಆದ ತಗೊಂಡಂತೆ ಕೈಗೆ. ಸರಿ ಪ್ರಶ್ನೆ ಮಾಡಬಹುದು, ಕರ್ಣ ಇಷ್ಟು ದಿವಸ ಬಂದು ಯಾವ್ದಾದ್ರು ಒಂದು ಪ್ರಸಂಗದೊಳಗೆ ಅರ್ಜುನ ಮೇಲೆ ಶಕ್ತಿಯಾಯುಧ ಯಾಕೆ ಪ್ರಯೋಗ ಮಾಡಲಿಲ್ಲ, ಅರ್ಜುನ ಮೀಟ್ ಆಗಲಿಲ್ಲ, ಮೀಟ್ ಆಗಿ ಎಲ್ಲರೂ ಸ್ವಲ್ಪ ಮೀಟ್ ಆಗಿದ್ದಾರೆ, ಯಾಕೆ ಪ್ರಯೋಗ ಮಾಡಲಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಅದು ಹುಡುಕೊಂಡಾಗ ಮಾಡಬಹುದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ ಈ 14 ದಿವಸ ರಾತ್ರಿವರೆಗೂ ಕೂಡ ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರೆ ಒಂದು ಉತ್ತರ ಸ್ಪಷ್ಟ, ಮೊದಲ 10 ದಿವಸ ಪ್ರಯೋಗ ಮಾಡೋ ಚಾನ್ಸೇ ಇಲ್ಲ, ಅದು ಯುದ್ಧಕ್ಕೆ ಬಂದೇ ಇರಲಿಲ್ಲ, ಮೊದಲ 10 ದಿವಸ ಯುದ್ಧಕ್ಕೆ ಬಂದಿರಲಿಲ್ಲ, ಅದರಿಂದ ಯೋಚನೆ ಇಲ್ಲ. ಇನ್ನ 11, 12, 13 ಮೂರು ದಿವಸ ಮಾಡಕ್ಕಾಗಲಿಲ್ಲ, 14 ಸಾಯಂಕಾಲದವರೆಗೂ ಮಾಡಿಲ್ಲ, 8 ದಿವಸ ಯಾಕೆ ಸುಮ್ಮನೆ ಇದ್ದ, ಹೋಗಿಲ್ಲ ಅವನೇನೋ ಸುಮ್ಮನೆ ಇದ್ದ ಅಂತ ತಿಳ್ಕೊಂಬೋಣ. ದುರ್ಯೋಧನ ಯಾಕೆ ಸುಮ್ಮನೆ ಇದ್ದ, ಬಿಟ್ಬಿಡು ಮಾರಾಯ ಅಂತ ಬಿಡಿಸಿಬಿಟ್ಟಿದ್ರೆ ಅಂತ ಒಳ್ಳೆ ವೆಪನ್ ಇಟ್ಕೊಂಡು ಯಾಕೆ ಬಿಡಬೇಕಾಗಿತ್ತು ಅವನು, ಒಳ್ಳೆ ಪ್ರಶ್ನೆ ಇದು. ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ಅಂತಾನೆ ಮಹಾಭಾರತ ಅಂತ ಕರೆಯೋದು ಅದನ್ನು. ಸುಮ್ಮನೆ ಏನೋ ಸುಮ್ಮನೆ ಕೇಳ್ಕೊಂಡು ಹೋಗ್ರಿ ಎಂದ ಆಗೋಯ್ತು, ನಮ್ಮನೆ ತಲೆ ಕೆಡಿಸ್ತೀರಿ ಅಂತ ಕೇಳಬಾರದು. ಅವತ್ತಾಗ್ಬಿಟ್ಟು ನಮಗೇನು ಗೊತ್ತಾಗಲ್ಲ, ಸುಮ್ಮನೆ ಕತೆ ಕೇಳಿದ್ರೆ ಅಂತ ವೇದವ್ಯಾಸ ಹೇಳೋದಿಲ್ಲ, ಅದಕ್ಕೆಲ್ಲ ಕಾರಣ ಕೊಡ್ತಾರೆ. ಪ್ರತಿ ದಿವಸ ರಾತ್ರಿ ಮೀಟಿಂಗ್ ಮಾಡಿದಾಗ ಅವ್ರು ಅನ್ಕೋತಿದ್ರಂತೆ, ಕಾರಣ ನಾಳೆ ದಿವಸ ಮಹಾರಾಯನೇ ಬಿಡಬೇಡ, ಕಠೋ ಶಕ್ತಿ ಆಯುಧನ ಪ್ರಯೋಗ ಮಾಡಿಬಿಡು, ಅರ್ಜುನ ಕತೆ ಮುಗಿಸಿಬಿಡು ಅಂತ ಇದ್ರಂತೆ. ಕಾರಣ ಕೂಡ ಆಗಲಿ ಅಂತ ಒಪ್ಕೊಂಡ್ಬಿಡ್ತಿದ್ದಂತೆ. ಪ್ರತಿ ದಿವಸ ರಾತ್ರಿ ಮೀಟಿಂಗ್ ಅದೇ ವಿಷಯ, ಮುಖ್ಯ ವಿಷಯ ಅದೇನೆ. ಬೆಳಗ್ಗೆ ಆಗ್ತಿತ್ತಂತೆ ಯುದ್ಧಕ್ಕೆ ಹೋಗ್ತಿದ್ರಂತೆ, ಯುದ್ಧ ಸಾಯಂಕಾಲ ಮುಗಿಯೋವರೆಗೂ ಕೂಡ ವೇದವ್ಯಾಸರು ಬರೀತಾರೆ, ಯಾರಿಗೂ ಫ್ಲಾಶ್ ಆಗ್ತಿದ್ದಿಲ್ಲಂತೆ ಬಿಡಬೇಕು ಅಂತ ಹೇಳಿಬಿಟ್ಟು ಕಳ್ಳನೂ ಮರ್ತು ಬಿಡ್ತಿದ್ದಂತೆ. ಇದು ಆಶ್ಚರ್ಯ, ಎಂಥ ಪರಮಾತ್ಮನ ಮೋಹ ಇದು ಒಂದು. ಹೇಗೆ ಕವಿಸ್ತಾನೆ, ಯಾಕೆ ಹೀಗಾಗುತ್ತೆ ಅಂತ ಕೃಷ್ಣ ಹೇಳ್ತಾನೆ. ನೆನಪು ನನ್ನ ಕೈಯಲ್ಲಿದೆ ಅಂತ ಹೇಳ್ತಾನೆ ಪರಮಾತ್ಮ. ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ, ನಾವು ಯಾವ್ದು ಎಷ್ಟು ತಂದು ಕೊಡುತ್ತೋ ಮತ್ತೆ ಕೂತಿರ್ತೇವೆ, ಆಮೇಲೆ ಅಯ್ಯೋ ಇಂಥ ಕೆಲಸ ಆಗಿರುತ್ತಲ್ಲ ಅಂತ ಯಶೋಸತ್ ಅಂತೇ ನಾವೀಗ ಯಾವ್ದು ಒಳ್ಳೆ ಪ್ಲಾನ್ ಮಾಡಿ ಕೈ ಬಿಟ್ಟು ಬರ್ತು ಬಿಡ್ತಾನೆ ಎಷ್ಟೋ ಸಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮ ತನ್ನ ಶಕ್ತಿಯನ್ನು ತೋರಿಸ್ತಾನೆ. ನಮ್ಮದೇ ಬುದ್ಧಿ, ನಮ್ಮದೇ ತಲೆ, ನಮ್ಮದೇ ಮನಸ್ಸು, ಸ್ಮೃತಿ ಶಕ್ತಿ ನಮ್ಮ ಕೈಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಇದನ್ನು ನೋಡಿಯಾದ್ರೂ ದೇವರಿದ್ದಾರೆ ಅಂತ ಒಪ್ಪೋಗೋದಲ್ಲ ಮನುಷ್ಯ. ಯಾವ್ದಾದ್ರೂ ಒಂದು ಕಾರಣ ಇಲ್ಲದೆ ಹೋದ್ರೆ ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಹಿ ಕಾರ್ಯ ಬಕಾರಣಂ, ಒಂದು ಕಾರಣ ಇರಲೇಬೇಕು. ಆ ಕಾರಣ ಕಣ್ಣಿಗೆ ಕಾಣೋದು ಯಾವುದೂ ಅಲ್ಲ, ಅಂದಮೇಲೆ ಕಾಣದೇ ಇರೋ ಕಾರಣ ಅದಿನ್ಯಾರೂ ಅಲ್ಲ, ಸಾಕ್ಷಾತ್ ಭಗವಂತನೇ ಅದಕ್ಕೆ ಕಾರಣ ಅಂತ ತಿಳ್ಕೊಂಡ್ರೆ ಅವಾಗ ಅರ್ಥವಾಗ್ತದೆ. ಯೋಚನೆ ಮಾಡಿದ್ರಂತೆ ದಿವಸ ಬರಿತಾ ಇದ್ರು, ಅವತ್ತು ಮಾತ್ರ ನೆನಪಾಗದ ಕಾಲಕ್ಕೆ ನೆನಪಾಗಬೇಕಾ, ಮದ್ದು ಬರೆದು ಮಹಾರಾಯ ಹೊಡೆ ಅಂತ ಹೇಳಿದ ತಕ್ಷಣ ಕರ್ಣ ತಗೊಂಡಂತೆ ಶಕ್ತಿ ಆಯುಧವನ್ನ, ಅದು ಇಂದ್ರದೇವರು ಕೊಟ್ಟ ಶಕ್ತಿ ಆಯುಧ, ಹೊಡಿತು ಜೋರ ಹೊಡಿತಾ ಇದೆಯಂತೆ, ಮಿಂಚು ಬಂದ ಬರ್ತಾ ಇದೆ ಅಂತ. ಅಂಥ ಶಕ್ತಿ ಆಯುಧ ಅದು ಒಂದು ಘಟೋತ್ಕಥೆಯನ್ನು ನೋಡ್ತಾರೆ, ಎಲ್ಲರೂ ನೋಡ್ತಾರೆ ಘಟೋತ್ಕಥೆಗೆ ಆಪತ್ತಿದೆ ಅಂತ ಅಲ್ಲಿಗೆ ಗೊತ್ತಾಗುತ್ತೆ. ಕರ್ಣ ತಗೊಳ್ತಾನೆ, ಬರೀ ಶಕ್ತಿ ಆದ ಯಾರ ತಗೊಂಡು ಪ್ರಯೋಗ ಮಾಡಾಗಿಲ್ಲ, ಅದಕ್ಕೊಂದು ಇದ್ರದ್ದು ಸೀಕ್ರೆಟ್ ಕೋಡ್ ಇದ್ದಾಗಿರ್ತದೆ. ಅವ್ರಿಗೆ ಮಾತ್ರ ಬರೋದು, ಯಾರಿಗೆ ಕೊಟ್ಟದ್ದು ಅವರಷ್ಟೇ ಉಪಯೋಗಿಸಬೇಕೆ ಹೊರತು ಬೇರೆ ಉಪಯೋಗಕ್ಕೆ ಬರೋದಿಲ್ಲ. ಅದು ಉಳಿದವರು ಯಾರು ತಗೊಂಡು ಉಪಯೋಗಿಸಕ್ಕೆ ಸಾಧ್ಯತೆನೇ ಇರಲಿಲ್ಲ. ಕಾರಣ ಮಂತ್ರವನ್ನು ಹೇಳುತ್ತಾನೆ, ಘಟೋತ್ಕಚ ಆಕಾಶದಲ್ಲಿ ಯುದ್ಧ ಮಾಡ್ತಾ ಇದ್ದಂತೆ, ಅಷ್ಟೊತ್ತಿಗೆ ಆಕಾಶಕ್ಕೆ ಹಾರಿದ್ದಂತೆ. ಎರಡಕ್ಕೆ ಆಕಾಶ ಕಾಲಕ್ಕೆ ಎರಡು ಕಾರಣ, ಒಂದು ಶಕ್ತಿ ಇತ್ತು ಹಾರಿಬಿಟ್ಟ, ಖುಷಿಯಾಗಿತ್ತು ಸಣ್ಣ ಹೊರಗುಬಿಟ್ಟಿದ್ದೇನೆ ಅಂತ ಹೇಳಿಬಿಟ್ಟು ಕುಣಿದಾಡ್ತಾರಲ್ಲ, ಆಕಾಶದ ಹತ್ರ ಹಾರಿದ್ದ ಪಾಪ. ಅಲ್ಲಿದ್ದ ಸರಿಯ ಕರ್ಣ ಹೊಡೆದನಂತೆ, ಅವನ ಒಂದು ಮಿಂಚೋದ ಜೋರ ಹೋಗ್ತಾ ಇದೆ, ಎದೆಯನ್ನ ಸೀಳ್ಕೊಂಡು ಹಾಗೆ ಮುಂದೆ ಕಂಟಿನ್ಯೂ ಮಾಡ್ತದೆ ಜರ್ನಿನ. ಎಲ್ಲಿ ಗೊತ್ತ, ಇದು ಲೋಕ ವಾಪಸ್ ಹೋಗ್ಬಿಡ್ತಂತೆ. ಹಾಗೇನೆ ವಾಪಸ್ ಒಂದೇ ಸರ್ತಿ ಉಪಯೋಗಿಸೋದು ಅಷ್ಟೇ, ಅದನ್ನ ಪರ್ಮನೆಂಟ್ ಆಗಿ ಕೊಟ್ಟಿದ್ದಿಲ್ಲ, ಒಂದ್ ಸರ್ತಿ ಮಾತ್ರ ಉಪಯೋಗ ಕೊಟ್ಟಿರ್ತಾರೆ. ಹಾಗೆ ಮುಂದೆ ಎನ್ರೂಟ್ ಘಟೋತ್ಕದನ ಎದೆ ಸೀಳ್ಕೊಂಡು ಮುಂದೆ ಹೋಗ್ಬಿಡ್ತಂತೆ. ಘಟೋತ್ಕದನ ಎದೆ ಸೀಳೋಗಿದೆ, ಇದೇನು ಉಳಿಯೋ ಚಾನ್ಸೇ ಇಲ್ಲ, ಅಲ್ಲಿಂದ ಬೀಳ್ತಾ ಇದ್ದಾನೆ. ಆಗ ಭೀಮಸೇನ ಹೇಳಿದನಂತೆ, ಮಗನೇ ಹಾಗೂ ಬೀಳ್ತಿದ್ದೆ, ಸುಮ್ಮನೆ ಬಿಡಬೇಡ, ನಿಮ್ ದೇಹ ದೊಡ್ಡದಾಗಿ ಬೆಳೆಸಿಬಿಡು ಅಂತ ಹೇಳಿದನು. ದೊಡ್ಡದ ದೇಹ ಬೆಳೆಸಿಬಿಡು, ದುರ್ಯೋಧನ ಸೈನಿಕರವೇ ಬೇಡು ಅಂತ ಹೇಳಿದನು. ದುರ್ಯೋಧನ ಸೈನಿಕರ ಮೇಲೆ ಘಟೋತ್ಕಜ ಹಾಗೆ ಬಿದ್ದರಂತೆ, ದೊಡ್ಡ ದೇಹ ತಗೊಂಡ್ಬಿಟ್ಟಂತೆ ಸಾಯ್ಬೇಕಾದ್ರೆ ಅವನು. ದುರ್ಯೋಧನ ಸೈನಿಕರ ಬಿದ್ದರೆ ಒಂದು ಅಕ್ಷೋಳ ಸೇನೆ ಸತ್ತು ಹೋಗುತ್ತಂತೆ, ಹಾಗೆ ಬಿದ್ದಂತೆ ಲೆಕ್ಕ ಹಾಕಿ. ಅದರ ಸಾಯ್ಬೇಕಾದ್ರೆ ಪರಾಕ್ರಮ ತೋರಿಸಿದಂತಹ ವ್ಯಕ್ತಿ ಘಟೋತ್ಕಜ, ಅದು ಸ್ಫೂರ್ತಿ ಕೊಟ್ಟಿದ್ದು ಭೀಮಸೇನ. ಅಂದ್ರೆ ಇಂಥ ಸಾಯ್ಬೇಕಾದ್ರೆ ಇಂಥ ಕೆಲಸ ಮಾಡ್ತಾನೆ, ಎಷ್ಟು ಸಾಮರ್ಥ್ಯ ಇರಬೇಕು. ಅಂತ ಕಾಲದಲ್ಲೂ ಕೂಡ ಇವತ್ತು ಎಷ್ಟೋದ ರಿಟೈರ್ ಆದ್ಮೇಲೆ ಮೆಲ್ ಮೂಲೆ ಕೂತ್ಬಿಟ್ಟಿದೆ, ದೇವ್ರ ಪೂಜೆ ಬಿಟ್ಟು ಕೂತ್ಬಿಟ್ಟಿರ್ತಾರೆ. ಸಾಯ್ಬೇಕಾದ್ರೂ ದೇವಸ್ಮರಣೆ ಮಾಡ್ತಾ ವಿವೇಕ ಕೊಟ್ಟಿದ್ದಕ್ಕೆ ಭೀಮಸೇನ ಅರ್ಥ ಮಾಡಿಕೊಂಡ್ರೆ, ಎಂಥ ತಂದೆ ಎಂಥ ಮಗ ಅಂತ ಸ್ಫೂರ್ತಿ ಕೊಡಬೇಕು. ಅದು ನಿಜವಾದ ಜಾಣತನ ಅಂದ್ರೆ ಅದು ಆಶ್ಚರ್ಯ. ಆಚಾರ್ಯ ಹೇಳ್ತಾರೆ, ಏಕಾದಶಾದಿ ಉಪವಾಸಗಳನ್ನ ಪ್ರಾಣೇ ಕಂಠಗತ ಇರಪಿ, ಶತ್ರು ಬಿಡಬೇಡಿ ಅಂತ ಹೇಳ್ತಾರೆ. ನಾವು ಶತ್ರು ಮಾಡೋದಿಲ್ಲ ಅಂತ ನಿಮ್ ತಂಚ ಜನಗಳು, ಶತ್ರು ಬಿಡಬೇಡಿ ಅಂತ ಅವ್ರು ಹೇಳ್ತಾರೆ. ಶತ್ರು ಮಾಡೋದಿಲ್ಲ ಅಂತ ಇವರು ಹೇಳಿದ್ರೆ ಏನ್ ಮಾಡಬೇಕೀಗ? ಆ ಘಟೋತ್ಕಚ ಬಿದ್ದನಂತೆ, ಆ ಕ್ಷಣದಲ್ಲಿ ಏನಾಗಿದೆ, ಧರ್ಮರಾಜ ಭಾರಿ ದುಃಖ ಪಡ್ತಾನೆ. ದುರ್ಯೋಧನಾಜ ಕುಣಿದಾಡ್ತಾ ಇದ್ದಾರೆ, ಆದ್ರೆ ಅತಿ ಹೆಚ್ಚು ಯಾರು ಕುಣಿದ್ರು ಗೊತ್ತೇನಾಗ, ಕೃಷ್ಣ ಕುಣಿತಿದ್ದಾರೆ ಅಂತ ಇದು ಆಶ್ಚರ್ಯ. ತದಾ ನನರ್ಥ ಕೇಶವ ಸಮಾಶ್ಲಿಷ್ಯ ಫಲ್ಗುಣಂ, ಕೃಷ್ಣ ಜೋರ ಕುಣಿತಿದ್ದಾರೆ ಅಂತ ಅರ್ಜುನ ಆಲಿಂಗನ ಮಾಡ್ಕೊಂಡ್ಬಿಟ್ಟನಂತೆ. ಅರ್ಜುನ ಏನೋ ಒಂಥರ ಆಗಿಬಿಟ್ಟಿದೆ ಪಾಪ, ಸುಮ್ಮನೆ ಅರ್ಜುನ ಡಲ್ಲ ಕುತ್ಕೊಂಡು ಬಿಟ್ಟಂತೆ. ಹೇಳ್ತಾನೆ ಕೃಷ್ಣ, ಏನಿದು ಸತ್ತಿರೋದು ಯಾರು ಗೊತ್ತಾ? ಘಟೋತ್ಕಚ. ಅದು ಯಾರ ಮಗ? ಭೀಮನ ಮಗ. ನಮ್ಮ ಮಕ್ಕಳಲ್ಲೇ ಅತ್ಯಂತ ಹಿರಿಯರು, ಮೊದಲು ಹುಟ್ಟಿದವನು ಸೀನಿಯರ್ ಆಗಿರೋ ಸೀನಿಯರ್ ಮೋಸ್ಟ್ ಅಂದ್ರೆ ಘಟೋತ್ಕಜ. ನಮ್ಮ ಮಕ್ಕಳಲ್ಲಿ ಅತ್ಯಂತ ದೊಡ್ಡ ಮಗ ಸತ್ತಿದ್ದಾನೆ, ಭೀಮನಿಗೆ ಅತ್ಯಂತ ಪ್ರಿಯ, ನಮಗೆಲ್ಲರಿಗೂ ಪೂಜ್ಯ. ಅಂಥವನ ಹಿರಿಯ ಮಗ ಸತ್ತ ಕಾಲಕ್ಕೆ, ವಂಶದ ಹಿರಿಯ ಮಗ ಸತ್ತ ಕಾಲಕ್ಕೆ ಹೀಗೆ ಕುಣಿದಾಡ್ತಾ ಇದ್ದೀಯಲ್ಲ, ನಾನೇನು ಉತ್ತರ ಕೊಡ್ಲಿ? ನನಗೆ ಬಹಳ ದುಃಖ ಆಗತ್ತೆ ಅಂತ ಅರ್ಜುನ ಅಂದನಂತೆ. ಆಗ ಕೃಷ್ಣ ಹೇಳ್ತಾನೆ, ಅರ್ಜುನ ನಾನು ಕುಣಿತಿರೋದು ಘಟೋತ್ಕಜ ಸತ್ತ ಅಲ್ಲ ಅಂತ ಹೇಳ್ತಾ, ಸತ್ತ ಅಂತ ಕುಣಿತಾ ಇಲ್ಲ, ನಾನೀಗ ಬೇರೆ ಕಾರಣ ಕುಣಿತೇನೆ ಅಂತ ಹೇಳಿದನಂತೆ. ಏನು ಅಂತ ಕೇಳಿದ್ರೆ, ನೀನು ಬದುಕಿದೆಯಲ್ಲ ಅದಕ್ಕೆ ಕುಣಿತೇನೆ ಅಂತ ಹೇಳಿದ್ನಂತೆ. ನೀನು ಬದುಕಿದೆಯಲ್ಲ, ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು, ನೀನು ಸಾಯ್ಬೇಕಾಗಿತ್ತು. ಯಯ ಅರ್ಜುನೋ ನಿಹಂತವ್ಯ ತಯ ಘಟೋತ್ಕಜ ಹತಃ, ಯಾರಿಂದ ನೀನು ಸಾಯ್ಬೇಕಾಗಿತ್ತು ಅದರಿಂದ ಘಟೋತ್ಕಜ ಸತ್ತ ಅಂತ ಕೇಳಿದ್ರೆ, ನೀನು ಬದುಕಿದೆ ಅಂತ ನಾನು ಕುಣಿತಾ ಇದ್ದೇನೆ ಅಂತ. ಕೃಷ್ಣ ಏನು ಕುಣಿಬೇಕಾಗಿದೆ ಈ ಮಧ್ಯೆ, ಅವನೇನು ಬೈ ಚಾನ್ಸ್ ಆಗಬೇಕಾಗಿದೆ, ಎಲ್ಲ ತಂದೆ ಪ್ಲಾನು. ಹಾಗೆ ಮಾಡ್ತಾನೆ, ಲೋಕಕ್ಕೆ ತೋರಿಸ್ತಾನೆ ತನ್ನ ಭಕ್ತರ ಅಭ್ಯುದಯ ಅಂದ್ರೆ ತನ್ನ ಅಭ್ಯುದಯ ಅಂತ ದೇವರು ಕುಣಿತಾನಂತ. ತನ್ನ ಭಕ್ತರಿಗೆ ಕಲ್ಯಾಣವಾದರೆ ತನಗೆ ಕಲ್ಯಾಣವಾದ ಪರಮಾತ್ಮ ಆನಂದ ಪಡ್ತಾನಂತೆ. ಪರಮಾತ್ಮ ನಿತ್ಯಪೂರ್ಣ ಸದಾನಂದ, ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಆದ್ರೆ ಲೋಕಕ್ಕಾಗಿ ತೋರಿಸ್ತಾನೆ ಕೃಷ್ಣ, ನಮಗೆ ಒಳ್ಳೇದಾದಾಗ ದೇವರು ಕುಣಿತಾನೆ ಅಂದ ಮೇಲೆ ದೇವರ ಉತ್ಸವಕ್ಕೆ ನಾವೆಷ್ಟು ಕುಣಿಬೇಕು ಅಂತ ತೋರಿಸ್ಕೊಡ್ತಾನಷ್ಟೇ. ದೇವರ ಉತ್ಸವ ಅಂತ ಸಂಭ್ರಮ ಪಡಬೇಕೇ ಹೊರತು ಬೇರೆ ಅಲ್ಲ. ಹಾಗೆ ಯಥಾ ಪ್ರಕಾರ ಧರ್ಮರಾಜ ಗೋಳಾಡ್ತಾ ಇದ್ದಾನೆ, ಅರ್ಜುನ ಗೋಳಾಡ್ತಾನೆ, ಧರ್ಮರಾಜ ಗೋಳಾಡ್ತಾನೆ, ಎಲ್ಲರೂ ಗೋಳಾಡ್ತಾರೆ. ಗೋಳಾಡದೇ ಇದ್ದ ಒಬ್ಬೊಬ್ಬ ವ್ಯಕ್ತಿ ಅಂದ್ರೆ ಭೀಮಸೇನ ಮಾತ್ರ ಅಳ್ಳಿಲ್ಲ ಅಂತ. ಇದು ಬಹಳ ಮ್ಯಾಜಿಕ್ ಇತ್ತು. ಭೀಮಸೇನ ಮಾತ್ರ ಅಳ್ಳಿಲ್ಲ, ಯಾಕೆ ಆನಂದ ತೀರ್ಥ ಅಂತ ಅದಕ್ಕೆ ಕರೆಯೋದು. ಆ ಕಾಲಕ್ಕೂ ಅಳ್ಳಿಲ್ವಲ್ಲ, ಎಂತ ಆಶ್ಚರ್ಯ ಇದು. ಅರ್ಜುನ ಗೀತೆಯನ್ನು ಕೇಳಿದ್ರು ಕೂಡ ಅಭಿಮನ್ಯು ಸತ್ತಾಗ ದುಃಖ ತಡ್ಕೊಳಕಾಗಲಿಲ್ಲ, ಆದ್ರೆ ಭೀಮಸೇನ ಗೀತೆ ಕೇಳಿದರೆ ಮಗ ಸತ್ ದುಃಖ ತಡ್ಕೊತಾನೆ ಅಂದ ಮೇಲೆ ಯಾರು ಗ್ರೇಟ್ ಅಂತ ಗೊತ್ತಾಗ್ತದೆ. ಅಂದ್ರೆ ಭೀಮಸೇನ ಸಹಜವಾಗಿ ವಿದ್ವಾಂಸ, ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯ ಮೊದಲನೇ ಶ್ಲೋಕ ಉಪದೇಶಿಸಿದ್ದೇನೆ, ತಮುಮಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ಸೇನೆಯೋರ್ ಉಭಯೋರ್ ಮಧ್ಯೆ ಅಂತ ಹೇಳಿದ ಮೇಲೆ ವಿಷೀದಂತಮಿದಂ ವಚಃ ಶ್ರೀ ಭಗವಾನ್ ವಾಚ. ಅರ್ಜುನ ಅಳುತ್ತಾ ಇದೆಯಲ್ಲ, ಏನಿದೆ ಲೆಕ್ಕನೆಂದು. ಅಶೋಚಾದನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾ. ಏನಿವೆಲ್ಲ ಅಳ್ತಾ ಇರೋದು ನಿನೀಗ, ಪಂಡಿತರಾದವರು ಸಾಲು ಒಳಗಿಲ್ಲ ಅಂತ ಹೇಳ್ತಾರೆ. ಸತ್ತವನು ಕಂಡ್ರೆ ಅಳೋದಿಲ್ಲ, ಸಾಲ ಕೊಟ್ಟವನು ಕಂಡ್ರೆ ಅಳೋದಿಲ್ಲ, ಏನ್ ಅಳತಾ ಇದ್ದೆ ಅಂತ ಕೃಷ್ಣ ಬೈದಿರ್ತಾನೆ ಅರ್ಜುನನನ್ನ. ಯುದ್ಧ ಪ್ರಾರಂಭ ಮಾಡಬೇಕಾದ್ರೆ ಇನ್ನು ಯಾರು ಸತ್ತಿಲ್ಲಾಗ ಮುಂದೆ ಸಾಯ್ತಾರಲ್ಲ ಅಂತ ಅರ್ಜುನ ಅಡ್ವಾನ್ಸ್ ಆಗಿ ಅಳ್ತಿರ್ತಾನೆ. ಆಗ್ಲೇನೆ ಕೃಷ್ಣ ಹೇಳ್ತಾನೆ, ಹಾಗೆ ಅಳಬಾರದು ಅರ್ಜುನ ಅಂತ ಹೇಳಿರ್ತಾನೆ. ಯಾರು ಅಳ್ತಾರೋ ಅವರು ಪಂಡಿತಾರಲ್ಲ. ಗತಾಸೂನ್ ಅಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ಮತ್ತು ಪಾಂಡಿತ್ಯ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ದುರ್ದು ಭಾವಗಳಿಂದ ಪಾಂಡಿತ್ಯ ಗೊತ್ತಾಗೋದಿಲ್ಲ, ಅವ್ರ ಬಿಹೇವಿಯರಿಂದ ಪಾಂಡಿತ್ಯ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅವ್ರ ಬಿಹೇವಿಯರ್ ನೋಡಬೇಕು, ಅದರಿಂದ ಅವ್ನು ಪಂಡಿತನ ಹೌದಲ್ಲ ಅಂತ ಗೊತ್ತಾಗ್ತಾ ಇದೆ. ಹಳ್ಳಿಯವ್ರ ಬೈತಾರೆ ಎಷ್ಟು ಸಲ, ಎಜಿಕೆ ಏನು ಓದ್ದವ್ರ ಕಂಡ ಕಾಣ್ತಿರಲ್ರಿ ಅಂತ ಹೇಳ್ತಾರೆ. ಓದ್ದಕೊಂಡ ಕಾಣ್ತೀರಿ, ಮೋಸ ಮಾಡ್ತಿರಲ್ಲ, ಅಲ್ಲಿ ಸರ್ಟಿಫಿಕೇಟ್ ಬಿ ಎ ಫಸ್ಟ್ ಕ್ಲಾಸ್ ಅಲ್ಲಿ ನೋಡೋದಿಲ್ಲ. ಈಗ ನಿಮ್ಗೆ ಸಂಸ್ಕೃತಿ ಮೇಲೆ ಏನು ಓದಿರೋದೇನಿದೆ ಈಗ ಅಂತಾರಲ್ಲ ಆ ಥರ. ಅವನ ಓದು ಅದು ಸಂಸ್ಕೃತಿಯಲ್ಲಿ ಕಾಣಬೇಕು, ನಡವಳಿಕೆಯಲ್ಲಿ ಕಾಣಬೇಕು. ಇವತ್ತು ವಿದ್ವಾಂಸನ ವಿದ್ವತ್ ಎಲ್ಲಿ ಕಾಣಬೇಕು ಅಂದ್ರೆ ಅಳಬಾರದು ಅವನು ವಿದ್ವಾಂಸ ಅಂತ ಕರೀತಾ. ಯಾವನ ಅಳುತ್ತಾನೋ ಅವನು ವಿದ್ವಾಂಸನಲ್ಲ. ಅರ್ಜುನ ವಿದ್ವಾಂಸನಲ್ಲ ಅಳತಾ ಇದ್ದೀನಿ ನೋಡು ಅಂತ ಕೃಷ್ಣ ಹೇಳ್ತಾನೆ. ಇವತ್ತು ಯಾರು ಅಳ್ಳಿಲ್ಲ, ಭೂಮಿಸೇನೆ ಅಳ್ಳಿಲ್ಲ, ಅದೇನು ಮುಂದೆ ಸಾಯ್ತಾರೆ ಅಂತ ಅರ್ಜುನ ಹತ್ರ ಮಗ ಸತ್ವೇನು ಭೂಮಿಸೇನೆ ಹತ್ತಿಲ್ಲ ಅಂದ ಮೇಲೆ ಪಾಂಡಿತ್ಯೇಚ ಪಟುತ್ವೇಚ ಸೂರತ್ತೇಪಿ ಬಲೇಪಿ ಚ ಭೀಮಸೇನ ಸಮೋ ನಾಸ್ತಿ ಸೇನೆಯೋರ್ ಉಭಯೋರಪಿ. ಅಂದ್ರೆ ಯಾವ ಕಾಲಕ್ಕೂ ಅಳ್ಳಿಲ್ಲ ಅಂತ ಕೇಳಿದ್ರೆ ಎಂಥ ಪರಾಕ್ರಮ. ಅಭಿಮನ್ಯು ಸತ್ತಾಗಳ್ಳಿಲ್ಲ, ಘಟೋಧ ಸತ್ತಾಗಳ್ಳಿಲ್ಲ, ಯಾರು ಸತ್ತ ಇಡೀ ಮಹಾಭಾರತ ಓದಿ ನೋಡಿಬೇಕಾದ್ರೆ ಒಂದು ಸಲವೂ ಭೀಮಸೇನೆ ಹತ್ತಿಲ್ಲ, ಒಂದು ಸಲವೂ ಕೈರಾಗೋದಿಲ್ಲ ಅಂತ ಹೇಳಿಲ್ಲ. ಅರ್ಜುನ ಎಷ್ಟು ಧರ್ಮರಾಜ ಎಷ್ಟು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ನಿಜವಾದ ಆನಂದ ತೀರ್ಥ ಯಾರು ಅಂದ್ರೆ ಭೀಮಸೇನೇ. ಅಲ್ಲಿ ಆನಂದವಾಗಿದ್ದಕ್ಕೇನೆ ಆನಂದ ತೀರ್ಥ ಅಂತ ಇಲ್ಲಿ ಅವತಾರ ಮಾಡಿ ಬಂದಿದ್ದು. ಆಗ ಅವರ ಹಿರಿಮೆ ಏನು ಅಂತ ಗೊತ್ತಾಗ್ತದೆ. ಅಂಥವ್ರ ಮತ ಅಂದ್ರೆ ನಮ್ಗೆ ವಿಶ್ವಾಸ ಬರ್ತದ. ಅವರು ಅತ್ಕೋತ ಹೇಳಿದ್ರು, ಸ್ವಾಮಿ ನಿಮ್ಮ ನೀವೇ ಇಟ್ಕೊಂಡ್ರಿ ಅಂತ ಹೇಳ್ತಾರೆ. ಡಾಕ್ಟರ್ ಕೆಮಿಕೋತ್ ಔಷಧಿ ಕೊಟ್ರೆ ಡಾಕ್ಟರ್ ನೀವೇ ಕೆಮ್ತೀರಿ, ನಮ್ಕೆನ್ನೇ ಓಡಾಡ್ತೀರಿ ಅಂತ ಹೇಳ್ತಾರಲ್ಲ ಆತರ. ಇವತ್ತು ಭೀಮಸೇನ ಅಂತ ಹೇಳಿದ್ರೆ ಅದು ಭೀಮಸೇನ ವೈಶಿಷ್ಟ್ಯ. ಸದಾಕಾಲ ಹುಟ್ಟಿದಾಗಿನಿಂದ ಹಿಡಿದು ಯಾವ ಕ್ಷಣದಲ್ಲಿ ಬೇಕಾದ ನೋಡಿ, ಪರ್ಫೆಕ್ಷನ್ ಅಂದ್ರೆ ಪರ್ಫೆಕ್ಷನ್, ಅದಕ್ಕೆ ಪೂರ್ಣ ಅಂತ ಕರೀತಾರೆ. ಪೂರ್ಣ ಪ್ರಜ್ಞ, ಪೂರ್ಣಾನಂದ, ಪೂರ್ಣ ಬಲ. ಇನ್ನು ವಿಮರ್ಶೆ ಯಾರೋ ಇವತ್ತು ಮಹಾಭಾರತನ ಮೆದುರಿಗಿದೆ, ಸಂಸ್ಕೃತ ಮಹಾಭಾರತನೇ ಇದೆ, ಅದು ಸರಿಯಾಗಿ ಓದ್ಕೊಂಡ್ರೆ ಭೀಮನ ಹಿರಿಮೆ ಎದ್ದು ಕಾಣುತ್ತೆ ಅಂತ ಮರಿಬಾರದು. ಧರ್ಮರಾಜ ಅಳ್ತಾ ಕೂತ, ವೇದವ್ಯಾಸರು ಬಂದ್ರಂತೆ. ಅಭಿಮನ್ಯು ಸತ್ತಾಗಲೂ ವೇದವ್ಯಾಸರು ಬಂದರು. ನಿನ್ ಮನೆ ನೋಡಿದ್ದೇವ, ಅಲ್ಲಿ ಯಾರು ಸಾಯೋದಿಲ್ಲ ಅಂತ ಯಾಕೆ ಕಡ್ತೇ, ಎಲ್ಲರೂ ಸತ್ತೇ ಸಾಯ್ತಾರೆ ಅಂತ ಸಮಾಧಾನ ಮಾಡಿದ್ರಲ್ಲ, ಮತ್ತೆ ಬಂದರು. ಧರ್ಮರಾಜ ಎಂಥವನು, ಸತ್ತವರಿಬ್ಬರು ತಮ್ಮನ ಮಕ್ಕಳು, ತಾನು ಅಳ್ತಾ ಕೊಡ್ತಾನೆ. ಅಭಿಮನ್ಯು ಅರ್ಜುನನ ಮಗ, ಕಟೋತ್ಕಜ ಭೀಮನ ಮಗ, ಭಾರಿ ಅತ್ತಿದ್ದು ಧರ್ಮರಾಜ ಅಂತ ಕೇಳಿದರೆ ಆತನ ಬಗ್ಗೆ ಒಂದು ನಮಗೆ ಅಪ್ರಿಷಿಯೇಟ್ ಮಾಡಬೇಕು. ತನ್ನ ಇನ್ನೊಬ್ಬರ ಮಕ್ಕಳನ್ನು ತನ್ನ ಮಕ್ಕಳಂತೆ ಕಾಣ್ತಾನಲ್ಲ, ಎಂತ ವಿಶಾಲ ಹೃದಯ, ಅದನ್ನು ಕೊಂಡಾಡಬೇಕು. ಆದರೆ ಅಳುತ್ತಾನೆ, ಆದ್ದರಿಂದ ಆತನಲ್ಲಿ ಇವರ ಮಟ್ಟದ ಜ್ಞಾನ ಇಲ್ಲ ಅಂತ ಅದಕ್ಕೆ ಆಶ್ಚರ್ಯನೂ ಪಡಬೇಕು. ಎರಡು ಕ್ಲಬ್ ಆಗಿದೆ ಅದರೊಳಗೆ. ಆಗ ವೇದವ್ಯಾಸರು ಬಂದು ಮತ್ತೆ ಸಮಾಧಾನ ಮಾಡಿದ್ರಂತೆ. ಅವ್ರು ನೋಡಿ, ಅಭಿಮನ್ಯು ಸತ್ತಾಗ ಸಂಜೆ ಆಗಿತ್ತು, ಈ ಸಹ ಮಧ್ಯರಾತ್ರಿ ಆಗಿ ಬರಬೇಕಾ ಮತ್ತೆ ಅವರು? ವೇದವ್ಯಾಸರು ಮಧ್ಯರಾತ್ರಿ ಬೇಕಾದ್ರೂ ಬರ್ತಾರೆ, ಸಾಯಂಕಾಲ ಬೇಕಾದ್ರೂ ಬರ್ತಾರೆ. ನಾ ಕರೆದವರು ಎಂದು ಬರದೇ ಇಲ್ಲ. ಆದ್ದರಿಂದ ವೇದವ್ಯಾಸರಿ ಟೈಮಿಂಗ್ಸ್ ಅಂತ ಇಲ್ಲ, ಯಾವ್ಯಾಕಾರು ಬರ್ತಾರೆ. ನಮಗೆ ವೇದವ್ಯಾಸರು ಕಾಣೋದಿಲ್ಲ, ಅವ್ರ ಗ್ರಂಥ ಇದೆಯಲ್ಲ, ದುಃಖದ ಓದಿ ಮನಸ್ಸು ಸಮಾಧಾನ ಆಗುತ್ತೆ ಅಂತ ಹೇಳ್ತಾರೆ. ವಿಷ್ಣು ಸಹಸ್ರ ಪಾರಾಯಣ ಮಾಡಿ, ಗೀತಾ ಓದಿ, ಭಾಗವತ ಓದಿ, ಎಂತ ದುಃಖದಲ್ಲೂ ಮನಸ್ಸಿಗೆ ನೆಮ್ಮದಿ ಸಿಕ್ಕಿಬಿಡುತ್ತೆ. ವೇದವ್ಯಾಸರು ಡೈರೆಕ್ಟ್ ಮಾತಾಡಿ ಆತನ ದುಃಖವನ್ನು ಕಳೆದರು, ನಮಗೆ ಗ್ರಂಥದ ಮೂಲಕ ಮಾತಾಡ್ತಾ ದುಃಖವನ್ನು ಕಳೀತಾರೆ. ಆದ್ದರಿಂದ ವೇದವ್ಯಾಸರು ಅಂದ್ರೆ ದುಃಖ ಹೋಗಲಾಡಿಸುವವರು ಅಂತಾಯ್ತು. ಅದಕ್ಕೆ ದೇವರನ್ನ ವಿಶೋಕ ಶೋಕನಾಶನಃ, ವಿಷ್ಣು ಸಹಸ್ರನಾಮದಲ್ಲಿ ಎರಡು ಪದ ಇದೆ. ವಿಶೋಕ ಶೋಕ ಇಲ್ಲದವನು, ಅವನಿಗೆ ದುಃಖ ಇಲ್ಲ. ಸರಿ, ನಮಗೆ ಶೋಕನಾಶನಃ, ನಮ್ಮ ದುಃಖ ನಾಶ ಮಾಡ್ತಾನೆ. ಅವರಿಗೆ ದುಡ್ಡಿದೆ, ನಮಗೆ ಕೊಡೋದಿಲ್ಲ, ಉದ್ಯೋಗ ಇಲ್ಲ, ನಮಗೆ ಕೊಡ್ತಾರೆ ಅವರಿಗೆ, ಆ ಗ್ರೇಟ್ ಅಂತ ಆಗ್ತಾರೆ. ಅವನಿಗೆ ಶೋಕ ಇಲ್ಲ, ನಮಗೆ ಶೋಕವನ್ನು ನಾಶ ಮಾಡ್ತಾರೆ. ಇನ್ನೊಂದು ಪದ ಅಶೋಕ, ತಾರಣ, ತಾರಹ, ಶೌರ, ಶೌರಿ, ಗಣೇಶ್ವರ. ಅಶೋಕ ಅಂದ್ರೂ ಅದೇ, ವಿಶೋಕ ಅಂದ್ರೂ ಅದೇ. ಶೋಕ ಇಲ್ಲದವನು, ಯಾವ ಕಾಲಕ್ಕೂ ದುಃಖದ ಹೆಸರಿಲ್ಲದವನು ಪರಮಾತ್ಮ. ಜೊತೆಗೆ ಆನಂದೋ ನಂದನೋ ನಂದ ಸತ್ಯಧರ್ಮ ತ್ರಿವಿಕ್ರಮ. ಇದು ಭಗವಂತನ ಮಹಿಮೆ, ಅದನ್ನಲ್ಲಿ ವರ್ಣಿಸ್ತಾ ಇದ್ದಾರೆ. ಅವರು ಅನೇಕ ಕಥೆಗಳು ಹೇಳ್ತಾರೆ, ಯಾರು ಸತ್ತಿಲ್ಲ ಧರ್ಮರಾಜ ನೋಡು ಅಂತೆಲ್ಲ ಹೇಳ್ತಾ ಬರ್ತಾರೆ. ಹಾಗೆ ಹೇಳ್ತಾರೆ, ಅಭಿಮನ್ಯು ಸತ್ತ ಅಂತ, ಘಟೋತ್ಕಜ ಸತ್ತ ಅಂತ ಅಳಬಾರದು. ಅವ್ರ ಸತ್ಯದಕ್ಕೆ ಸಂತೋಷ ಪಡಬೇಕು ಮನುಷ್ಯ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ, ಅವ್ರ ಶತ್ರು ಹೇಗೆ ಸಾಯಬೇಕು ಹಾಗೆ ಶತ್ರು. ಜ್ಞಾನಿ ಸಾಯೋದು ಎರಡು ರೀತಿಯಲ್ಲಿ, ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್. ರಾಘವೇಂದ್ರ ಸ್ವಾಮಿಗಳಂತೆ, ವಾದಿರಾಜ ಸ್ವಾಮಿಗಳಂತೆ ವೃಂದಾವನ ಪ್ರವೇಶ ಮಾಡ್ತಾ ನಗನಗತಾ ಸಾಯೋದು ಒಂದು ಮುಖ, ಧ್ಯಾನ ಮಾಡ್ತಾ ಮಾಡ್ತಾ. ಇನ್ನೊಂದು ಶಸ್ತ್ರಾಸ್ತ್ರ ಹೇಳಿದ ಸಾಯೋದು ಇನ್ನೊಂದು ಮುಖ. ಕ್ಷತ್ರಿಯನಾದವನಿಗೆ ಶಸ್ತ್ರಾಸ್ತ್ರದ ಮರಣ ಅಂದರೆ ಅದಕ್ಕಿಂತ ದೊಡ್ಡ ಮರಣ ಇಲ್ಲ. ಅಭಿಮನ್ಯು ಹಾಗೆ ಸತ್ತಿದ್ದಾನೆ, ಘಟೋತ್ಕಚ ಹೀಗೆ ಸತ್ತಿದ್ದಾನೆ, ನೀ ಯಾಕೆ ದುಃಖ ಪಡಬೇಕು ಇದರಿಂದ? ಯೋಚನೆ ಮಾಡೋ ಕಾರಣ ಇಲ್ಲ. ನಾನು ಹೇಳ್ತೇನೆ, ಅವ್ರು ಹೇಳ್ತಾರೆ ವೇದವ್ಯಾಸ ದೇವರು, ಇಲ್ಲ ಯುದ್ಧದಲ್ಲಿ ಗೆಲ್ಲಬೇಕು, ಇಲ್ಲದೆ ಹೋದರೆ ಅಭಿಮನ್ಯು ಘಟೋತ್ಕಚ ಸತ್ತ ಸಾಯ್ಬೇಕು. ಅದ್ರ ಬಂದು ಬರೀ ಸಾಯ್ತಾರಲ್ಲ ಅವ್ರನ್ನ ಕಂಡು ಹೇಳಬೇಕೆ ಹೊರತು ಹೀ ಸತ್ತವನ್ನ ಕಂಡು ಹೇಳಬಾರ್ದು ಅಂತ ಹೇಳ್ತಾರೆ. ಸುಮ್ಸುಮ್ನ ಸಾಯರನ್ನ ಕಂಡು ಹೇಳಬೇಕೆ ಹೊರತು ಈ ರೀತಿ ಸಾಯರನ್ನ ಹೇಳಬಾರದು. ಇಸ್ಪೇಟ್ಕೊಂಡು ಆಡಿ ಸತ್ತ, ಕ್ಲಬ್ ನಲ್ಲಿ ಸತ್ತ, ಹೆಂಡ ಕೊಡು ಸತ್ತ, ಅಯ್ಯೋ ಪಾಪ ಇಷ್ಟ ಅಂತ ಹೇಳಬೇಕದು. ಆದ್ರೆ ಒಳ್ಳೆ ತಿರುಪತಿ ಹೋಗಿ ದೇವ್ರ ದರ್ಶನ ಮಾಡಿ ಸತ್ತ, ಯಾವಾಗ ಸಾಯ್ಬೇಕು? ಒಳ್ಳೆ ಕೆಲಸ ಮಾಡಿ ಸತ್ತ ಅಲ್ಲ, ಮತ್ತೆ ಯೋಚನೆ ಮಾಡಬೇಕು. ಮತ್ತೆ ಬದರಿ ಯಾತ್ರೆ ಮುಗಿಸೋಣ ಸತ್ತ, ಎಷ್ಟು ಖುಷಿ ಪಡ್ತಾರ ಮನುಷ್ಯ. ಸಾವಂತೂ ತಪ್ಪಿದ್ದಲ್ವೋ, ಒಳ್ಳೆ ರೀತಿ ಸಾಯ್ಬೇಕಷ್ಟೇ ಹೊರತು ಬೇರೆ ರೀತಿ ಅಲ್ಲ. ಆದ್ರಿಂದ ಅಳಬೇಕಾದ ಕಾರಣ ಇಲ್ಲ. ಕೃಷ್ಣ ಗೀತೆಯಲ್ಲಿ ನೀನು ಅಳಬಾರದು ಅಂತ ಅರ್ಜುನಿಗೆ ಏನ್ ಹೇಳಿರ್ತಾರೋ ಅಲ್ಲಿ ವೇದವ್ಯಾಸರು ಇಲ್ಲಿ ಹಾಗೆ ಹೇಳ್ತಾರೆ, ಅಷ್ಟೇ ವ್ಯತ್ಯಾಸ. ಅಲ್ಲಿ ಯಾದವ ಕೃಷ್ಣರಾಗಿ ಗೀತೆಯನ್ನು ಉಪದೇಶ ಮಾಡಿದರೆ ವಾಸಿಷ್ಠ ಕೃಷ್ಣರಾಗಿ ಇಲ್ಲಿ ಉಪದೇಶ ಮಾಡುತ್ತಾರೆ. ಆದ್ದರಿಂದ ಕೃಷ್ಣನು ವೇದವ್ಯಾಸರು ಇಬ್ಬರು ಕೂಡ ಒಬ್ಬನೇ ಭಗವಂತನ ರೂಪಗಳು ಅಂತ ಹೇಳಿ ಕನ್ಫರ್ಮ್ ಆಗ್ತದೆ. ಧರ್ಮರಾಜ ಸಮಾಧಾನ ಮಾಡಿಕೊಳ್ಳುತ್ತಾನೆ. ಅಷ್ಟೊತ್ತಿಗೆ ರಾತ್ರಿ 12 ಗಂಟೆ ಮೀರಿ ಹೋಗ್ಬಿಟ್ಟಿದೆ. ಭಾರಿ ಸಂಕಟ ನೋಡಿ ಲೆಕ್ಕ ಹಾಕಿ ಅವರಿಗೆ, ಬೆಳಗ್ಗೆ ಯುದ್ಧಕ್ಕೆ ಬಂದವರು ಮನೆಗೆ ಯಾರು ವಾಪಸ್ ಹೋಗಿಲ್ಲ, ನಾನ್ ಸ್ಟಾಪ್ ಯುದ್ಧ ಮಾಡ್ತಾ ಇದ್ದಾರೆ, ಮೈಯೆಲ್ಲ ಗಾಯ, ಹಸಿವು, ಬಾಯಾರಿಕೆ, ನಿದ್ರೆ. ಅದು 15-14 ದಿವಸ ರಾತ್ರಿ ಅಂದ್ರೆ ಎಷ್ಟು ದುಃಖಪಟ್ಟಿರ್ಬೇಕು ಅವರೆಲ್ಲ. ಪಾಪ ಎಲ್ಲರೂ ಕೂಡ ಸರ್ವೇ ನಿದ್ರಾ ವಶಗಾ ಬಹು, ಉಪನ್ಯಾಸ ಕೂತಕ್ಕೆ ತೂಕಡಿಸ್ತಾರೆ. ಪಾಪ ಯುದ್ಧದಲ್ಲಿ ಎಷ್ಟು ತೂಕಡಿಸಿರ್ಬೇಕು ಪಾಪ, ಅಲ್ಲ ಅಲ್ಲಲ್ಲೇ ತೂಕಡಿಸ್ತಾ ಇದ್ದಾರೆ ಅಂತ ಗಟ್ಟಿ ಆಗಿಟ್ಟೊಳಗೆ ಅಲ್ಲಿ ಗಾಳ ಕಷ್ಟ ತೂಕಡಿಸ್ತಾ ಇದ್ದಾರೆ. ಪಾಪ ಅಜ್ಜನ ನೋಡಿದನಂತೆ ಬಹಳ ಕರುಣೆ ಬಂತಂತೆ, 2 ಪಟ್ಸವರು ತೂಕಡಿಸ್ತಾ ಇದ್ದಾರೆ, ಘೋಷಣೆ ಮಾಡಿದನಂತೆ. ಯಾರು ಯೋಚನೆ ಮಾಡಬೇಡಿ, ಸ್ವಪ್ಸಂತು ಯಾವತ್ ಶಶಿನ ಪ್ರಕಾಶ, ಎಲ್ಲ ಮಲ್ಕೊಂಡು ಬಿಡಿ, ಈಗ ಸ್ವಲ್ಪ ಯುದ್ಧ ಗ್ಯಾಪ್, ಈಗ ಎಲ್ಲ ಮಲ್ಕೊಂಡು ಬಿಡಿ. ಎಲ್ಲಿವರೆಗೂ? ಶಶಿನ ಪ್ರಕಾಶ, ಬೆಳಗಾಗೋವರೆಗೂ ಅಲ್ಲ, ಚಂದ್ರೋದಯ ಆಗೋವರೆಗೂ ಅಷ್ಟೇನೆ, ಚಂದ್ರೋದಯ ಆಗೋರು ಮಾತ್ರ. ಅದು 1 ತಾಸು ಹೆಚ್ಚು ಕಡಿಮೆ ಅಷ್ಟೇ, 1 ಗಂಟೆ ಅಷ್ಟೇ. ಯುದ್ಧರಂಗದಲ್ಲಿ 1 ಗಂಟೆ ರೆಸ್ಟ್ ಸಾಕು ಅಂತಾರಲ್ಲ, ಮನೆಯೊಳಗೆ ಊಟ ಮಾಡಿಸ್ಕೊ 2 ತಾಸು ಮಲಗಿದ್ರೆ ಎಷ್ಟು ದುಃಖ ಆಗ್ಬೋದು ಲೆಕ್ಕ ಹಾಕಿ ನೋಡೋದು. ಊಟ ಮಾಡಿದ್ದಾರೆ ಅದಕ್ಕೆ ರೆಸ್ಟ್, ಯುದ್ಧ ಮಾಡಿದ್ದಕ್ಕೆ ರೆಸ್ಟ್ ಅಲ್ಲ, ಅದು ಜಸ್ಟ್ 1 ಅವರ್ ಅಂತ. ಅದು ಕೂಡ ಅದು ಅಷ್ಟ ಅಕ್ಷೋಹಿಣಿ ಸೈನ್ಯ ಮಲಗಬೇಕಾಗಿದೆ, ಅಜ್ಜನ ಘೋಷಣೆ ಮಾಡಿದ್ರಂತೆ. ಆಗ ಒಂಥರ ಸೀಸ್ ಫೈರ್ ಆ ಮಟ್ಟಿ ಸ್ವಲ್ಪ ಹೊತ್ತು ಮಾತ್ರ, ಆ ಎಲ್ಲರೂ ಮಲಗಿಬಿಟ್ರಂತೆ. ಹೇಗೆ ಮಲಗಿ ಹಾಸಿಗೆ ತಂದಿರ್ತಾರೆ ಯಾರು? ಪಾಪ ಏನಿತ್ತು ಅವರಿಗೆ, ಹೇಗಿದ್ರು ಹಾಗೆ ಮಲಗಿಬಿಟ್ರಂತೆ. ಪಾಪ ಆನೆ ಮೇಲಿದ್ದವರು ಆನೆ ಮೇಲೆ, ಕುದುರೆ ಮೇಲಿದ್ದವರು ಕುದುರೆ ಮೇಲೆ, ಕೊಳ್ಳೆ ಕೆತ್ತಿದ್ರಂತ ಹಾಗೆ ಹಾಗೆ ಮಲಗಿಬಿಟ್ರಂತೆ. ಪಾಪ ಕೈಲಿ ಆಯ್ದ ಇತ್ತಲ್ಲ ಎಲ್ಲರ ಮೇಲೆ, ಹಾಗೆ ಮಲಗಿಬಿಟ್ರಂತೆ. ಅಷ್ಟು ಸುಸ್ತಾಗಿತ್ತು ಪಾಪ. ಅದರಲ್ಲಿ ತಮಾಷೆ ಅಂದ್ರೆ ಸುಮ್ಮನೆ ಮರಲಿಲ್ವಂತೆ, ಒಂದು ಮಾತು ಹೇಳಿದ್ರಂತೆ, ಅರ್ಜುನಿಗೆ ಭಾರಿ ಒಳ್ಳೇದಾಗಲಿ ಅಂತ ಹಾರೈಸ್ಬಿಟ್ರಂತೆ ಎಲ್ಲರೂ ಕೂಡ. ಅರ್ಜುನ ವಿಜಯ ಭವ ಅಂತ ಯಾರು ಗೊತ್ತು, ದುರ್ಯೋಧನ ಸೈನಿಕರು ಹಾರೈಸ್ಬಿಟ್ರಂತೆ. ಇದು ಭಾರಿ ಫ್ಯಾಕ್ಟ್ ಇದು. ಅಂದ್ರೆ ನಿದ್ರೆ ಮಾಡು ಅಂತ ಹೇಳಿದ್ರೆ ಅಷ್ಟು ಖುಷಿ ಆಯ್ತು ಅವರಿಗೆ, ಎಲ್ಲರೂ ಹಾರೈಸಿಬಿಟ್ರು. ವೇದವ್ಯಾಸರು ಬರೀಬೇಕಾದ್ರೆ ಒಬ್ಬ ಮನುಷ್ಯನ ನೆಸ್ಸಿಟಿ ಇರ್ತದಲ್ಲ, ಅದನ್ನ ಕೊಟ್ಟರೆ ಎಷ್ಟು ಖುಷಿ ಆಗ್ತದೆ ಅಂತ ಗೊತ್ತಾಗ್ತದೆ. ನಿದ್ರೆ ಬೇಕಾಗಿತ್ತು ಅವ್ರಿಗೆ, ಪಾಪ ನಿದ್ರೆಗೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಅಷ್ಟು ಖುಷಿಯಿಂದ ಅರ್ಜುನಿಗೆ ಪಾಂಡವರಿಗೆ ಜಯವಾಗಲಿ ಜಯವಾಗಲಿ ಅಂತ ಮನೆಗೆ ದುರ್ಯೋಧನ ಅಲ್ಲೂ ಸಾಯ್ಬೇಕಾ, ಅವನೇ ಮೊದಲು ಅನೌನ್ಸ್ ಮಾಡಿದ್ರೆ. ಅವನಿಗೆ ಆ ಬುದ್ಧಿ ಎಂದಿರಬೇಕು ಪಾಪ. ಇನ್ನೊಬ್ಬರು ಕಷ್ಟ ಅರ್ಥ ಮಾಡ್ಕೊಂಡು ಗೊತ್ತಿಲ್ಲ ಅವನಿಗೆ, ಅವರೆಲ್ಲ ಮಲಗಿದ್ರು. ಎಲ್ಲಿ ಮಲಗಿ, ಎಲ್ಲಿವರೆಗೆ ಮಲಗಿದ್ರು? ಚಂದ್ರೋದಯದವರೆಗೆ. ನಮ್ಗೆ ಅರ್ಥ ಆಗ್ತದೆ ಈಗ, ಚಂದ್ರೋದಯ ರಾತ್ರಿಯಲ್ಲಿ ಅರ್ಮ ಇನ್ನೊಂದ್ಸರಿ ಹುಟ್ಟಬೇಕಾದ್ರೆ ಮಲಗಿ ಅಂತ ಹೇಳಿದ ಮೇಲೆ ಅಮಾವಾಸ್ಯ ದೇವರಾಡಿಯಲ್ಲ ಅಂತ ಆಯ್ತಲ್ಲ. ಮತ್ತೆ ಈಗ ಅಮಾವಾಸ್ಯ ಆಗಿದ್ದರೆ ಮತ್ತೆ ಚಂದ್ರೋದಯ ಯಾವ ಬರ್ತಾನೆ ರಾತ್ರಿ? ಈಗ ಅವ್ರು ಪೂರ್ತಿ ಕಾಣೋದಿಲ್ಲ ಚಂದ್ರ, ಅಲ್ಲಿ ಕಾಣ್ತಿರೋದು ಸುಮಾರು 1 ಗಂಟೆ ಮತ್ತೆ ಕಾಣ್ತಾ ಇದ್ದಾರೆ ಚಂದ್ರ ಅಂತ ಕೇಳಿದ್ರೆ, ಅದು ಅಷ್ಟಮಿ ದಿವಸ ನವಮಿ ಎರಡು ಮಿಕ್ಸ್ ಆಗಿರೋ ದಿವಸನೇ ಹೊರತು ಅದು ಖಂಡಿತ ಇದಲ್ಲ. ಅದು ಅಮಾವಾಸ್ಯ ಆಗಿರಲಿಲ್ಲ ಅಂದಮೇಲೆ ರಾತ್ರಿ ಚಂದ್ರೋದಯ ಆಗಿ ಅವತ್ತಿನ ಸಾಯಂಕಾಲದ ಪೂರ್ಣ ಸೂರ್ಯಗ್ರಹಣ ಆಗುತ್ತೆ ಅಂತ ಕೇಳಿದರೆ ಎಂತ ವಿಮರ್ಶೆ ಮಾಡ್ತಾರೆ ಜನಗಳು ಇವರೆಲ್ಲ ಕೂಡ. ಅದು ಎಲ್ಲಿ ಮಾಡಿದ್ದಾರೆ ಗೊತ್ತಾ ಇದನ್ನ? ಆ ಮಿಥಿಸೋಯಿಟ್ ಸೆಮಿನಾರ್ ಆಯ್ತು ಒಂದು 2 ವರ್ಷದ ಕೆಳಗಡೆ ಸೆಮಿನಾರು, ಆಲ್ ಓವರ್ ಇಂಡಿಯಾ ಸ್ಕಾಲರ್ಸ್ ಬಂದಿದ್ರು, ಅಲ್ಲಿ ದೊಡ್ಡ ಥೀಸಿಸ್ ಇದು ಒಂದು, ಅವತ್ತು ಅಮಾವಾಸ್ಯ ಆಗಿರಬೇಕು ಪೂರ್ಣಗ್ರಹಣ ಆಗಿತ್ತು. ಈ ರೀತಿ ವಿಮರ್ಶೆ ಮಾಡಿದರೆ ಎಂಟೈರ್ ಜನರೇಷನ್ ಮಿಸ್ಗೈಡ್ ಮಾಡ್ತಕ್ಕಂಥ ಕಥೆ ಇದು. ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಅವ್ರ್ಯಾರು ಮಹಾಭಾರತ ಓದೋದಿಲ್ಲ, ಇದು ಪದ್ಧತಿ ಇರೋದು. ಅಲ್ಲಿ ಆಗಿದೆ ಏನೋ ಆಗಿರ್ಬೇಕಷ್ಟೇನೆ. ಅದು ರಾತ್ರಿ ಏನಾಯ್ತು ನೋಡಿದ್ರೆ ಗೊತ್ತಾಗ್ತದಲ್ಲ, ಕ್ರಾಸ್ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಯುದ್ಧ ಎಂದು ಶುರುವಾಯಿತು, ಎಂದು ಮುಗೀತು, ಎಷ್ಟು ದಿವಸ ಆಯ್ತು, ಸರಿಯಾದ ಡೇಟಾ ಉಪಯೋಗಿಸಿಕೊಂಡು ಗೊತ್ತಾಗುತ್ತೆ. ಅದನ್ನೆಲ್ಲ ಉಪಯೋಗಿಸಿದ್ರೆ ಕೆಲಸ ಮಾಡ್ತಾರೆ ಎಂಬುದು ಒಳ್ಳೆ ದೃಷ್ಟಾಂತ ಇದು. ಒಂದು ಬಂದ್ರೆ 100 ಕ್ಕೆ 90 ಪಾಲ್ಗೆ ಸಂಸ್ಕೃತನೇ ಬರೋದಿಲ್ಲ ಅವರಿಗೆ, ಇದು ಮೊದಲೇ ಪ್ರಾಬ್ಲಮ್ ಇರೋದು. ಜಸ್ಟ್ ಹಿಸ್ಟಾರಿಯನ್ಸ್ ಹೊರತು ಅವರು ಸಂಸ್ಕೃತ ಜ್ಞಾನರಲ್ಲ. ಸಂಸ್ಕೃತ ಬಂದ್ರೆ ಸಾಲದು ಮಹಾಭಾರತಕ್ಕೆ. ಸಂಸ್ಕೃತ ಬರಬೇಕು, ಶಾಸ್ತ್ರ ಬರಬೇಕು, ಹಿಸ್ಟ್ರಿ ಗೊತ್ತಿರಬೇಕು. ಅವೆಲ್ಲ ಗೊತ್ತಿದ್ರೆ ಅವನ್ನ ನಡೀತಿದ್ರು ಸಾಧ್ಯ ಇಲ್ಲ. ಅದು ನಿದರ್ಶನ ಅದು ಒಂದು. ಈ ನಮಗೆ ಅರ್ಥವಾಗ್ತದೆ. ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಸೆಮಿನಾರ್ ಒಂದರೊಳಗೆ ಇಷ್ಟು ತಪ್ಪಾಗಬೇಕಾದ್ರೆ ಇನ್ನು ಸಾಮಾನ್ಯರು ಎಷ್ಟು ತಪ್ಪು ಮಹಾಭಾರತ ಓದ್ಕೋಬಹುದು ಅಂತ ಊಹಿಸಿಬಿಡುವುದು ಅಷ್ಟೇ. ಇಂಥ ಇದೆಲ್ಲ ಓದಿದಾಗ ಮಹಾಭಾರತ ತಾತ್ಪರ್ಯ ಓದಿಬಿಟ್ರೆ ಎಂಥ ಪರ್ಫೆಕ್ಟ್ ವರ್ಕ್ ಅದು. ಒಂದು ಒಬ್ಬ ವ್ಯಕ್ತಿಗಳು ತಮ್ಮ ಸಾವಿರಾರು ಕೆಲಸದ ಮಧ್ಯೆ ತಾತ್ಪರ್ಯವನ್ನು ಬರೆದಿದ್ದಾರೆ ಮಧ್ವಾಚಾರ್ಯರು ಆ ಕಾಲಕ್ಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಚ ಮಧ್ವ ಸಮೋ ಗುರು ಎಂಬುದನ್ನ ಒಪ್ಪಲೇಬೇಕು. ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುನೇ ಜನ್ಮ ಜನ್ಮನೆ ಅಂತ ಹೇಳಲೇಬೇಕು. ಹಾಗಾಗುತ್ತೆ. ಒಂದು ದೊಡ್ಡ ಸ್ಟೇಜ್ ರೀಚ್ ಆಗಿದ್ದೇವೆ ನಾವೀಗ. ಇವತ್ತು ಹೊತ್ತು ಆಗಿದೆ, ಅವ್ರು ಮಾಡ್ಕೊಳ್ಳೋಕೆ ಅವರೇ ಚಾನ್ಸ್ ಕೊಟ್ಟ ನಾವೇ ಬಿಡಬೇಕು ಈ ಮಧ್ಯೆ. ಆದ್ರಿಂದ ಇವತ್ತಿಗೆ ಸಾಕು. ನಾಳೆ ದಿವಸ ದೊಡ್ಡ ಘಟ್ಟಗಳುಂಟು. ರಾತ್ರಿ ಯುದ್ಧ ಕಂಟಿನ್ಯೂ ಆಗುತ್ತೆ. ಅಲ್ಲಿ ದೊಡ್ಡ ಯುದ್ಧ ಬಾಲ್ಯಕರಾಜನಂತವನ ದೊಡ್ಡ ಯುದ್ಧ ನಡೆಯುತ್ತೆ. ದ್ರೋಣಾಚಾರ್ಯ ದೇಹತ್ಯಾಗ ಮಾಡಬೇಕು, ನಾರಾಯಣಾಸ್ತ್ರ ಬಿಡಬೇಕು. ಎಲ್ಲ ನಾಳೆ ದಿವಸ ಮಂಗಳವಾದ್ದರಿಂದ 6:30 ಪ್ರಾರಂಭ. ದಿವಸದಂತೆ 7 ಗಂಟೆಗಲ್ಲ, 6:30 ಪ್ರಾರಂಭವಾಗಿ 8:00 ಇಷ್ಟೆಲ್ಲದರೊಂದಿಗೆ ದ್ರೋಣ ಪರ್ವ ಮುಕ್ತಾಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚವಹಂ ತೇನ ಪ್ರಿಯತಾಂ ಕಮಲಾಲಯ.
ಅದುವರೆಗೆ ಪ್ರವಚನ ಮಾಲಿಕೆಯ ಕರ್ಣ ದ್ರೋಣ ಪರ್ವದ ಮಂಗಳಾಚರಣೆಯ ಸಂದರ್ಭದಲ್ಲಿ ಪೂಜ್ಯ ಆಚಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೀವಿ. ಪ್ರಾರ್ಥನೆಯನ್ನು ನಡೆಸಿಕೊಳ್ತಕ್ಕಂಥ ಅವರು ಕುಮಾರಿ ಸುಮನ ಮತ್ತು ಅವಳ ಸಹೋದರಿ. ಪೂಜಾ ಆಚಾರ್ಯ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಭಯಪಡೋ ಅವಶ್ಯಕತೆ ಇಲ್ಲ, ಬಹಳ ಹೊತ್ತು ನಾನು ಇಲ್ಲಿ ನಿಲ್ಲೋದಿಲ್ಲ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ವಂಡರ್ಸ್ ಆಫ್ ದಿ ವರ್ಲ್ಡ್, ಪ್ರಪಂಚದ ಅದ್ಭುತಗಳನ್ನ ಅಂತ ಹೇಳಿ ತಾಜ್ಮಹಲ್ನ ದಿ ಗ್ರೇಟ್ ವಾಲ್ ಆಫ್ ಚೈನಾ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದನ್ನ ಪ್ರಪಂಚದ ಅದ್ಭುತಗಳು ಅಂತ ಕರೆದಿದ್ದಾರೆ. ಹೌದು, ಇದು ಭೌತಿಕ ಅದ್ಭುತಗಳು, ಆದರೆ ಆಧ್ಯಾತ್ಮಿಕ ಅದ್ಭುತ ಮಾನವನ ಸಂಪೂರ್ಣ ವಿಕಾಸಕ್ಕೆ ಮೋಕ್ಷಕ್ಕೆ ಮಾರ್ಗ ಮಾಡಿಕೊಡ್ತಕ್ಕಂಥ ಅದ್ಭುತ ಅಂದರೆ ನಮ್ಮ ಮಹಾಭಾರತ, ರಾಮಾಯಣ, ಭಾಗವತ, ಭಗವದ್ಗೀತೆ ಇತ್ಯಾದಿ ಆಧ್ಯಾತ್ಮಿಕ ಗ್ರಂಥಗಳು. ಈ ಆಧ್ಯಾತ್ಮಿಕ ಗ್ರಂಥಗಳಲ್ಲಿರ್ತಕ್ಕಂಥ ಹೂರ್ಣವನ್ನು ಹೊರತೆಗೆದು ಅದರ ರುಚಿಯನ್ನು ಸವಿದೇ ಇದ್ರೆ, ನಿನ್ನೆ ತಾನೆ ಪೂಜ್ಯ ಆಚಾರ್ಯ ಹೇಳಿದಾಗೆ ಉತ್ತರ ಭಾರತದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಮಹಾಭಾರತ ರಾಮಾಯಣ ಪುಸ್ತಕಗಳನ್ನು ಇಟ್ಟಿರ್ತಾರೆ. ಅಷ್ಟು ಮಾತ್ರ ಸಾರ್ಥಕವಾಗಿತ್ತು ಹೊರತು ಅದರಿಂದ ನಮಗೇನು ಮನಸ್ಸಿನೊಳಗೆ ತಲೆಯೊಳಗೆ ಹೋಗಿರಲಿಕ್ಕೆ ಸಾಧ್ಯವಿಲ್ಲ. ಈ ಮಹಾ ಅದ್ಭುತ ಏನಿದೆ ರಾಮಾಯಣ ಮಹಾಭಾರತ, ಅದರಲ್ಲಿರ್ತಕ್ಕಂಥ ಹೂರ್ಣವನ್ನು ಹೊರತೆಗೆದು ಅದರ ನಿಜವಾದ ಅದ್ಭುತವೇನು ಅಂತಕ್ಕಂಥದ್ದನ್ನು ಪೂಜ್ಯ ಪ್ರಭಂಜನಾಚಾರ್ಯರು ತಮ್ಮ ಅದ್ಭುತವಾದ ಪ್ರವಚನಗಳಿಂದ ಜನಕ್ಕೆ ಮನಮುಟ್ಟಿಸ್ತಾ ಇದ್ದಾರೆ. ನಾನು ಸುಮಾರು 10-12 ವರ್ಷಗಳಿಂದ ಆಚಾರ್ಯ ಪ್ರವಚನ ಕೇಳ್ತಾ ಬಂದಿದ್ದೀನಿ.